Be careful with that. Thank you.
विष्णुपाद परमहंस प्रवर्तकाचार्य अष्टोत्तर शत श्री श्रीमद्भक्त सिद्धांत सरस्वती गोस्वामी महाराज श्रील प्रभुपाद की, श्रील गौर किशोरदास बाबा जी महाराज की, श्रील भक्ति विनोद ठाकुर की, प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि कौर भक्तवृंद की, श्री श्री राधा कृष्ण गोप गोपीनाथ श्याम कुंड राधा कुंड गिरि गोवर्धन की, वृंदावन धाम की, नवदीप धाम की, जगन्नाथपुरी धाम की, गंगा मैया की, यमुना मैया की, भक्ति देवी की, श्रीमती तुलसी महारानी की, कलिरपावन श्री हरिनाम संकीर्तन की, प्रभुपाद ट्रांसलेशनल बुक डिस्ट्रीब्यूशन की, श्रील सच्चिदानंद भक्तिविनोद ठाकुर जी की, श्रील सच्चिदानंद भक्तिविनोद ठाकुर केरोबा महामहोत्सव की, निताय गौर प्रेमानंदी, all glories to assembled devotees, all glories to assembled devotees, all glories to assembled devotees, all glories to Sri Guru and Sri Gauranga. Om Namo Bhagavate Vasudevaya. Om Namo Bhagavate Vasudevaya. ॐ नमो भगवते वासुदेवाय ॐ अज्ञानतिनिरन्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामीनिति नामिने नमस्ते सारस्वतीदेवे गौरवाणी प्रचारिणे निर्विशेष शून्यवादी पाश्चात्य देशतारिणे श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा इवत्तिने कार्यक्रमक्के तम्मगेल्लरिगू सुस्वागत ಅಂತಾರಾಷ್ಟ್ರೀಯ ಕೃಷ್ಣ ಭಾರಾಮರ ಸಂಘದ ಪರವಾಗಿ ತಮಗೆ ಇವತ್ತಿನ ವಿಶೇಷದ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕ ಸ್ವಾಗತ ನೀಡ್ತಾ ಇದ್ದೀವಿ. ಇವತ್ತು ನಾವು ಭಕ್ತಿವಿನೋದ್ ಠಾಕೂರ್ ಅವ್ರ ಚಿತ್ರ ಇಲ್ಲಿ ನೋಡ್ಬೋದು, ನಾವು ಇಲ್ಲಿನೂ ಕುತ್ಕೊಂಡಿದ್ದಾರೆ. ಅವರು ತಿರುಭಾವ ದಿವಸ ಆಚರಣೆ ಮಾಡ್ತಾರೆ. ತಿರುಭಾವ ಅಂದ್ರೆ ಏನು? ಅವರು ಇವತ್ತಿನ ದಿವಸ ಶರೀರ ತ್ಯಾಗ ಮಾಡಿದ್ದು. ಶರೀರ ತ್ಯಾಗ ಮಾಡಿದ್ದಕ್ಕೆ ತಿರುಭಾವ ಅಂತಾರೆ. ಆವಿರ್ಭಾವ ಅಂದ್ರೆ ಹುಟ್ಟಿತ್ತು. ಆ ರೀತಿ ಆದ್ರೆ ಇವತ್ತೇನ್ ಮಾಡೋಣ, ಭಗವದ್ಗೀತೆ ಒಂದು ಶ್ಲೋಕ ಓದೋಣ, ಅದಕ್ಕೆ ಅನುವಾದ ಮತ್ತು ತಾತ್ಪರ್ಯದ ಮೇಲೆ ಚರ್ಚೆ ಮಾಡೋಣ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿನಂತಶ್ಚ ಬುದ್ಧಯೋ ವ್ಯವಸಾಯಿನಾಂ. ವ್ಯವಸಾಯಾತ್ಮಿಕ ಬುದ್ಧಿ ಏಕಃ ಕುರುನಂದನಾ शाखा हनन्तश्च बुद्धयो व्यवसायिनाम् व्यवसायात्मिका बुद्धि एकेह कुरुनन्दन बहुशाखा हनन्तश्च बुद्धयो व्यवसायिना. ಭಾವಾರ್ಥ ಭಕ್ತ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಂದ ಅನುವಾದ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ. ಭಾವಾರ್ಥ: ಕೃಷ್ಣ ಭಕ್ತಿಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತೆಯ ಪರಿಪೂರ್ಣತೆಯನ್ನು ಪಡೆಯಬಹುದು. ಇದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿ: ಶ್ರದ್ಧಾ ಶಬ್ದ ವಿಶ್ವಾಸ ಕೋಹೆ ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲಿ ಸರ್ವ ಕರ್ಮ ಕೃತ ಹೋಯ್. ಶ್ರದ್ಧೆ ಎಂದರೆ ದಿವ್ಯವಾದ ವಿಷಯವು ವಿಷಯವೊಂದರಲ್ಲಿ ಅಚಲವಾದ ನಂಬಿಕೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು ಮಾನವ ಕುಲ ಮತ್ತು ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ. ಹಿಂದಿನ ಒಳ್ಳೆಯ ಅಥವಾ ದುಷ್ಟ ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆ ಫಲ. ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ. ಮನುಷ್ಯನು ಕೃಷ್ಣ ಭಕ್ತಿಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ. ಮನುಷ್ಯನು ಕೃಷ್ಣ ಭಕ್ತಿಯಲ್ಲಿ ಸ್ಥಿರನಾಗಿರುವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಒಂದೇ ಪರಾತ್ಪರ ಮಟ್ಟದಲ್ಲಿ ಇರುತ್ತವೆ. ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಹಿಕ ಕಲ್ಪನೆಗಳನ್ನು ತೊರೆದು ಬಿಡುವುದು. ಕೃಷ್ಣ ಭಕ್ತಿಯಲ್ಲಿ ಮುಂದುವರೆದಂತೆ ಈ ಸ್ಥಿತಿಯು ತಂತಾನೇ ಮುಟ್ಟಬಹುದು. ಈ ಸ್ಥಿತಿಯನ್ನು ತಂತಾನೆ ಮುಟ್ಟಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಕೃಷ್ಣ ಭಕ್ತಿಯಲ್ಲಿ ನೆಲೆಸಿದವನ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ. ವಾಸುದೇವ ಸರ್ವಂ ಇತಿ ಸಮಾತ್ಮ ಸುದುರ್ಲಭ. ಕೃಷ್ಣ ಭಕ್ತಿಯಲ್ಲಿರುವ ಮನುಷ್ಯನೆಂದರೆ ವಾಸುದೇವ ಅಥವಾ ಕೃಷ್ಣನೇ ಎಲ್ಲ ಕಾರಣಗಳಿಗೆ ತಾಯಿಬೇರು ಎಂದು ಸಂಪೂರ್ಣವಾಗಿ ಅರಿತಿರುವ ದುರ್ಲಭವಾದ ಒಳ್ಳೆಯ ಆತ್ಮ. ಮರದ ಬೇರಿಗೆ ನೀರೆರೆದರೆ ತಾನಾಗಿಯೇ ಎಲೆಗಳಿಗೆ ಕೊಂಬೆಗಳಿಗೆ ನೀರು ಲಭ್ಯವಾಗುವಂತೆ ಕೃಷ್ಣ ಭಕ್ತಿಯಲ್ಲಿ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ದೇಶಕ್ಕೂ ಸಮಾಜಕ್ಕೂ ಮಾನವ ಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು. ಮನುಷ್ಯನ ಕಾರ್ಯದಿಂದ ಕೃಷ್ಣನ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾಗುತ್ತದೆ. ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಕೃಷ್ಣ ಭಕ್ತಿಯಲ್ಲಿನ ಸೇವೆ ಅತ್ಯುತ್ತಮ ಅನುಷ್ಠಾನ. ಇಂತಹ ಗುರುವಿಗೆ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಕೃಷ್ಣ ಭಕ್ತಿಯಲ್ಲಿ ಕರ್ಮ ನಿರತನಾಗಿರುವಂತೆ ಅವನಿಗೆ ಮಾರ್ಗದರ್ಶನ ಗುರು ನೀಡಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವೀಣನಾಗಲು ಮನುಷ್ಯನು ದೃಢವಾಗಿ ಕೆಲಸ ಮಾಡಬೇಕು ಮತ್ತು ಕೃಷ್ಣನ ಪ್ರಜ್ಞೆ ಅಥವಾ ಗುರುವಿಗೆ ವಿಧೇಯನಾಗಿರಬೇಕು. ಹರೇ ಕೃಷ್ಣ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿನಂತಶ್ಚ ಬುದ್ಧಯೋ ಅವ್ಯವಸಾಯನ. ಈ ಮಾರ್ಗದಲ್ಲಿ ಅರ್ಥಾತ್ ಯಾರು ಭಕ್ತಿ ಮಾರ್ಗದಲ್ಲಿ ಇರುತ್ತಾರೋ ಅವರು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಅವರಿಗೆ ಒಂದೇ ಗುರಿ. ಅದೇನು ಗುರಿ? ಕೃಷ್ಣನನ್ನ ಕುರಿತು ಭಕ್ತಿ ಮಾಡುವುದು. ಆದ್ದರಿಂದ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿಶ್ಚಯ ಸ್ವಭಾವ ಇಲ್ಲ ಇದ್ರೆ ಅವರಿಗೆ ಗುರುಗಳು ಬಂದಿರುವುದಿಲ್ಲ, ಎಲ್ಲ ಕಡೆಗೂ ಮನಸ್ಸು ಹೊಯ್ದಾಡ್ತಾ. ಈ ಶ್ಲೋಕ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕಿ ಭಕ್ತಿ ಮಾರ್ಗದಲ್ಲಿ ಯಾರು ದೃಢ ಸಂಕಲ್ಪ ಹೊಂದಿರ್ತಾರೋ ಅವ್ರದ್ದು ಜೀವನ ಹೆಂಗಿರ್ತದ ಅದನ್ನ ಕೃಷ್ಣ ಹೇಳಿದ. ಅದನ್ನ ನಾವು ತಾತ್ಪರ್ಯದಲ್ಲಿ ಕೇಳಿದ್ವಿ. ಈ ತಾತ್ಪರ್ಯವನ್ನು ತಮ್ಮ ಜೀವನದಲ್ಲಿ ಇವರು ಅಳವಡಿಸಿಕೊಂಡಿದ್ದಾರೆ. ಇವರ ಹೆಸರು ಭಕ್ತಿ ವಿನೋದ್ ಠಾಕೂರ್. ಭಕ್ತಿ ವಿನೋದ್ ಠಾಕೂರ್ ಯಾರು? ನಮಗೆ ಗುರುಗಳು ರಾಘವನಾಥ ಸ್ವಾಮಿ, ಅವರಿಗೆ ಗುರುಗಳು ಭಕ್ತಿ ವೇದಾಂತ ಸ್ವಾಮಿ. ಅವರಿಗೆ ಗುರುಗಳು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ. ಅವ್ರದ್ದು ಒಂದ್ಸರಿ ನಾವು ಇಲ್ಲಿ ಏನ್ ಮಾಡಿದ್ವಿ, ಇದೇ ರೀತಿ ಪುಷ್ಪಾಭಿಷ ಇದನ್ನ ಮಾಡಿದ್ವಿ, ಅವ್ರದ್ದು ಪುಷ್ಪಾಂಜಲಿ ಮಾಡಿದ್ವಿ. ಮತ್ತು ಅವ್ರಿಗೆ ಗುರುಗಳು ಯಾರು? ಗೌರ ಕಿಶೋರ್. ಅಲ್ಲಿ ನೀವು ಚಿತ್ರ ನೋಡ್ಬೋದು, ಅವರೆಲ್ಲರೂ ಇದಾರಲ್ಲಿ. ಅವ್ರ ಗುರುಗಳು ಯಾರು? ಅಂದ್ರೆ ಇದೇನು, ಅವ್ರಿಗೆ ಗುರುಗಳು ಯಾರು? ಜಗನ್ನಾಥ ದಾಸ್ ಬಾಬಾಜಿ. ಅವ್ರಿಗೆ ಗುರುಗಳು ಯಾರು? ಬಲದೇವ್ ವಿದ್ಯಾಭೂಷಣ್. ಈ ರೀತಿ ಎಲ್ಲ ಇಲ್ಲಿ ಭಗವದ್ಗೀತೆಯಲ್ಲಿ ನೀವು ಆ ಗುರು ಪರಂಪರೆಯನ್ನ ನೋಡಬಹುದು. ಅರ್ಥಾತ್ ಇದು ಚೈನ್ ಇರ್ತದೆ, ಚೈನ್ ಹೌದಲ್ಲ. ಬೆಳಿಗ್ಗೆ ಇಲ್ಲಿ ನಮ್ದೊಂದು ಚೈನ್ ಕಟ್ ಮಾಡೋ ಪರಿಸ್ಥಿತಿ ಬಂದಿತ್ತು. ಯಾಕೆ ಏನಾಗಿತ್ತು? ನಿನ್ನೆ ನೀರು ಬರಲಿಲ್ಲ, ಹೌದಲ್ಲ. ನಿನ್ನೆ ಬಂದವ ನೀರು? ಅದು ನೀರು ಖಾಲಿ ಆಗಿತ್ತು ಟ್ಯಾಂಕಿ ಒಳಗೆ. ಅದನ್ನ ಗಾಡಿ ಏನದಲ್ಲ, ಅದು ಕೊಡ ಇಟ್ಕೊಂಡು ಹೋಗೋದು, ಅದನ್ನ ತಗೊಂಡು ಹೋಗ್ತಾ ಇದ್ರು. ಅದಕ್ಕೆ ಚಾವಿ ಹಾಕ್ಬಿಟ್ಟಿದ್ರು, ಲಾಕ್ ಇದೆ. ಅದ್ರ ಚಾವಿ ಅದೆಲ್ಲಿದೆ ಅನ್ನೋದು ಗೊತ್ತಿದ್ದಿಲ್ಲ. ಅದು ಯಾರಿಗೂ ಸಿಗಲೇ ಇಲ್ಲ ಚಾವಿ. ಅದೆಲ್ಲ ಹುಡುಕಿದ್ರು 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 ಸಿಗಲಿಲ್ಲ. ಆಮೇಲೆ ಕಟ್ ಮಾಡಕ್ ಪ್ರಯತ್ನ ಮಾಡಿದ್ರು. ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಕೇಳಿದ್ರು, ಚಾವಿ ಸಿಕ್ತು, ಹಿಂಗಾಗಿ ಕಟ್ ಮಾಡೋ ಪ್ರಶ್ನೆ ಬರಲಿಲ್ಲ. ಆ ಚೈನ್ ಏನಿರ್ತದಲ್ಲ, ಒಂದು ನೀವು ಹೇಳಿ ಹೇಳಿದ್ರೆ ಏನಾಗ್ತದ, ಪೂರ ಬರ್ತದ ಅದ್ರಲ್ಲಿ ಚೈನ್. ಅಂದ್ರೆ ಏನು, ಒಂದಕ್ಕೊಂದು ಏನದವ ಜೋಡಿಸಿದವ ನೋಡ್ರಿ, ಹೌದಲ್ಲ. ಅದೇ ರೀತಿ ಗುರು ಏನಿರಲ್ಲ, ಒಬ್ಬ ಗುರು ಇನ್ನೊಬ್ಬನಿಗೆ ಶಿಷ್ಯ, ಅವನು ಮತ್ತೊಬ್ಬನಿಗೆ ಶಿಷ್ಯ, ಅವನು ಇನ್ನೊಬ್ಬನಿಗೆ ಗುರು. ಈ ರೀತಿ ಕೃಷ್ಣ ಭಕ್ತಿ ಏನಿದಲ್ಲ, ನಾವು ನೇರವಾಗಿ ಕೃಷ್ಣನಿಂದ ಪಡ್ಕೊಳಕ್ ಆಗೋದಿಲ್ಲ, ಅಥವಾ ನೇರವಾಗಿ ಬ್ರಹ್ಮನಿಂದನೂ ಪಡ್ಕೊಳಕ್ ಆಗಲ್ಲ. ಬ್ರಹ್ಮ ಯಾರು? ಆದಿಗುರು. ಆದಿಗುರುವಿನಿಂದ ನಾವು ಕೃಷ್ಣ ಭಕ್ತಿಯನ್ನು ಪಡೀಲಿಕ್ಕೆ ಆಗೋದಿಲ್ಲ. ಬ್ರಹ್ಮನ ಶಿಷ್ಯರಿದ್ದಾರೆ, ಅವನ ಶಿಷ್ಯರಿದ್ದಾರೆ, ಅವನ ಶಿಷ್ಯರಿದ್ದಾರೆ, ಅವನ ಶಿಷ್ಯರಿದ್ದಾರೆ. ಈ ರೀತಿ ಅವ್ರ ಶಿಷ್ಯರು ಎಲ್ಲೇನೇ ಇರ್ತಾರಲ್ಲ, ಅವರು ನಮಗೆ ಗುರುಗಳಾಗ್ತಾರೆ. ಹೀಗಾಗಿ ನಮ್ಗೆ ಒಬ್ಬ ಗುರು ಇದ್ರೆ ಅವನಿಗೊಬ್ಬನ ಗುರು ಇರಲೇಬೇಕು, ಅವನಿಗೆ ಇನ್ನೊಬ್ಬನ ಗುರು ಇರಬೇಕು, ಅವನಿಗೆ ಮತ್ತೊಬ್ಬನ ಗುರು ಇರಬೇಕು, ಅವನಿಗೆ ಮತ್ತೊಬ್ಬನ ಗುರು ಇರಬೇಕು. ಅವಾಗ ಏನಾಗ್ತದೆ, ನಮ್ಮ ಭಕ್ತಿಗೆ ಒಂದು ಅರ್ಥ. ಅಲ್ಲಿವರೆಗೆ ನಮ್ಮ ಭಕ್ತಿಗೆ ಅರ್ಥ ಇಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋ. ಆದ್ರಿಂದ ನಾವು ಇಲ್ಲಿ ಯಾವಾಗ ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ಮಾತಾಡ್ತೀವಿ, ಇವರು ತಂತಾನೇ ಉದ್ಭವ ಆಗಲಿಲ್ಲ, ಅಥವಾ ಅವ್ರ ಗುರುಗಳು ಇದ್ದಾರೆ, ಅವ್ರ ಗುರುಗಳು ಇದ್ದಾರೆ, ಎಲ್ಲರಿಗೂ ಗುರುಗಳು ಇದ್ದಾರೆ, ಹೌದಾ. ಯಾರು ತಮ್ಮಷ್ಟಕ್ಕೆ ತಾವೇನೆ ಉದ್ಭವ ಆಗಿ ಅವರೊಂದು ಸಂಪ್ರದಾಯ ಅಥವಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಲ್ಲ. ಅವ್ರೇನ್ ಮಾಡಿದ್ರು, ತಮ್ಮ ಗುರುಗಳಿಂದ ಕೇಳಿದ್ದನ್ನ ತಮ್ಮ ಶಿಷ್ಯರಿಗೆ ಹೇಳಿದ್ರು, ಶಿಷ್ಯರು ತಮ್ಮ ಶಿಷ್ಯರಿಗೆ ಹೇಳಿದ್ರು. ಈ ರೀತಿ ಗುರು ಶಿಷ್ಯ ಪರಂಪರೆ, ಅದು ಚೈನ್, ಚೈನ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್ ಅಂತ ಹೇಳ್ತೀವಿ ನಾವು. ಈ ರೀತಿ ಈ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಶಿಷ್ಯ ಸಂಪ್ರದಾಯದಲ್ಲಿ, ಗುರು ಶಿಷ್ಯ ಸಂಪ್ರದಾಯದಲ್ಲಿ ಇವರು ಅತ್ಯಂತ ಮುಖ್ಯವಾದವರು. ಇವರ ಹೆಸರು ಭಕ್ತಿ ವಿನೋದ್ ಠಾಕೂರ್ ಅಂತ. ಇವರು ತಿರುಭಾವ ದಿವಸ ಆಕ್ಚುಲಿ ಅಂದ್ರೆ 17ನೇ ತಾರೀಕಿಗಿದೆ. ಇವತ್ತು ತಾರೀಕು ಎಷ್ಟು? 10. ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮುಂದಿನ ರವಿವಾರ ನಾವು ಜಗನ್ನಾಥ ರಥಯಾತ್ರೆ ಬಗ್ಗೆ ಚರ್ಚೆ ಮಾಡೋಣ. ಆದ್ದರಿಂದ ಇವಾಗ ಮೊದಲ ಇದನ್ನು ಇವ್ರ ಬಗ್ಗೆ ಚರ್ಚೆ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರತಿ ಯಾರು ಇವರು ನಮ್ಮ ವೈಷ್ಣವ ಆಚಾರ್ಯರು. ಹೋದ ಸರಿ ನಾವು ಯಾರ ಬಗ್ಗೆ ಚರ್ಚೆ ಮಾಡಿದ್ವಿ? ಜಯನಂದ್ರು ಹೌದಲ್ಲ, ಅವರು ಮೊನ್ನೆ ಮೊನ್ನೆ ಇದ್ದವರು. ಹತ್ತೊಂಬತ್ತರ 76ನೇ ಇಸವಿ ತನಕ ಇದ್ರು. 76ನೇ ಇಸವಿಯಲ್ಲಿ ಅವರು ಶರೀರ ತ್ಯಾಗ ಮಾಡಿದ್ರು. ಅವ್ರ ಚಿತ್ರ ನೀವು ಅಲ್ಲಿ ನೋಡ್ಬೋದು. ಅದೇ ರೀತಿ ಇವರು ಭಕ್ತಿ ವಿನೋದ್ ಠಾಕೂರ್, ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಜೀವನದಲ್ಲಿ ಆಚಾರ್ಯ ಮತ್ತು ಶ್ರೀ ಗುರುವಿನ ಮಹತ್ವ ಅದನ್ನು ನಾನು ಈಗ ಹೇಳಿದೆ, ಹೌದಲ್ಲ. ಏನು ಯಾವಾಗ ನಮಗೆ ಗುರುಗಳು ಇರ್ತಾರೆ, ಅವ್ರಿಗೆ ಮತ್ತೊಬ್ರು ಗುರು ಇರ್ತಾರೆ, ಅವ್ರಿಗೆ ಮತ್ತೊಬ್ರು ಗುರು ಇರ್ತಾರೆ, ಅವರಿಗೆ ಗುರು ಇರ್ತಾರೆ, ಅವರೆಲ್ಲರೂ ಗುರುಗಳು ಬ್ರಹ್ಮನಿಗೆ ಶಿಷ್ಯರಾಗಿರ್ತಾರೆ. ಆ ಶಿಷ್ಯ ಆ ಬ್ರಹ್ಮ ಏನಲ್ಲ, ಕೃಷ್ಣನಿಗೆ ಶಿಷ್ಯನಾಗಿದ್ದಂತೆ ವಿಷ್ಣುವಿಗೆ ಶಿಷ್ಯನಾಗಿದ್ದಾನೆ. ಹಿಂಗಾಗಿ ಏನಾಗ್ತದೆ, ಈ ಗುರು ಶಿಷ್ಯ ಪರಂಪರೆ ಯಾವಾಗಿರ್ತದೆ ಅವಾಗ ನೀವೇನು ಮಾಡ್ಬೋದು, ಕೃಷ್ಣನ ತಲುಪಬಹುದು. ಡೈರೆಕ್ಟ್ ಆಗಿ ನೇರವಾಗಿ ನಾವು ಹೋಗ್ಲಿಕ್ಕೆ ಆಗೋದು. ಅರ್ಥಾತ್ ಇವಾಗ ಭಾರತದ ಪ್ರಧಾನಮಂತ್ರಿಗಳು ಯಾರಿದ್ದಾರೆ? ಈಗ ಮನಮೋಹನ್ ಸಿಂಗ್, ಹೌದಲ್ಲ. ಮನಮೋಹನ್ ಸಿಂಗ್ ಡೈರೆಕ್ಟ್ ಆಗಿ ನೀವು ಹೋಗಿ ಭೇಟಿ ಆಗಕ್ಕಾಗೋದಿಲ್ಲ, ಆದ್ರೆ ಅವನ್ ಪಿ ಎ ಇರ್ತಾನೆ, ಪರ್ಸನಲ್ ಅಸಿಸ್ಟೆಂಟ್, ಹೌದಲ್ಲ. ಅವನಿಗೂ ಡೈರೆಕ್ಟ್ ಆಗಿ ಭೇಟಿ ಆಗಕ್ಕೆ ಹೋಗೋದು, ಅಥವಾ ಅವನ ಕೆಳಗೆ ಯಾರೋ ಮಂತ್ರಿಗಳಿರ್ತಾರೆ, ಅವ್ರ ಕೆಳಗೆ ಯಾರೋ ಅಧಿಕಾರಿಗಳಿರ್ತಾರೆ ಅಂತ. ಆ ರೀತಿ ನೀವು ಒಬ್ಬರನ್ನ ಯಾರಾದ್ರೂ ನೀವೇನು ಗುರುತು ಹಿಡ್ಕೊಂಡು ಹೋದ್ರೆ ಅವಾಗ ನೀವು ಅವ್ರನ್ನ ಹೋಗಿ ಭೇಟಿ ಆಗ್ಬೋದು. ಡೈರೆಕ್ಟ್ ಆಗಿ ಹೋಗಿ ಭೇಟಿ ಆಗ್ತದೆ ಅಂದ್ರೆ ಸಾಧ್ಯ ಇಲ್ಲ. ಅದೇ ರೀತಿ ಕೃಷ್ಣನನ್ನ ಅಥವಾ ಬ್ರಹ್ಮನನ್ನು ನಾವು ಡೈರೆಕ್ಟ್ ಆಗಿ ಹೋಗಿ ನೇರವಾಗಿ ಅವನನ್ನ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೇನ್ ಬೇಕು, ಗುರುಗಳು ಬೇಕು. ಅವ್ರು ಅವ್ರ ಹತ್ರ ಕೊಡ್ಕೊಂಡು ಕರ್ಕೊಂಡೋಗ್ತಾರೆ. ಅವರು ಕೊನೆಗೆ ನಮಗೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರೆ. ಆಚಾರ್ಯ ಅಥವಾ ಶ್ರೀ ಗುರು ಅಂದ್ರೆ ಏನರ್ಥ? ಗುರು ಅಂದ್ರೆ ಅವನು ಆಚಾರ್ಯನಾಗಿರ್ಬೇಕು. ಆ ಸ್ವಯಂ ಆಚರತಿ ಇತಿ ಆಚಾರ್ಯ. ಆಚಾರ್ಯ ಶಬ್ದಕ್ಕೆ ಅರ್ಥ ಏನು? ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಕೃಷ್ಣ ಭಕ್ತಿಯನ್ನು ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತದೆ, ಅವನು ಆಚಾರ್ಯ. ಸ್ವತಃ ತನ್ನ ಜೀವನದಲ್ಲಿ ಆಚರಣೆ ಮಾಡ್ಬೇಕು. ಮತ್ತೆ ಯಾರು ಸ್ವತಃ ಜೀವನದಲ್ಲಿ ಆಚರಣೆ ಮಾಡ್ತಾ ಇದ್ದಾನೋ ಅವನು ಆಚಾರ್ಯನೇ ಆಗ್ಲಿಕ್ಕೆ ಸಾಧ್ಯ, ಅವನು ಇನ್ನೊಬ್ಬರಿಗೆ ಉಪದೇಶ ಕೊಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಪ್ರತಿಯೊಬ್ಬ ಗುರು ಏನಿರ್ಬೇಕು, ಆಚಾರ್ಯನಾಗಿರ್ಬೇಕು. ಇಲ್ಲದಿದ್ರೆ ಅವನಿಗೆ ಆಚಾರ್ಯ ಅಥವಾ ಗುರು ಅಂತಂದು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವನು ಆಚರಣೆ ಮಾಡ್ಲಿಲ್ಲ. ಬಾಂಬೆದಲ್ಲಿ ನೀವೆಲ್ಲ ಯಾರಾದ್ರೂ ಬಂದಿರ? ಬಾಂಬೆಗೆ ಯಾರಾದ್ರೂ ಬಂದಿರ? ಎಷ್ಟು ಮಂದಿ ಬಂದಿರಿ ಬಾಂಬೆಗೆ? ಯಾರು ಬಂದಿಲ್ಲ ಅವ್ರಿಗೆ ಒಂದು ಕಿವಿ ಮಾತು ಹೇಳಿದ್ದೀನಿ ಕೇಳ್ರಿ. ಏನ್ ಕಿವಿ ಮಾತು? ಲೋಕಲ್ ಟ್ರೈನ್ ಒಳಗೆ ನೀವು ಅಲ್ಲಿ ಪ್ರಯಾಣ ಮಾಡಲೇಬೇಕಾಗ್ತದೆ, ಆದ್ರೆ ಬಹಳ ಹುಷಾರಿಂದ ಪ್ರಯಾಣ ಮಾಡಬೇಕು. ಇಲ್ಲೇನು ಬೋರ್ಡ್ ಹಾಕಿರಲ್ಲ, ಸರಗಳಿದ್ದಾರೆ ಎಚ್ಚರಿಕೆ, ಅಲ್ಲಿ ಬೋರ್ಡ್ ಹಾಕಿರೋದಿಲ್ಲ, ಎಲ್ಲಿ ಬೋರ್ಡ್ ಹಾಕಿರೋದಿಲ್ಲ. ನಿಮ್ದು ಬ್ಯಾಗು, ಸೂಟ್ ಕೇಸ್ ಅಥವಾ ಪರ್ಸ್ ಅವೆಲ್ಲ ನೀವು ಭದ್ರವಾಗಿ ಇಟ್ಕೋಬೇಕು. ಯಾಕಂದ್ರೆ ಒಳಗೆ ಹೋಗಿದ ಮೇಲೆ ನೀವು ಹೊರಗೆ ಬರ್ತೀರಿ, ಆದ್ರೆ ನಿಮ್ ಇದ್ದಂತ ಸಾಮಾನು ನಿಮ್ ಜೊತೆ ಇದ್ದ ಸಾಮಾನು ವಾಪಸ್ ಬರೋದಿಲ್ಲ. ಯಾಕೆ ಜನರು ಏನ್ ಮಾಡ್ತಾರ, ಏನ್ ಮಾಡ್ತಾರ, ಪಿಕ್ ಪಾಕೆಟ್ ಮಾಡ್ತಾರ. ಆ ಪಿಕ್ ಪಾಕೆಟ್ ಹೆಂಗ್ ಮಾಡ್ತಾರ ಅಂದ್ರೆ ನಿಮಗ್ ಗೊತ್ತಾಗೋದಿಲ್ಲ, ತಿಳಿತಾ? ಅಂದ್ರೆ ಪೂರಾ ನಿಮ್ದು ಏನೋ ಇದೆ ಪಾಕೆಟ್ ಇರ್ತದಲ್ಲ ಪ್ಯಾಂಟ್ ನೋಡಿದ ಅಥವಾ ಶರ್ಟ್ ನೋಡಿದ ಅದನ್ನ ಕಟ್ ಮಾಡ್ತಾರ. ಆಮೇಲೆ ಶರೀರಕ್ಕೂ ಬಟ್ಟೆಗೆ ಎಷ್ಟು ಅಂತರ ಐತಿ, ಬಟ್ಟೆ ಶರೀರದ ಮೇಲೆನ ಬಟ್ಟೆ ಐತೆ, ಹೌದಲ್ಲ. ಈಗ ನಾನು ಇಲ್ಲಿ ಏನ್ರಿ ಒಂದು ಬ್ಲೇಡ್ ಹಚ್ಚಿದ್ರ ಇದಂತೂ ಕಟ್ ಆಗ್ತತಿ, ಅದ್ರ ಒಳಗಿದ್ದು ಚರ್ಮನೂ ಕಟ್ ಆಗ್ತದಿಲ್ಲ. ಆದ್ರೆ ಅವ್ರು ಅಷ್ಟು ನಿಪುಣರಿರ್ತಾರೆ, ಬಟ್ಟೆ ಮಾತ್ರ ಕಟ್ ಆಗ್ತದೆ, ನಿಮಗೇನು ಗೊತ್ತೂ ಆಗೋದಿಲ್ಲ. ಅಷ್ಟು ಚಾಣಾಕ್ಷತೆಯಿಂದ ಏನ್ ಮಾಡ್ತಾರ ಅವರು, ಕೆಲಸ ಮಾಡ್ತಾರೆ. ಮತ್ತವರು ಹಂಗ ಮಾಡ್ತಾರ ಅಂತ ಹೇಳಿ ಬೇರೆಯವ್ರು ಯಾರಾದ್ರೂ ಟ್ರೈ ಮಾಡಿದ್ರೆ ಅರ್ಥಾತ್ ಹಣ ಗಳಿಸ್ಲಿಕ್ಕೆ ಸರಳವಾದ ಮಾರ್ಗ ಅದೇನು, ಪಿಕ್ ಪಾಕೆಟ್. ಅದು ಸಿಕ್ಕೊಂಡು ಬಿದ್ರ ಸೀದಾ ಯಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಅವರು ಮಾಡ್ತಾ ಇದ್ದಾರೆ, ನಡೀತಾ ಇದೆ ಅವ್ರ ಜೀವನ, ಅದು ತಪ್ಪು, ಅದು ಒಳ್ಳೇದಲ್ಲ. ಅವರು ಏನ್ತಾರ, ನಮ್ಮ ಕಾಯಕನ ನಮ್ ಕೈಲಾಸ, ನಮ್ಮ ಕಾಯಕ ಏನ ಕಟ್ ಮಾಡೋದು, ಇನ್ನೊಬ್ಬರ ಜೀವನ ಕಟ್ ಮಾಡೋದು. ಆದರೆ ಏನಿದೆ ಅಂತಾರಲ್ಲ, ವರ್ಕ್ ಈಸ್ ವರ್ಷಿಪ್, ಇದು ಅರ್ಧ ಸತ್ಯ, ಇದು ಪೂರ್ಣ ಸತ್ಯ ಅಲ್ಲ. ಹಾಫ್ ನಾಲೆಜ್ ಇಸ್ ಡೇಂಜರಸ್, ಅರ್ಧ ಜ್ಞಾನ ಅದು ಅಪಾಯಕ್ಕೆ ಕಾರಣ. ಅದಲ್ಲ, ಕಾರ್ ಚಾಲು ಮಾಡೋದು ಗೊತ್ತದೆ, ಇಗ್ನಿಷನ್ ಚಾಲು ಮಾಡೋದು ಗೊತ್ತದೆ, ಆಮೇಲೆ ತಗೊಂಡು ಹೋಗೋದು ಇಲ್ಲಿಂದ ರೂಟಿಗೆ ತಗೊಂಡು ಹೋಗೋದು ಗೊತ್ತಿದೆ, ಅದ್ರ ಮೇನ್ ರೂಟ್ ನಲ್ಲಿ ನಡೆಸೋದು ಗೊತ್ತಿಲ್ಲ ಅಂದ್ರೆ ಏನಾಗ್ತದೆ, ಅರ್ಧ ಜ್ಞಾನ ಅಪಾಯಕ್ಕೆ ಕಾರಣ. ಅದೇ ರೀತಿ ವರ್ಕ್ ಈಸ್ ವರ್ಷಿಪ್ ಅನ್ನೋ ಇದೇನದು ಒಂದು ಗಾದಿ ಮಾತದ ಅಲ್ಲ, ಇದು ಏನಾಗ್ತದೆ ಇದರಿಂದ ಅನಾಹುತ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ಕಾಯಕ ಅದೇ ಕರ್ತವ್ಯ ಅಂತ ತಿಳ್ಕೊಂತಾನ, ಇಲ್ಲ ಬುಕ್ಕಾಳಿದಾನ ಅವನೇನ್ ಮಾಡ್ತಾನೆ, ಕೊಳೆ ಮಾಡ್ತಾನ, ಒಬ್ಬ ದರೋಡೆಕೋರ್ದನ ಅವನು ದರೋಡೆ ಮಾಡ್ತಾನ, ಮತ್ತೊಬ್ಬನು ಸುಳ್ಳು ಹೇಳ್ಬೋದು, ಮತ್ತೊಬ್ಬನು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಬೋದು, ಆ ರೀತಿ ಮಾಡಿ ಅವನೇನಂತಾನೆ ನಾನು ನನ್ನ ಕಾಯಕ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದ್ರಲ್ಲಿ ನಾನು ಹೇಳ್ತಾನೆ ನನ್ನ ಕಾಯಕ ಕೈಲಾಸ ಅಂತ ಹೇಳ್ತಾನೆ. ಮತ್ತೆ ಎಲ್ಲರೂ ಹಿಂಗೆ ಹೇಳಿದ್ರೆ ಅವ್ರು ಮಾಡಿದ್ದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ, ಹೌದಲ್ಲ, ದೇ ಆರ್ ಜಸ್ಟಿಫೈಯಿಂಗ್ ದರ್ ಓನ್ ಡೀಡ್ಸ್, ಸೇಯಿಂಗ್ ದಟ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಈಸ್ ವರ್ಷಿಪ್, ಬಿಕಾಸ್ ವರ್ಕ್ ಈಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ಆದರೆ ಇದು ಗುರು ಮತ್ತು ಆಚಾರ್ಯರ ನಾವು ಮಾರ್ಗದರ್ಶನದಲ್ಲಿ ಇದನ್ನ ಅರ್ಥ ಮಾಡ್ಕೋಬಹುದು, ವರ್ಕ್ ಕನೆಕ್ಟೆಡ್ ವಿತ್ ವರ್ಷಿಪ್ ಆಫ್ ಗಾಡ್ ಈಸ್ ವರ್ಷಿಪ್, ಅಥವಾ ವರ್ಕ್ ಕನೆಕ್ಟೆಡ್ ವಿತ್ ಸುಪ್ರೀಂ ಈಸ್ ವರ್ಷಿಪ್. ಅಂದ್ರೆ ನಿಮ್ಮ ಕೆಲಸ, ನೀವೇನ್ ನೌಕರಿ ಅಥವಾ ದಂಧೆ ಅಥವಾ ನೀವೇನಾದರೂ ಮನೆಯಲ್ಲಿ ಕೆಲಸ ಏನೇ ಮಾಡ್ತಾ ಇದ್ರು ಅದಕ್ಕೆ ಮತ್ತು ಕೃಷ್ಣ ಭಕ್ತಿಗೆ ಸಂಬಂಧ ಇರಬೇಕು, ಕೃಷ್ಣನಿಗೆ ಅನುಕೂಲ ರೀತಿಯಲ್ಲಿ ಸಂಬಂಧ ಇರಬೇಕು, ಪ್ರತಿಕೂಲ ರೀತಿಯಲ್ಲಿ ಅಲ್ಲ. ಅಂದ್ರೆ ಕೆಲವರು ಅವ್ರೇನ್ ಮಾಡ್ತಾರೆ, ಭಕ್ತಿಯಲ್ಲಿ ವಿಘ್ನಗಳನ್ನ ತಂದಿಡ್ತಾರೆ, ಅವರು ಏನ್ ಕೆಲಸ ಮಾಡ್ತಾ ಇದಾರೆ ಭಕ್ತಿಗೆ ಸಂಬಂಧಪಟ್ಟಂತಾನೆ ಕೆಲವೊಂದು ಕೆಲಸಗಳನ್ನ ಮಾಡ್ತಾರೆ, ಅಂದ್ರೆ ಇನ್ನೊಬ್ಬರು ಭಕ್ತಿಯನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ರೀತಿ ಪ್ರಹ್ಲಾದನಿಗೆ ಅವ್ರ ತಂದೆ ಏನ್ ಮಾಡ್ತಾ ಇದ್ದ, ಭಕ್ತಿ ಮಾಡೋದು ಬೇಡ ಅಂತ ಹೇಳಿದ್ದು, ಭಕ್ತಿ ಮಾಡೋದು ಬೇಡ ಅನ್ನೋದು ಅವನು ಕಾಯಕ, ಹೌದಲ್ಲ, ಅವನು ಹಂಗೆ ಹೇಳ್ತಾನೆ ನನ್ನ ಕಾಯಕವೇ ಕೈಲಾಸ, ಆದ್ರೆ ಅವನ ಕಾಯಕ ಏನು ಭಕ್ತರಿಗೆ ತ್ರಾಸ ಕೊಡೋದು, ಅದು ಕಾಯಕ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಅದ. ಕೃಷ್ಣ ಭಕ್ತಿಯಲ್ಲಿ ನಮ್ಮ ಕೆಲಸಗಳು ಅನುಕೂಲವಾಗಿರ್ಬೇಕು, ಪ್ರತಿಕೂಲ ಆಗಿರಬಾರ್ದು, ಅವಾಗ ಏನಾಗ್ತದೆ ನಮ್ಮ ಭಕ್ತಿಗೆ ಅದು ಒಂದು ಫಲ ಇದೆ, ಅಥವಾ ನಮ್ಮ ಕರ್ತವ್ಯಕ್ಕೆ ಒಂದು ಫಲ ಇದೆ, ಅವಾಗ ಏನಾಗ್ತದೆ ವರ್ಕ್ ಬಿಕಮ್ಸ್ ವರ್ಷಿಪ್ ವೆನ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಗಾಡ್ ಆರ್ ಕೃಷ್ಣ. ತಿಳಿದಾ, ಇದನ್ನ ನಾವು ಶ್ರೀ ಗುರು ಅಥವಾ ಆಚಾರ್ಯದಿಂದ ನಾವು ತಿಳ್ಕೊಳ್ತೀವಿ. ಇಲ್ಲದೇ ಇದ್ರೆ ಆ ಜೇಬ್ ಕಟ್ ಮಾಡೋನು ಏನಂತಾನೆ, ಅವನು ಏನಂತಾನೆ, ಅವನು ನಂದು ವರ್ಕ್ ಇಸ್ ವರ್ಷಿಪ್ ಅಂತ. ಎಲ್ಲಿ ಹೊಂಟೀರಿ ಬೆಳಿಗ್ಗೆ ಎದ್ಕೊಳ್ಳಿ, ನಾವು ಕಾಯಕ ಮಾಡೋಕ್ ಹೊಂಟವ್ರಿ ಅಂತ ಹೇಳ್ತ, ಅವ್ರದ್ದೇನು ಕಾಯಕ, ಇನ್ನೊಬ್ಬರು ಜೇಬ್ ಕಟ್ ಮಾಡ, ಯಾಕಂದ್ರೆ ಇದು ಹಾಫ್ ನಾಲೆಜ್ ಅಷ್ಟೇ ತಗೊಂಡ್ಬಿಟ್ರು, ವರ್ಕ್ ಇಸ್ ವರ್ಷಿಪ್, ನೀ ಏನ್ ಬೇಕಾದ್ ಮಾಡ್ರಿ ಕೆಲಸ ಅದು ವರ್ಷಿಪ್, ಹಂಗಾಗ್ಲಿಕ್ಕೆ ಹೆಂಗ್ ಸಾಧ್ಯ. ಅದಕ್ಕೆ ಅರ್ಧ ಸತ್ಯ, ಇದನ್ನ ನಾವು ಅರ್ಧ ಸತ್ಯದಿಂದ ಏನಾಗೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ, ಇದಕ್ಕ ಹಾಫ್ ಹೆನ್ ಲಾಜಿಕ್ ಅಂತಾರೆ. ಏನಂತಾರೆ ಹಾಫ್ ಹೆನ್, ಹೆನ್ ಅಂದ್ರೆ ಏನು, ಕೋಳಿ, ಹೆನ್ ಅಂದ್ರೆ ಕೋಳಿ, ಹೌದಲ್ಲ, ಅರ್ಧ ಕುಕ್ಕುಟ ನ್ಯಾಯ, ಕುಕ್ಕುಟ ಅಂದ್ರೆ ಕೋಳಿ ಅಂದ್ರೆ, ಒಬ್ಬರ ಹತ್ರ ಒಂದು ಕೋಳಿ ಇತ್ತು, ಕೋಳಿಗಳು ಏನ್ ಮಾಡ್ತಾ ಇದ್ದ, ಕಾಳು ತಿನ್ನಿಸ್ತಾ ಇದ್ದ, ಅವನಿಗೆ ಅದು ಮೊಟ್ಟೆ ಕೊಡ್ತಾ ಇತ್ತು. ಆಮೇಲೆ ಲೋಭ ಹೆಂಗಿರ್ತದಂದ್ರ, ಅತಿ ಆಸೆ ಗತಿಗೇಡ್ ಅಂತಾರಲ್ಲ, ಪ್ರತಿ ದಿವಸ ಇಷ್ಟು ಕಾಳು ಹಾಕ್ಬೇಕು, ಆಮೇಲೆ ನನಗೆ ಏನ್ ಸಿಗ್ತದ, ಒಂದ್ ದಿವಸಕ್ಕೆ ಒಂದು ಮೊಟ್ಟೆ ಸಿಕ್ತು, ಕಾಳು ಹಾಕೋದು ಯಾಕ, ಮೊಟ್ಟೆ ಸಿಕ್ತದಲ್ಲ ನನಗ ಡೈರೆಕ್ಟ್ ಆಗಿ ಅಂತ ಹೇಳಿ ಕಾಳು ಹಾಕೋದ್ ಬಿಟ್ಟ. ಆದ್ರದು ಕೋಳಿ 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 ಏನಂತದ, ಕೋಳಿ ಕುಕ್ಕು ಕುಕ್ಕು ಅಂತಂದು ಎಲ್ಲಾ ಕಡೆಗೆ ಅಡ್ಡಾಡಿ ಗಲಾಟೆ ಮಾಡ್ತಾ ಇತ್ತು. ಅವನೇನ್ ಮಾಡಿದ್ರ, ಇದು ಗಂಟು ಇದ್ದರೆ ಗಲಾಟೆ ಅದಲ್ಲ, ಗಂಟುಗಳನ್ನ ತೆಗೆದ್ಬಿಟ್ರೆ ಗಲಾಟೆ ಇರ್ಲಿಲ್ಲ, ಏನು ಚಿಂತೆ ಇಲ್ಲ ಅಂತೇಳಿ ಏನ್ ಮಾಡಿದ, ಕೋಳಿ ಗಂಟ್ಲ ಕೊಯ್ದ್ಬಿಟ್ಟ. ಅವಂದ ನನಗೆ ಹಿಂದೆ ಇದು ಏನ್ ಸಿಕ್ತೈತಿ, ಮೊಟ್ಟೆ ಅಂತ ಸಿಕ್ಕೇ ಸಿಕ್ತದೆ, ಅದ್ರಿಂದ ಗಂಟ್ಲ ಇರಬೇಕಂತ ಕೊಯ್ದ್ಬಿಟ್ಟು. ಅವಾಗೇನಾಯ್ತು, ಕೋಳಿ ಸತ್ತೈತು. ಅಂದ್ರೆ ಯಾವ್ದು ಬೇಕೋ ಅದನ್ನ ಇಟ್ಕೊಳೋದು, ಬ್ಯಾಡಾಗಿದ್ದನ್ನ ಚೆಲ್ಲಿಬಿಡೋದು, ಮುಂದಿನ ವಾರದೊಳಗೆ ಏನ ಹೋಗ್ತದ, ಕಾಳು ಹೋಗ್ತು, ಅದರಿಂದ ಅದನ್ನ ಕಟ್ ಮಾಡ್ಬಿಡೋದು, ಕಾಳು ಉಳಿತು, ಹಬ್ಬನೂ ಆಯ್ತು, ಹಂಗಾಗ್ಲಿ. ಈಗ ಅರ್ಧ ಕುಕ್ಕುಟನೆ ಅಂತ ಹೇಳ್ತೀವಿ. ಆದ್ರಿಂದ ಇದೇನಿರಲ್ಲ,
ವರ್ಕ್ ಇಸ್ ವರ್ಷಿಪ್ ಅನ್ನೋದು ಅರ್ಧಕ್ಕೂ ಕೂಡ ನ್ಯಾಯಕ್ಕೆ ನಾವು ಹೋಲಿಸಬಹುದು. ಯಾವಾಗ ನಮ್ಮ ಕರ್ತವ್ಯ, ನಮ್ಮ ಕೆಲಸ, ನಮ್ಮ ನೌಕರಿ, ನಮ್ಮ ದಂಧೆ ಅಥವಾ ನಮ್ಮ ಕಾಯಕ ಅದು ಕೃಷ್ಣನ ಭಕ್ತಿಗೆ ಸಂಬಂಧವಿಲ್ಲೋ ಅಲ್ಲಿವರೆಗೂ ಅದು ಕಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಬ್ಬ ಆಚಾರ್ಯರ ಹತ್ರ ಹೋಗ್ಬೇಕಾಗ್ತದೆ. ಅಂತ ಆಚಾರ್ಯರು ಭಕ್ತಿ ವಿನೋದ್ ಠಾಕೂರ್, ಪ್ರಭುಪಾದರು ಕೂಡ ಆ ರೀತಿಯ ಆಚಾರ್ಯರಿದ್ರು. ಇವ್ರ ಜನ್ಮ 2 ಸೆಪ್ಟೆಂಬರ್ 1838 ಆಯ್ತು. ಉಲ ಗ್ರಾಮ ಅವ್ರು ಹುಟ್ಟಿದ ಊರು ಬಂಗಾಳದ ಹತ್ರ ಅಥವಾ ಕಲ್ಕತ್ತಾದ ಹತ್ರ ಇದೆ. ಅವ್ರ ಮೊದಲನೇ ಹೆಸರು ಕೇದಾರನಾಥ್ ದತ್ತ. ದತ್ತ ಅಂದ್ರೆ ಅವರು ಬಂಗಾಳ ಫ್ಯಾಮಿಲಿ ಅವರು, ಕೇದಾರನಾಥ್ ಅವರು ಹೆಸರಿತ್ತು. ಆನಂತರ ಅವರು ವಿದ್ಯಾಭ್ಯಾಸಕ್ಕೆ ಕಲ್ಕತ್ತಾಗ ಹೋದ್ರು. ಕಲ್ಕತ್ತಾಗ ಹೋಗಿ ಅವರು ಅಲ್ಲಿ ಬಂಗಾಳ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಅಲ್ಲಿ ಕಲಿತರು. ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ, ಕಲ್ಕತ್ತಾ ಬೇರೆ ಬೇರೆ ವಿದ್ಯಾಲಯಗಳಲ್ಲಿ ಹೋಗಿ ಅವರು ಕಲಿತರು. ಆಮೇಲೆ ಇವರು ಇರೋದಕ್ಕಿಂತ ಮೊದಲು ಎಲ್ಲ ಇದು ಇಂಗ್ಲಿಷ್ ಭಾಷೆ ಇರಲಿಲ್ಲ ಇದರಲ್ಲಿ, ವಿದ್ಯಾಭ್ಯಾಸದಲ್ಲಿ. ಅರ್ಥಾತ್ ಎಜುಕೇಷನ್ ಒಳಗೆ ಏನಿರಲಿಲ್ಲ, ಎಲ್ಲ ಬಂಗಾಳಿ ಒಳಗೇನೆ ಇತ್ತು. ಅವ್ರು ಏನೇನು ಮಾಡಿದ್ರು, ಇಂಗ್ಲಿಷ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದ್ರೆ ಬ್ರಿಟಿಷರಿದ್ರಲ್ಲ ಆಗಿನ ಕಾಲದೊಳಗೆ, ಅವ್ರು ಏನು ಮಾಡ್ತಾರ, ಅವರು ಏನು ವಿಚಾರ ಮಾಡ್ತಿದ್ರು, ಅವರು ಏನು ಮಾತಾಡ್ಕೊಳ್ತಾರೆ ಒಬ್ಬರಿಗೊಬ್ಬರಿಗೆ, ಮತ್ತು ಅವ್ರದ್ದು ಮುಂದೆ ಪ್ಲಾನ್ ಏನಿದೆ ಅದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು. ಅವ್ರ ಭಾಷೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೋ ನಮ್ಗೆ ಹೆಂಗೆ ಗೊತ್ತಾಗ್ತದೆ. ಹೌದಲ್ಲ, ಇಲ್ಲಿ ಯಾರಾದರೂ ಚೈನೀಸ್ ಅಥವಾ ಜಪಾನ್ ಭಾಷೆ ಒಳಗೆ ಮಾತಾಡಿದ್ರೆ ನಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕಾ ಅವ್ರು ಏನಂದ್ರು ಏನು ಆಡಿದ್ರು ನಮ್ಗೆ ಹೆಂಗೆ ಗೊತ್ತಾಗ, ಯಾಕಂದ್ರೆ ಭಾಷೆ ಗೊತ್ತಿಲ್ಲ. ಅದಲ್ಲ, ಆ ಭಾಷೆಯನ್ನ ಮೊದಲು ಅರ್ಥ ಮಾಡ್ಕೊಂಡ್ರೆ ಆ ವ್ಯಕ್ತಿ ಅವನೇನು ಮಾಡ್ತಾ ಇದ್ದಾನ, ಏನು ಪ್ಲಾನ್ ಮಾಡ್ತಾನೆ ಅರ್ಥ. ಅದರ ಸಲುವಾಗಿ ಅವ್ರೇನು ಮಾಡಿದ್ರು, ಈ ಇಂಗ್ಲಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆನಂತರ ಅವರೇನಾದ್ರು ಅವ್ರಿಗೆ ವಿವಾಹ ಆಯಿತು. ಅವ್ರ ಪತ್ನಿ ಹೆಸರು ಭಗವತಿ ದೇವಿ, ಭಗವತಿ ದೇವಿ ಅಂತಂದವರು. ಅವ್ರದ್ದು ಚಿತ್ರ ಮುಂದೆ ತೋರಿಸ್ತೇನೆ ನಾನು. ಅವರು ಕಲ್ಕತ್ತಾದ ಹತ್ರ ಅವರು ಒಬ್ಬ ಸಣ್ಣ ಸರ್ಕಾರಿ ಸ್ಕೂಲ್ನೊಳಗೆ ಅವರು ಮೇಷ್ಟರ್ ಆಗಿದ್ರು. ಆನಂತರ ಅವರು ಅತ್ಯಂತ ಪಾಂಡಿತ್ಯ ಉಳ್ಳವರಾಗಿದ್ರು, ಅತ್ಯಂತ ಚಾಣಾಕ್ಷರಿದ್ರು, ಬುದ್ಧಿವಂತರಿದ್ರು. ಹಿಂಗಾಗಿ ಅವರು ಮುಂದೆ ಒಬ್ಬ ಒಂದು ವಿದ್ಯಾಲಯ ಅಂದ್ರೆ ದೊಡ್ಡ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಆನಂತರ ಅವರು ಸರ್ಕಾರಿಯಲ್ಲಿ ಸೇವೆಯಲ್ಲಿರುವಾಗ ಅವರ ಚಾಣಾಕ್ಷತೆ, ಅವರ ಬುದ್ಧಿವಂತಿಕೆಯನ್ನು ನೋಡಿ ಈವನ್ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು ಕೂಡ ತಲೆ ಉದುಕ್ತಾ ಇದ್ರು. ಯಾಕಂದ್ರೆ ಅವರ ಸಮಯದೊಳಗೂ ಅವರ ಆಜುಬಾಜುಕೂ ಈ ರೀತಿ ಯಾರು ಜನರಿರಲಿಲ್ಲ. ಯಾವ ರೀತಿ ಭಕ್ತಿ ವಿನೋದ ಅವರು, ಅವ್ರ ಬುದ್ಧಿವಂತಿಕೆ ಇತ್ತು, ಅದನ್ನು ನೋಡಿ ಅವ್ರೇನು ಮಾಡಿದ್ರು, ಅವರಿಗೆ ಬಡ್ತಿ ಕೊಟ್ರು ಅಥವಾ ಪ್ರಮೋಷನ್ ಕೊಟ್ರು. ಪ್ರಮೋಷನ್ ತಗೊಳ್ತಾ ತಗೊಳ್ತಾ ಇವರು ಹೆಚ್ಚಿನ ಹುದ್ದೆಗೆ ಹೋಗ್ತಾ ಇದ್ರು ಎಲ್ಲಿ ಹೋದ್ರು. ಆಮೇಲೆ ಎಲ್ಲ ಕಡೆಗೂ ಹೋದ್ರೆ ಅವ್ರಿಗೆ ಡಿಮಾಂಡ್ ಜಾಸ್ತಿ. ಅಂದ್ರೆ ಕೇದಾರನಾಥ್ ಏನಿದಾರಲ್ಲ ಅವರು ನಮ್ಮ ಊರಿಗೆ ಬರಬೇಕು, ನಮ್ಮ ಊರಿಗೆ ಬರಬೇಕು ಅಂತ ಜನರು ಹೇಳ್ತಾ ಇದ್ರು. ಆನಂತರ ಈವನ್ ಬ್ರಿಟಿಷ್ ಆಫೀಸರ್ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರದ್ದು ಪರ್ಸನಾಲಿಟಿ ಹೆಂಗಿತ್ತಂದ್ರೆ ಅತ್ಯಂತ ಆಕರ್ಷಣೀಯವಾದ ಪರ್ಸನಾಲಿಟಿ, ವ್ಯಕ್ತಿತ್ವ. ಮಾತಾಡೋದರಲ್ಲಿನೂ ಅವ್ರು ಅತ್ಯಂತ ನಿಪುಣರಿದ್ದು. ಯಾವ ವ್ಯಕ್ತಿ ಜೊತೆಗೆ ಯಾವ ರೀತಿ ಮಾತಾಡೋದನ್ನು ಅವ್ರು ಗೊತ್ತಿತ್ತು. ಮತ್ತು ಯಾರು ಜನಸಾಮಾನ್ಯರಿಂದ ಯಾವ ರೀತಿ ಕೆಲಸ ತಗೊಳ್ಬೇಕು ಅನ್ನೋದನ್ನು ಗೊತ್ತಿತ್ತು. ಮತ್ತು ಸಮಸ್ಯೆಗಳು ಅಂತ ಆದರೆ ಅದಕ್ಕೆ ಏನು ಪರಿಹಾರ, ಅದು ಹೆಂಗೆ ಕಂಡುಹಿಡಬೇಕು, ಅದು ಕೂಡ ಅವ್ರಿಗೆ ಗೊತ್ತು. ಹೀಗಾಗಿ ಅಂಥ ಒಂದು ಆಫೀಸರ್ ಸರ್ಕಾರಿ ವ್ಯಕ್ತಿ ನಮ್ಮ ಹತ್ರ ಇದ್ರೆ ನಮ್ಮ ಏನು ಪ್ರಾಂತ ಏನಿದ್ರು ನಮ್ಮ ಏರಿಯಾ ಸರಳ ಇರ್ತದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು. ಅವರು ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತಂದು ಹೇಳಿ ಅವ್ರಿಗೆ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಜಗನ್ನಾಥ್ಪುರಿಗೆ ಹೋಗ್ಬೇಕಾಯ್ತು. ಜಗನ್ನಾಥ್ಪುರಿಯಲ್ಲಿದೆ ಒಡಿಸಾದಲ್ಲ, ಒಡಿಸಾದೊಳಗ ಒಂದು ದೊಡ್ಡ ಮಂದಿರ ಇದೆ. ಅಲ್ಲಿ ಸ್ವಯಂ ಕೃಷ್ಣ ಅಥವಾ ಜಗನ್ನಾಥನ ಒಂದು, ಜಗನ್ನಾಥ್ ಬಲದೇವ್ ಸುಭದ್ರ ಅವ್ರದ್ದು ದೊಡ್ಡ ವಿಗ್ರಹಗಳಿದ್ದಾವೆ. ವಿಶೇಷವಾಗಿ 2000 ವರ್ಷದ ಹಿಂದಿನ ಹಳೆಯ ಮಂದಿರ, ಕಲ್ಲಿನ ಮಂದಿರ ಐತಿ. ನಾವು ಮೊನ್ನೆ ಹೋಗಿದ್ದಲ್ಲ ಮಹಾಕೂಟಕ್ಕೆ, ಅದು ಆ ರೀತಿ ಕಲ್ಲಿನ ಮಂದಿರ ಅದ. ಅತ್ಯಂತ ವಿಶಾಲವಾದ ಮಂದಿರ, ಇಡೀ ಜಗತ್ ಪ್ರಸಿದ್ಧವಾದ ಮಂದಿರ. ಅಲ್ಲಿ ಅವರಿಗೆ ಬ್ರಿಟಿಷ್ ಗೌರ್ಮೆಂಟ್ ಹೇಳ್ತು, ಇಲ್ಲ ನೀವು ಜಗನ್ನಾಥ್ಪುರಿಗೆ ಹೋಗ್ಬೇಕು ಇವಾಗ. ಯಾಕಂದ್ರೆ ಜಗನ್ನಾಥ್ಪುರಿಯಲ್ಲಿ ಆ ಜಗನ್ನಾಥ ಮಂದಿರದಲ್ಲಿ ಸಮಸ್ಯೆಗಳಾಗಿದೆ, ಸಮಸ್ಯೆಗಳು ಉಂಟಾಗಿದೆ. ಏನು ಸಮಸ್ಯೆ? ಜಗನ್ನಾಥನಿಗೆ 56 ವಿಶೇಷವಾದ ಬಗೆ ಬಗೆ ಭಕ್ಷ್ಯ ಭೋಜ್ಯಗಳು, ಅರ್ಥಾತ್ 56 ಭೋಗ ಅಂತಂದು ಹೇಳ್ತಾರೆ. 56 ರೀತಿ ಬೇರೆ ಬೇರೆ ಭೋಗಗಳನ್ನ ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವರು ಏನ್ ಮಾಡ್ತಾನ, ತಿಂತಾನೆ ಇರ್ತಾನ. ಆದ್ರಿಂದ ಜಗನ್ನಾಥನಿಗೆ ಅನ್ನ ಬ್ರಹ್ಮ ಅಂತಂದು ಕರಿತೀವಿ. ಅನ್ನ ಬ್ರಹ್ಮ ಅಂದ್ರೆ ಭಗವಂತ. ಯಾವ ಭಗವಂತ ಬರೀ ಅನ್ನ ತಿನ್ನೋದ್ರೊಳಗನ ಟೈಮ್ ಕಳ್ಕೊನು, ಅವನು ಅನ್ನ ಬ್ರಹ್ಮ. ಅವನು ದೇವರು. ದೇವ್ರು ಎಲ್ಲರೂ ಜನರು ಏನಂತಾರೆ, ನಾನು ದೇವ್ರದೇನಿ, ನಾನು ಭಗವಂತ, ನಾನು ಭಗವಾನ್ ಅಂತಂದು ಹೇಳ್ಕೊಂತೀನಿ. ಅವ್ರಿಗೆ ನಾವೇನ್ ಮಾಡ್ತೇವೆ, ಬೆಳಿಗ್ಗೆಯಿಂದ ಸಂಜೆನೆ ಒಂದೇ ಕೆಲಸ ಕೊಡ್ತೇವೆ. ಅದೇನು ಕೆಲಸ? ತಿನ್ಕೊಂತಿರೋದು. ಹೌದು, ನೀವು ದೇವ್ರ ಅಂದ್ರೆ ನೀವು ಪ್ರೂವ್ ಮಾಡಿ ತೋರಿಸ್ರಲ್ಲ. ಈಗ ನಾನು ಹೇಳ್ಬೋದು, ನಾನು ಮನಮೋಹನ್ ಸಿಂಗ್ ಅಂತ ನಾ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ಆದ್ರೆ ನಾ ಭಗವಾನ್ ಅಂತ ಹೇಳಿದ್ರೆ ಎಲ್ಲರೂ ಒಪ್ಕೊಳ್ತಾರೆ. ಇಲ್ಲೊಬ್ರು ಭಗವಾನ್ ಬಂದಾರೆ, ಇಲ್ಲಿ ಮಲ್ಲಿಕಾರ್ಜುನ ಹೋಗಿ ಬರೋನ್ ಬೆಟ್ಟಗೊಂಡು ಬರ್ರಿ ಅಂತಂದು ಬರ್ತಾರೆ. ಆದ್ರೆ ನಾನು ಮಲೆ ಇದು ಮನಮೋಹನ್ ದೇಸಾಯಿ, ಮನಮೋಹನ್ ಸಿಂಗ್ ಅಂತ ಹೇಳಿದ್ರೆ ನನಗೆ ಯಾರು ಒಪ್ಕೊಳ್ಳೋದಿಲ್ಲ. ಆದ್ರೆ ಭಗವಾನ್ ಅಂತ ಹೇಳ್ಕೊಳ್ಳಿ, ಎಲ್ಲರೂ ಒಪ್ಕೊಳ್ತಾರೆ. ಯಾಕೆ? ಯಾಕಂದ್ರೆ ಭಗವಾನ ಶಬ್ದದ ವ್ಯಾಖ್ಯೆ ಜನರಿಗೆ ಗೊತ್ತೇ ಇಲ್ಲ. ಆ ಮನಮೋಹನ್ ಸಿಂಗ್ ಅಂತಂದು ಹೇಳಿದ್ರೆ ಅವ್ನು ಗೊತ್ತ, ಮನಮೋಹನ್ ಸಿಂಗ್ ಹಿಂಗಿದಾನೆ ಹಿಂಗಿದಾನೆ. ಅವ್ರ ಫೋಟೋ ನಿಮ್ ಫೋಟೋ ಏನೋ ಸ್ವಲ್ಪ ಬದಲಿ ಆಗ್ಯದಲ್ಲ, ಹಿಂಗ್ಯಾಕೆ? ಅವ ನೀವಂತೂ ಏನ್ ಇಟ್ಕೊಂತಿದ್ದು, ಪಗಡಿ ಉಟ್ಕೊಂತ, ಪಗಡಿ ಬಿಟ್ಟು ಈ ತರ ಹೇರ್ ಸ್ಟೈಲ್ ಯಾವಾಗ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಕೇಳ್ತೀರಿ ನೀವು, ಹೌದಲ್ಲ? ಅದೇ ರೀತಿ ನೀವು ಪ್ರಶ್ನೆ ಕೇಳಬೇಕು. ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ತನ್ನಂತಾನೆ ಭಗವಂತ ಅಂತ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಕೇಳ್ಬೇಕು, ನಿಮ್ಮಲ್ಲಿ ಆ ಶಕ್ತಿ ಇದೆಯಾ? ಯಾವ ರೀತಿ ಭಗವಂತ ಬೆಳಿಗ್ಗೆಯಿಂದ ರಾತ್ರಿ ತನಕ 56 ಬೇರೆ 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 ಇದನ್ನ ತಿಂತಾನೆ, ಏನು ಭಕ್ಷ್ಯ ಭೋಜ್ಯಗಳನ್ನು, ವ್ಯಂಜನಗಳನ್ನ ತಿಂತಾನೆ. ಅದರಂದು ಅವನಿಗೇನಾಗೋದಿಲ್ಲ, ಡಾಕ್ಟರ್ ಹತ್ರ ಹೋಗೋ ಪ್ರಶ್ನೆ ಬೀಳೋದಿಲ್ಲ. ವರ್ಷಕ್ಕೆ ಒಂದ್ಸರಿ ಅವನಿಗೆ ಇದಾಗ್ತದೆ, ನೆಗಡಿ ಕೆಮ್ಮು ಆಗ್ತದೆ. ಅದು ಈಗ ಸ್ನಾನ ಆಯ್ತಾರ, ಸ್ನಾನ ಮಾಡಲಿಕ್ಕೆ ಮೂರ್ತಿಯನ್ನ, ಜಗನ್ನಾಥ ವಿಗ್ರಹಗಳನ್ನ ಹೊರಗಡೆ ತಗೊಂಡು ಬರ್ತಾರೆ. ಅವಾಗ ಸಮುದ್ರದ ನೀರು, ಆಮೇಲೆ ಬೇರೆ ಬೇರೆ ತೀರ್ಥದ ನೀರು ತಂದು ಜಗನ್ನಾಥನಿಗೆ ಸ್ನಾನ ಮಾಡಿಸ್ತಾರೆ. ಆ ಸ್ನಾನ ಮಾಡಿಸಿದ ಕೂಡಲೇ ವರ್ಷಕ್ಕೊಂದ್ಸರಿ ಏನಾಗ್ತದೆ, ದೇವ್ರಿಗೆ ಜ್ವರ ಬರ್ತದೆ. ಅದು ಒಂದು ಲೀಲಾ. ಅವ್ರಿಗೆ ಕರೆಕ್ಟಾಗಿ 15 ದಿವಸ ಅವನಿಗೆ ಒಳಗೆ ತೊಗೊಂಡು ಹೋಗ್ಬಿಡ್ತಾರೆ ಮಂದಿರದ್ದು. ಅವಾಗ ಮಂದಿರ ಬಂದ್ ಯಾರಿಗೂ ದರ್ಶನ ಇಲ್ಲ. ಆಮೇಲೆ 15 ದಿವಸ ಒಳಗೆ ದೇವ್ರಿಗೆ ಪೇಂಟಿಂಗ್ ಮಾಡ್ತಾರೆ, ಅಂದ್ರೆ ವಿಗ್ರಹ ಏನೈತಲ್ಲ ಜಗನ್ನಾಥನ ವಿಗ್ರಹಕ್ಕೆ ಪೇಂಟ್ ಮಾಡ್ತಾರೆ. ಆಮೇಲೆ ಎಲ್ಲ ರೀತಿ ಅವನಿಗೆ ಔಷಧಿ ಕೊಡ್ತಾರೆ. ಆಮೇಲೆ ಕೃಷ್ಣ ಹೊರಗೆ ಬರ್ತಾನೆ. ಅದು ಅವನ ಲೀಲಾ. ಅವ ವರ್ಷಕ್ಕೆ ಒಂದೇ ಸರಿ ಅದೇ ಟೈಮ್ ಒಳಗನ ಅವನ ಜಡ್ಡಿಗೆ ಬೀಳ್ತಾನೆ. ಹಂಗಾಗ್ಬೇಕು, ನೀವು ದೇವರಿದ್ರೆ ಕಣ್ಣು ಕಂಡಾಗೆಲ್ಲ ಆಮೇಲೆ ಜಡ್ಡಿಗೆ ಬಿದ್ದು ನೋಡೋಂಗಿಲ್ಲ. ಸ್ನಾನ ಯಾತ್ರೆ ದಿವಸ ನೀವು ಸ್ನಾನ ಮಾಡಿಸ್ತೀವಿ ಕುಂದಿರಿಸಿ, ಎಷ್ಟು ಸ್ನಾನ ನೀವು ಮಾತಾಡಂಗಿಲ್ಲ, ನಾವು ನೀರು ಹಾಕ್ತಾ ಹೋಗ್ತೀವಿ, ನೀವು ಸುಮ್ಮನೆ ಅಲ್ಲೇ ಕೊಡ್ಬೇಕು. ಆಮೇಲೆ ಜಡ್ಡಿಗೆ ಅವಾಗ ಬೀಳ್ಬೇಕು. ಆಮೇಲೆ 15 ದಿವಸ ಆದ್ಕೊಳ್ಳಿ ನಿಮ್ಮ ಜಡ್ಡು ಕೂಡ ಖಾಲಿ ಆಗ್ಬೇಕು. ಅವನು ದೇವರು, ಯಾಕಂದ್ರೆ ಅವ ಹೇಳಿದಂತೆ ಪ್ರಕೃತಿ ಕೇಳ್ತಾರೆ, ನಾನು ಹೇಳಿದಂತೆ ಪ್ರಕೃತಿ ಕೇಳೋದಿ. ಆ ಜಗನ್ನಾಥ ಮಂದಿರದೊಳಗ ಏನಾಗ್ತಾ ಇತ್ತು, ದೇವರಿಗೆ ಭಕ್ಷ್ಯ ಭೋಜನ ಅರ್ಪಣೆ ಮಾಡ್ತಾ ಇದ್ರು. ಅಲ್ಲಿ ನೈವೇದ್ಯದ ಸಮಸ್ಯೆ ಉಂಟಾಗಿತ್ತು, ಪೂಜಾರಿಗಳಲ್ಲಿ ಏನು ತಾಳಮೇಳ ಇರಲಿಲ್ಲ, ಅಲ್ಲಿ ಅಧಿಕಾರಿಗಳಿಗೆ ಮತ್ತು ಪೂಜಾರಿಗಳ ಮೇಲೆ ನಡೆಯುವ ಅವ್ರ ತಾಳಮೇಳ ಇರಲಿಲ್ಲ. ಹಿಂಗಾಗಿ ಅಲ್ಲಿ ಸಮಸ್ಯೆ ಉಂಟಾಗಿ ಭಕ್ತರಿಗೆ ಅಲ್ಲಿ ಹೋಗೋದು ಬರೋದು ಸಮಸ್ಯೆ ಆಗಿತ್ತು ಮಂದಿರದ್ದು. ಆದ್ರಿಂದ ಬ್ರಿಟಿಷ್ ಗೌರ್ಮೆಂಟ್ನವ್ರು ಹೇಳಿದ್ರು, ನೀವೇ ಬಂದ್ಬಿಡ್ರಿ ಇಲ್ಲೇ, ನೀವು ಅಗದಿ ಭಕ್ತರಿದ್ರಿ, ಕೃಷ್ಣ ಭಕ್ತರಿದ್ರಿ, ನೀವು ಇಲ್ಲಿ ಬಂದು ಏನ್ ಮಾಡ್ರಿ, ಜಗನ್ನಾಥ ಮಂದಿರಕ್ಕೆ ಅಧ್ಯಕ್ಷರಾಗ್ಬಿಟ್ರಿ ಅಂತ ಅವರಿಗೆ ಪ್ರೆಸಿಡೆಂಟ್ಶಿಪ್ ಕೊಟ್ಟು. ಅವ್ರು ಹೇಳಿದ್ರ ಸಲುವಾಗಿ ಇವ್ರು ಹೋಗ್ಬೇಕಾಗ್ತದೆ. ಅವರು ಬೇರೆ ಗ್ರಾಮದಲ್ಲಿದ್ರು, ಕಟಕ್ ನಗರದಲ್ಲಿದ್ರು, ಅಲ್ಲಿಂದ ಜಗನ್ನಾಥ್ಪುರಿಗೆ ಅವ್ರು ಹೋಗ್ಬೇಕಾಗ್ತದೆ. ಅಲ್ಲಿರುವಾಗ ಅವರಿಗೆ 4ನೇ ಪುತ್ರನ ಜನ್ಮ ಆಯ್ತು. 4ನೇ ಪುತ್ರ ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್. ಅವ್ರ ಮೊದಲನೇ ಹೆಸರು ವಿಮಲ್ ಪ್ರಸಾದ್, ವಿಮಲ್ ಪ್ರಸಾದ್ ದತ್ತ. ಅವ್ರ ಚಿತ್ರ ನೀವು ನೋಡ್ಬೋದು, ಎರಡನೇದ್ದು, ಮೊದಲನೇದ್ದು ಭಕ್ತಿ ವೇದಾಂತ ಅವರು, ಎರಡನೇದ್ದು ಅವರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ. ಅವರಿಗೆ 4ನೇ ಮಗುವಿನ ರೂಪದಲ್ಲಿ ಅವರು ಅಲ್ಲಿ ಸಿಕ್ಕರು. ಆ ಸಮಯದಲ್ಲಿ ಅಲ್ಲಿ ನಕಲಿ ಭಗವಂತರಿದ್ರು, ಅವ್ರ ಹೆಸರು ಇಲ್ಲಿ ಬರ್ತಾರೆ, ವಿಶ್ವಕ್ಸೇನ್, ಮಹಾವಿಷ್ಣು ಮತ್ತು ಬಲರಾಮ್. ವಿಶ್ವಕ್ಸೇನ್ ಅಂತ ಹೇಳ್ಕೊಂತಿದ್ದ, ನಾನು ವಿಷ್ಣು, ನಾನು ವಿಷ್ಣುವಿನ ಅವತಾರ, ಅದರಿಂದ ಎಲ್ಲರೂ ನನಗೆ ಶರಣಾಗಬೇಕು ಅಂತೇಳಿ ಅವ ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ ಎಲ್ಲ ಸಲ ಸಾಕಷ್ಟು ಮಂದಿ ಮೂರ್ಖರು ಹೋಗಿ ಅವನಿಗೆ ವಿಷ್ಣು ಅಂತ ಹೇಳಿ ಪೂಜಾನೂ ಮಾಡ್ತಾ ಇದ್ರು. ಆನಂತರ ಜಗನ್ನಾಥ್ ಪುರಿಗೆ, ಜಗನ್ನಾಥ್ ಪುರಿಗೆ ಅವಾಗ ಇವರು ಬಂದರು ಭಕ್ತಿ ವಿನೋದ್ ಠಾಕೂರ್. ಅವಾಗೆಲ್ಲ ಜನರು ಹೇಳಕ್ ಶುರು ಮಾಡಿದ್ರು, ಏ ನಾವು ವಿಷ್ಣು ಬೆಟ್ಟಕ್ಕೆ ಕೊಂಡ್ತೀವಿ, ನೀವು ಬರ್ತೀರಿ ಅಂದರು. ಇಲ್ಲೇ ವಿಷ್ಣು, ನಾನು ಆ ಮಂದಿರಕ್ಕೆ ಅಧ್ಯಕ್ಷ ಇದ್ದೀನಿ, ದೇವರು ಅವ ಒಳಗಿರ್ತಾನ, ವಿಷ್ಣು ಎಲ್ಲಿ ನಿಮಗೆ ಹಂಗೆ ಕಣ್ಣಿಗೆ ನೋಡೋಕೆಲ್ಲಿ ಸಿಗ್ತಾನಿಲ್ಲ. ಇಲ್ಲ 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 ಬ್ರದರ್ ಸ್ವಾಮಿಯವರು ಅಲ್ಲಿ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಒಂದ್ಸರಿ ಹೋದ್ರು ಅವ್ರ ಜೊತೆಗೆ. ಅಲ್ಲಿ ಹೋಗಿ ಅವರು ತಂತ್ರ ವಿದ್ಯೆಯಲ್ಲಿ ನಿಪುಣರಾಗಿದ್ರು. ಅವರು ಹೇಳ್ತಾ ಇದ್ರು, ನಾನು ನಿಮ್ಗೇನು ಕೇಳಿದ್ದು ಕೊಡ್ತೀನಿ ಅಂಥೇಳಿ ಅವರು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ರು. ಆಮೇಲೆ ಅದು ಬದಲಾಗಿ ನೀವು ಇಷ್ಟೆಲ್ಲ ನನಗೆ ಕೊಡಬೇಕು ಅಂಥೇಳಿ ಅವರು ಡಿಮಾಂಡ್ ಮಾಡ್ತಾ ಇದ್ರು ಭಕ್ತರಿಗೆ. ಆದರೂ ಕೂಡ ಜನರು ಅವ್ರ ಹತ್ರ ಹೋಗ್ತಾ ಇದ್ರು. ಅದನ್ನು ನೋಡಿ ಇವರು ಭಕ್ತಿವಿನೋದ್ ಠಾಕೂರ್ ಅವ್ರ ಜೊತೆಗೆ ಅವರಿಗೆ ವಾದ ವಿವಾದ ಮಾಡಿದ್ರು. ಆದ್ರೆ ಅದಕ್ಕೆ ಅವ್ರು ತಯಾರಿರಲಿಲ್ಲ. ಯಾರು? ವಿಶ್ವಕ್ಸೇನ್. ಅವರಂದ್ರೆ ಇಲ್ಲ, ನನಗ ನೀವು ನಿಮ್ಮಂತ ಆಷಾಢ ಭೂತಿ, ಅರ್ಥಾತ್ ನಿಮ್ಮಂತ ಒಬ್ಬ ದೇವರನ್ನ ಕಂಡ್ರ ದೂರ ಇರೋ ವ್ಯಕ್ತಿ ಜೊತೆಗೆ ನನಗೆ ಮಾತಾಡಕ್ ಇಷ್ಟ ಇಲ್ಲ ಅಂತಂದು ಅವ್ರ ಜೊತೆಗೆ ಅವರು ಮಾತಾಡಕ್ ತಯಾರಿದ್ದೆ. ಆಮೇಲೆ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಗೊತ್ತಾಯ್ತು, ಯಾಕಂದ್ರೆ ಈ ವ್ಯಕ್ತಿ ಇವನಿಗೆ ಮಾತಾಡಿ ಸೋಲಿಸ್ಬೇಕಂದ್ರೆ ಇವನು ಎದುರಿಗೆ ಬರ್ತಾ ಇಲ್ಲ, ಆದ್ರಿಂದ ಇವನಿಗೇನಾದ್ರು ಮಾಡ್ಬೇಕಂತ ಹೇಳಿ ಅವರು ಇದನ್ನ ಮಾಡಿದ್ರು. ಆಮೇಲೆ ಅವ್ರು ಹೋಗಿ ಏನು ಹೇಳಿದ್ರು, ಗೌರ್ಮೆಂಟ್ಗೆ ಹೇಳಿದ್ರು, ಈ ವ್ಯಕ್ತಿ ಏನದನಲ್ಲ, ಈಗ ಜನಸಾಮಾನ್ಯರಿಗೆ ಮೋಸ ಮಾಡ್ತಾನೆ, ಇವನಿಗೆ ನಾವು ಒಂದೇ ಕೆಲಸ ಮಾಡಬೇಕು, ಇವನಿಗೆ ಹೋಗಿ ನಾವು ಬಂಧಿಸಿ ಅವನಿಗೆ ಜೈಲಿಗೆ ಹಾಕ್ಬೇಕು ಅಂಥೇಳಿ ಅವರು ಇದನ್ನು ತೊಗೊಂಡ್ಬಂದ್ರು. ಏನು ಚಾರ್ಜ್ ಶೀಟ್ ಅಂತಾರಲ್ಲ, ಅದನ್ನು ತೊಗೊಂಡು ಕಂಪ್ಲೇಂಟ್ ಅವೆಲ್ಲ ಬರೆಸ್ಕೊಂಡು ಚಾರ್ಜ್ ಶೀಟ್ ತೊಗೊಂಡು ಅವನಿಗೆ ಕೊಟ್ಟರು. ನೀನು ಈಗ ಬರಬೇಕು, ಈಗ ನಿಮಗೆ ನಾವು ಅತಿಥಿಗಳಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ಜೊತೆಗೆ ಬರಬೇಕು. ಅವಂದ ಇಲ್ಲ, ನನಗ ನೀನು ಇಷ್ಟು ಇದನ್ನು ಮಾಡ್ತೀವಿ ಅಂಥೇಳಿ ವಿಶ್ವಕ್ಸೇನ್ ಅವ್ರಿಗೆ ಇಲ್ಲದೆಲ್ಲ ಮಾತಾಡ. ಅವ ಹೇಳ್ದ, ಈಗ ನನ್ನ ಮಾತು ನೀನು ಇಲ್ಲಿಂದ ವಾಪಸ್ ಹೋಗಲಿಲ್ಲ ಅಂದ್ರೆ ಇದೇ ದಿವಸನ ನಿಮ್ಮ ಮನೆಯೊಳಗೆ ನಿಮ್ಮ ಪತ್ನಿ, ನಿನ್ನ ಮಕ್ಕಳು ಅವರಿಗೆ ನಿಶ್ಚಿತವಾಗಿ ಏನಾಗ್ತತಿ, ಅವ್ರು ಜಡ್ಡಿಗೆ ಬೀಳ್ತಾರ, ಅವ್ರಿಗೆ ನಾನು ಅವ್ರಿಗೆ ಪ್ರಾಣನ ತಗೊಳ್ತೀನಿ, ಈಗ ನನ್ನ ಮಾತು ಕೇಳಿಲ್ಲ ಅಂತಂದು ಹೇಳಿ ರೀತಿ ಅವ್ರಿಗೆ ಅವನು ಇದನ್ನು ಮಾಡಿದ ಹೇಳಿದ. ಅವ್ರ ಭಕ್ತಿವಿನೋದ್ ಠಾಕೂರ್ ಅವ್ರಲ್ಲಿಂದ ಅವ್ರು ಹೋಗಲಿಲ್ಲ. ಆನಂತರ ಏನು ಮಾಡ್ದ, ಕೆಲವೊಂದು ಏನೋ ಅವನ ಹತ್ರ ಬೂದಿ ಅವೆಲ್ಲ ಆಯ್ತು, ಅವನ್ನೆಲ್ಲ ಅವ್ರ ಮೇಲೆ ಚೆಲ್ಲಿಬಿಟ್ಟು ಭಕ್ತಿವಿನೋದ್ ಠಾಕೂರ್ಗೂ ಅದ್ರದ್ದು ಪರಿಣಾಮ ಆಯ್ತು. ಅವರು ನೆಲದಲ್ಲಿ ಬಿದ್ದರು. ಆಮೇಲೆ ಅವ್ರಿಗೂ ಮೈಯಲ್ಲೆಲ್ಲ ಉರಿ ಶುರುವಾಯಿತು. ಅಷ್ಟ ಆದ್ರೂ ಪರವಾಗಿಲ್ಲ ಅಂಥೇಳಿ ಅವ್ರ ಮನೆಗೆ ಹೋದರು. ಆಮೇಲೆ ಮನೆಯಲ್ಲೇ ಎಲ್ಲ ಅಸ್ತವ್ಯಸ್ತ ಆಗ್ತಾ ಇತ್ತು. ಆದರೂ ಭಕ್ತಿವಿನೋದ್ ಠಾಕೂರ್ ಇದಕ್ಕೆ ಹೆದರಲಿಲ್ಲ. ಯಾಕೆ? ವ್ಯವಸಾಯಾತ್ಮಕ ಬುದ್ಧಿ ಏಕೇ ಕುರು. ನಾನು ಅಲ್ಲಿ ಬರ್ದಿದ್ದ ಯಾರಿಗೆ ಕೃಷ್ಣ ಭಕ್ತಿಯಲ್ಲಿ ಅವರು ಒಂದೇ ಗುರಿಯಲ್ಲಿದ್ದಾರೆ, ಅವ್ರಿಗೇನು ಕೃಷ್ಣ ಭಕ್ತಿ ಕರ್ಮ ಕರ್ಮ ಸರ್ವ ಕರ್ಮ ಕೃತ ಹೋಯ್. ಕೃಷ್ಣ ಭಕ್ತಿ ಮಾಡೋದ್ರಿಂದ ಕೃಷ್ಣ ನನಗೆ ಎಂದೆಂದ್ರೂ ಏನ್ ಮಾಡ್ತಾನ, ರಕ್ಷಣೆ ಕೊಡ್ತಾನ ಅನ್ನೋ ಒಂದು ಅವರಿಗೆ ಭರವಸೆ ಇರ್ತದೆ. ಆದ್ರಿಂದ ಅವ್ರು ಏನ್ ಮಾಡಿದ್ರು, ಜಗನ್ನಾಥನ ಸೇವೆ ಮಾಡ್ತಾ ಜಗನ್ನಾಥನಿಗೆ ಪ್ರಾರ್ಥನೆ ಮಾಡಿದ್ರು. ಆನಂತರ ಅವರು ಮುಂದಿನ ಸರಿ ಮತ್ತೆ ಇನ್ನೊಂದ್ಸರಿ ಅವರಿಗೆ ಇದನ್ನ ಮಾಡ್ಲಿಕ್ಕೆ ಹೋದ್ರು. ಅವಾಗ ಮತ್ತೆ ಅವನು ಅವರಿಗೆ ಶರಣಾಗ್ಲಿಲ್ಲ. ಅವಾಗ ಭಕ್ತಿವಿನೋದ್ ಠಾಕೂರ್ ಹೇಳಿದ್ರು, ಅವನದು ಉದ್ದದೊಂದು ಜಟ ಇದ್ದು, ಜಟ ಅಂದ್ರೆ ಏನು, ಕೂದಲುಗಳು. ಭಕ್ತಿವಿನೋದ್ ಠಾಕೂರ್ ಹೇಳಿದ್ರು ಅವ್ರಿಗೆ ಗೊತ್ತಾಯ್ತು ಈ ವ್ಯಕ್ತಿ ಇದಕ್ಕೆಲ್ಲ ಏನು ಕಾರಣ. ಅವನದೆಲ್ಲ ಮಾಂತ್ರಿಕ ಶಕ್ತಿ ಎಲ್ಲಿತ್ತು, ಜಟದೊಳಗಿತ್ತು. ಅವನು ಹೋಗಿ ಹೇಳಿದ್ರು, ಅವನ್ ತಲೆ ಬೀಳಿಸ್ಬಿಡ್ರಿ ಹೋಗಿ ಅಂತ. ಅವಾಗ ನಾಲ್ಕು ಮಂದಿ ಹೇಳಿದ್ರು, ಅವನಿಗೆ ತಲೆ ಬೀಳಿಸಿದ್ರು. ಅವಾಗ ಪೂರ್ಣ ಅವ ನಿಶ್ಚಿತ ಆಗ್ಬಿಟ್ಟ, ಸಾಧಾರಣ ವ್ಯಕ್ತಿ ಅಲ್ಲ. ಯಾಕಂದ್ರೆ ಅವನ ಎಲ್ಲ ಮಂತ್ರಿ ಶಕ್ತಿಗಳೆಲ್ಲ ಒಂದ್ ಕಡೆಗೆಲ್ಲರೂ ಅವರು ಸ್ಟೋರ್ ಮಾಡಿ ಇಡಬೇಕಾಗ್ತದೆ. ನೀವು ಕತೆ ಕೇಳಿರ್ಬೋದು, ಯಾವಾಗ್ಲೂ ಸಣ್ಣರಿದ್ದ ಹೋಗಲ್ಲ, ಒಬ್ಬ ಮಾಂತ್ರಿಕ ಇದ್ದಂತ, ಏನೆಲ್ಲ ಮಾಡ್ತಿದ್ದ, ಯಾರು ಅವನಿಗೆ ಕೊಲ್ಲಿಕ್ಕಾಗ್ಲಿಲ್ಲ. ಯಾಕೆ? ಅವನು ಪ್ರಾಣ ಪಕ್ಷಿ ಅಲ್ಲಿ ಎಲ್ಲೋ ಒಂದು ಏಳು ಸಮುದ್ರ ದಾಟಿ ಆ ಒಂದು ದ್ವೀಪದಲ್ಲಿತ್ತಂತ, ಅದು ಯಾರಿಗೂ ಗೊತ್ತೇ ಇಲ್ಲ. ಅದು ಗೊತ್ತಿದ್ದವರು ಅಲ್ಲಿ ಹೋಗಿ ಒಂದ್ಸರಿ ಏನ್ ಮಾಡಿದ್ರು, ಹೋಗಿ ಗಿಣಿ ಹಿಡಿದ್ಬಿಟ್ರು, ಇಲ್ಲಿವ ಗೊಟ್ಟು ತಂದ್ಬಿಟ್ಟ. ಯಾಕೆ? ಈ ಒಂದು ಕನೆಕ್ಷನ್ ಅಲ್ಲೈತಿ, ಅದು ಗೊತ್ತಿರ್ಬೇಕು. ಅದು ಭಕ್ತಿವಿನೋದ್ ಠಾಕೂರ್ ಅವರು ಅರ್ಥ ಮಾಡ್ಕೊಂಡ್ರು. ಯಾಕಂದ್ರೆ ಅವರು ಕೃಷ್ಣನ ಸಂಪರ್ಕದಲ್ಲಿದ್ದಾರೆ, ಹಿಂಗಾಗಿ ಕೃಷ್ಣ ಎಲ್ಲರತಿ ಜ್ಞಾನವನ್ನು ಭಕ್ತರಿಗೆ ಕೊಡ್ತಾನೆ. ಯೋಗಕ್ಷೇಮ ಅಹಮ್ಯಹಂ. ಅವ್ರು ನಮ್ ನಿಮ್ಮಂತೆ ಸಾಧಾರಣ ವ್ಯಕ್ತಿ ಇರಲಿಲ್ಲ. ಅವ್ರ ಜೀವನ ಚರಿತ್ರೆ ಮುಂದೆ ಕೇಳಿದ್ರೆ ನಿಮ್ಗನ್ನಿಸ್ತದೆ ಅವ್ರು ಯಾವ ರೀತಿ ಇದ್ರು ಅನ್ನೋದು. ಅವಾಗ ಅಂಥ ವಿಶ್ವಕ್ಷೇನಿಗೆ ಅವ್ರು ಏನ್ ಮಾಡಿದ್ರು, ಹಿಡ್ಕೊಂಡವ್ರು ಅವನು. ಆದ್ರೂ ಕೂಡ ಅವನು ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು, ನೀನು ವಿಶ್ವಕ್ಷೇನ ವಿಷ್ಣು ಆಗ್ಲಿಕ್ಕೆ ಹೆಂಗ ಸಾಧ್ಯ? ನೀನ್ ಸಾಧಾರಣ ವ್ಯಕ್ತಿ, ನೀ ಇಷ್ಟು ದೊಡ್ಡ ದೊಡ್ಡಾಗಿ ಮಾತಾಡ್ತಾ ಇದ್ದಿ, ಇವಾಗ ಎಲ್ಲಿದ್ ನಿನ್ನಂತರ ಶಕ್ತಿ? ಆದ್ರೂ ಒಪ್ಕೊಳ್ಳಿಲ್ಲ. ಆದ್ರೂ ಅವನ ಹಿಡಿದು ಒಳಗೆ ಹಾಕಿದ್ರು. ಒಂದೂವರೆ ತಿಂಗಳ ಇದ್ದ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು. ದೇವರು ನೋಡ್ರಿ, ಇಂಥ ದೊಡ್ಡ ದೇವರು ಹಿಡಿದು ಹಾಕಿದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು. ಏನು ವಿಶ್ವಕ್ಷೇನ್ ಏನು ಹೋದ ನಂತರ ಅಲ್ಲಿ ಒಬ್ಬ ಮಹಾವಿಷ್ಣು ಬಂದ. ಅವನು ತನ್ನಂತಾನೆ ಮಹಾವಿಷ್ಣು ಅಂತ ಹೇಳ್ಕೊಳ್ತಾ ಇದ್ದ. ಇದೇ ರೀತಿ ಅವನು ಒಬ್ಬ ನಕಲಿ ದೇವರು. ಅವ್ರಿಗೂ ಭಕ್ತಿಯನ್ನು ಠಾಕೂರ್ ಹಿಡಿದು ಅವನಿಗೆ ಶಾಸ್ತಿ ಮಾಡಿದ್ರು. ಆಮೇಲೆ ಈ ಸ್ತ್ರೀಯರಿಗೆ ಹೋದ್ರೆ ಮತ್ತೊಬ್ಬರು ಬಂದ. ಅವನು ತನ್ನಂತಾನೆ ಬಲರಾಮ ಅಂತ ಹೇಳ್ಕೊಳ್ತಾ ಇದ್ದ. ನಾನು ಬಲರಾಮನ ಅವತಾರ, ಎಲ್ಲರೂ ನನ್ಗೆ ಶರಣಾಗ್ಬೇಕು ಹಿಂಗಂತಂದ್ರೆ. ನೋಡ್ರಿ, ಎಲ್ಲರೂ ಏನ್ ಹೇಳ್ತಾರೆ, ನಾನು ದೇವ್ರು ಅಂತ ಹೇಳ್ತಾರೆ. ಯಾರು ದೇವ್ರು ನಾನು ದಾಸತನಿ ನಾನು ಹೇಳೋನ್ ಕೇಳ್ರಿ ಅಂತ ಯಾರೇ ಹೇಳುದಿಲ್ಲ. ಹಂಗ್ಯಾಕೆ ಮಾಡೋದಿಲ್ಲ? ಈಗ ಎಲ್ಲರೂ ದೇವ್ರು ಅಂತಾನೆ ಯಾಕೆ ಹೇಳ್ಕೋಬೇಕು? ನಾನು ದೇವ್ರ ದಾಸ ಅಂತ ಯಾಕೆ ಹೇಳ್ಕೊಂಡು ಯಾಕೆ ಅಡ್ಡಾಡಬಾರ್ದು? ಎಲ್ಲರೂ ಹೋಗಿ ರಿಸರ್ವ್ ಬ್ಯಾಂಕಿಗೆ ಯಾಕೆ ಕನ್ನ ಹಾಕ್ಬೇಕು? ಗುಡಿಸಲ್ದೊಳಗೆ ಹೋಗಿ ಯಾಕೆ ಕನ್ನ ಹಾಕ್ಬಾರ್ದು? ಗುಡಿಸಲ್ದೊಳಗೆ ಹೋಗಿ ಯಾರಾದ್ರೂ ಕಳವು ಮಾಡ್ತಾರ? ಕಳವು ಮಾಡಿದ್ರೆ ಎಲ್ಲಿ ಕಳವು ಮಾಡ್ತಾರ? ಡೈರೆಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಲ್ಲ? ಯಾಕೆ ಗೊತ್ತದೆ ಎಲ್ಲಿ ಅವ್ರ ಹತ್ರ ಹಣ ಎಲ್ಲಿ ಸಿಗ್ತದ ಗೊತ್ತದೆ. ಅದೇ ರೀತಿ ಈ ವ್ಯಕ್ತಿಗಳು ಏನಿರ್ತಾರಲ್ಲ, ಅವ್ರಿಗೆ ಗೊತ್ತದೆ ವಿಶ್ವ ದೇವ್ರು ಯಾರು, ನಿಜವಾದ ದೇವ್ರು ಯಾರು. ಅವ್ರು ಯಾರು ಗಣಪತಿ ಅಂತಂದು ಹೇಳ್ಕೊಳೋದಿಲ್ಲ ತಮಗ್ ತಾವ, ಯಾರು ಪಾರ್ವತಿ ಅಂತ ಹೇಳ್ಕೊಳೋದಿಲ್ಲ, ಯಾರು ಅವರು ಶಿವಮುಖ ಅಂತ ಹೇಳ್ಕೊಳೋದಿಲ್ಲ, ಆಮೇಲೆ ಯಾರು ಅವರು ಆ ದೇವ್ರು ಈ ದೇವ್ರು ಅಂತ ಹೇಳ್ಕೊಳೋದಿಲ್ಲ. ಎಲ್ಲರೂ ಏನು ಅಂತ ಹೇಳ್ಕೊಳ್ತಾರ? ಏನು ಹೇಳ್ಕೊಳ್ತಾರ? ನಾನು ವಿಷ್ಣು, ನಾನು ಬಲರಾಮ್, ನಾನು ಕೃಷ್ಣ, ಈ ರೀತಿ ಹೇಳ್ಕೊಳ್ತಾರ. ಯಾಕೆ? ಒಂದ್ ವೇಳೆ ದೇವ್ರ ಆಗ್ಲೇಬೇಕಾಗಿದ್ರೆ ಕೃಷ್ಣ ಆಗ್ಬೇಕು. ಈ ಸಾಧಾರಣ ಸಣ್ಣ ಪುಟ್ಟ ದೇವ್ರಾದ್ರೆ ಏನು ಸಿಗೋದಿಲ್ಲ. ಹೌದಲ್ಲ? ಕಳು ಮಾಡೋದ್ರೆ ಎಲ್ಲಿ ಕಳು ಮಾಡ್ಬೇಕು? ಯಾಕಂದ್ರೆ ಒಂದ್ಸರಿ ಕಳು ಮಾಡಿಬಿಟ್ರೆ ನಿಮ್ ಜೀವನದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತವೆ. ನಾವು ಹೋಗಿ ಸಣ್ಣ ಪುಟ್ಟ ಗುಡಿಸಲ್ದೊಳಗೆ ಹೋಗಿ ನಾವು ಕನ್ನ ಹಾಕಿದ್ರೆ ಏನ್ ಸಿಕ್ತು? ಅದಲ್ಲ. ಆದ್ರಿಂದ ಈ ಜನರು ಅವ್ರು ಏನ್ ಮಾಡ್ತಾರ, ಡಯಮ ಸ್ವಯಂ ಕೃಷ್ಣ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಮ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ವಿಷ್ಣು ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ದೇವರು ಈ ಕಲಿಯುಗದಲ್ಲಿ ಬರ್ತಾನೆ, ಅದೇ ದೇವರು. ಅವರು ಶ್ರೀ ಚೈತನ್ಯ ಮಹಾಪ್ರಭು. ಯಾರು ರಾಮನು, ಯಾರು ಕೃಷ್ಣನು, ಅವನೇ ಕಲಿಯುಗದಲ್ಲಿ ಏನಾಗಿ ಬರ್ತಾನೆ, ಶ್ರೀ ಚೈತನ್ಯ ಆಗಿ. ಅವ್ರ ಚಿತ್ರ ನೋಡ್ಬೋದು ನೀವು. ಆದ್ರೆ ಅವ್ರು ಬಂದವ್ರು ನಾನು ದೇವ್ರಂತ ಹೇಳ್ಕೊಳ್ಳಿಲ್ಲ. ಅವ್ರೇನು ಹೇಳ್ಕೊಂಡ್ರು, ನಾನು ಗೋಪಿಯರ್ ಭರ್ತೂರ್ ಪದಕಮಲಿಯ ದಾಸು ದಾಸ ಅನ್ನ ದಾಸ. ನಾನು ಗೋಪಿಯರ ಸ್ವಾಮಿ ಏನಿದ್ದಾನಲ್ಲ ಕೃಷ್ಣನ ದಾಸರ ದಾಸರ ದಾಸ ಅಂತ ಹೇಳಿದ್ರು. ಯಾಕಂದ್ರೆ ಕಲಿಯುಗ ಎಲ್ಲರೂ ದೇವ್ರು ದೇವ್ರ ದೇವ್ರಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಅವ್ರು ಸ್ವಯಂ ದೇವ್ರಿದ್ರು, ಅವ್ರು ದೇವ್ರಂತ ಹೇಳ್ಕೊಳ್ಳಿ, ನಾ ದೇವ್ರ ದಾಸ ಅಂತ ಹೇಳ್ಕೊಂಡ್ರು. ಅದು ನಿಜವಾದ ದೇವ್ರ ಲಕ್ಷಣ. ಕಲಿಯುಗದಲ್ಲಿ ದೇವ್ರು ಬಂದ್ರೆ, ನಾನ್ ದೇವ್ರಂತ ಹೇಳಿದ್ರೆ ಅವನ್ ಮಾರ್ಗನೇ ಹಿಡಿತಾರೆ ಎಲ್ಲರೂ. ಹೌದಲ್ಲ? ಆದ್ರೆ ದೇವ್ರು ದೇವ್ರ ದಾಸನಾಗಿ ಬಂದ್ರೆ ಆದ್ರೂ ಜನರು ನಾನು ದೇವ್ರ ದಾಸ, ನಾನು ದೇವ್ರ ಸೇವಕ ಅಂತಂದು ಹೇಳ್ಕೊಳಕ್ ತಯಾರಲ್ಲ. ಅದನ್ನು ಕಲಿಸ್ಲಿಕ್ಕಾಗಿ ಕೃಷ್ಣ ಏನಾಗಿ ಬರ್ತಾನ, ಒಬ್ಬ ದಾಸನ ರೂಪದಲ್ಲಿ ಬರ್ತಾನೆ. ಅವರೇ ಶ್ರೀ ಚೈತನ್ಯ ಮಹಾಪ್ರಭು. ಈ ರೀತಿ ಭಕ್ತಿಯನ್ನು ಠಾಕೂರ್ ಜಗನ್ನಾಥ್ಪುರಿಯಲ್ಲಿರುವಾಗ ಅವರು ಜಗನ್ನಾಥ್ ಮಂದಿರಕ್ಕೆ ಅವರು ಅಧ್ಯಕ್ಷರಿದ್ರು. ಆ ಕಾಲದಲ್ಲಿ ಅವ್ರದ್ದು ಸೈಡ್ ಬಿಸ್ನೆಸ್ ಇದೇನು, ಸಣ್ಣ ಪುಟ್ಟ ಅವ್ರ ದೇವರಿಗೆ ಅವ್ರನ್ನ ಹಿಡಿದು ಒಳಗೆ ಹಾಕ್ತಾ ಇದ್ರು. ಅದು ಅವ್ರದ್ದು ಸೈಡ್ ಕೆಲಸ ಇತ್ತು. ಜೊತೆಗೆ ಅವರು ಸರ್ಕಾರಿ ನೌಕರಿಯಲ್ಲಿ ಅವರು ಅತ್ಯಂತ ನಿಷ್ಣಾತವಾಗಿ ಕೆಲಸ ಮಾಡ್ತಾ ಇದ್ರು. ಆನಂತರ ಅಲ್ಲಿಂದ ಭಕ್ತಿಯನ್ನು ಠಾಕೂರ್ ನವದ್ವೀಪಕ್ಕೆ ಬಂದರು. ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಾನ. ಶ್ರೀ ಚೈತನ್ಯ ಮಹಾಪ್ರಭುರು ಹುಟ್ಟಿದ್ದು ಎಲ್ಲಿ ಅನ್ನೋ ದೊಡ್ಡದೊಂದು ಇದು ಆಗ್ಬಿಟ್ಟಿತ್ತು, ಚಿಂತೆ ಆಗಿದೆ, ಅಂದ್ರೆ ವಿಷಯ ಚರ್ಚೆ ವಿಷಯ ಆಗಿದೆ. ಕೆಲವರು ಅಂತ ಇದ್ರು ನವದ್ವೀಪದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಚೈತನ್ಯ ಮಹಾಪ್ರಭು ಹುಟ್ಟಿದ್ರು ಅಂತಂದು ಹೇಳಿ ಅಲ್ಲಿ ಒಂದು ಮಂದಿರ ಶುರು ಮಾಡಿಬಿಟ್ಟಿತ್ತು. ಆಂದ್ರೆ ಅದು ಎಲ್ಲಿ ಹುಟ್ಟಿದ್ರು ಅನ್ನೋದು ಪುರಾವೆ ಇದ್ದಿಲ್ಲ. ಅವರು ಶ್ರೀ ಚೈತನ್ಯ ಚರಿತಾಮೃತ ಒಂದು ಗ್ರಂಥ ಇತ್ತು. ಆ ಗ್ರಂಥ ಅವರು ಎಲ್ಲ ಎಲ್ಲ ಕಡೆ ಹುಡುಕಿದ್ರು, ಎಲ್ಲಿ ಸಿಗ್ಲಿಲ್ಲ. ಆನಂತರ ಅವರೆಲ್ಲ ರಿಸರ್ಚ್ ಮಾಡಿದ್ರು, ಎಲ್ಲ ಕಡೆ ಅಡ್ಡಾಡಿದ್ರು. ಆನಂತರ ಕೊನೆಗೆ ಹೋಗಿ ಒಂದು ತಾಳಿಗರಿ ಮೇಲೆ ಬರೆದಿದ್ದ ಒಂದು ಗ್ರಂಥ ಅವ್ರಿಗೆ ಸಿಕ್ತು, ಚೈತನ್ಯ ಚರಿತಾಮೃತ. ಅದರಲ್ಲಿ ಚೈತನ್ಯ ಮಹಾಪ್ರಭುವ ಜೀವನ ಚರಿತ್ರೆ ಇದೆ. ಅದರಲ್ಲಿ ಓಯಿ ಅವರು ಅರ್ಥ ಮಾಡಿಕೊಂಡ್ರು, ಅದು ಗಂಗಾ ನದಿ ಈ ಗಡದಲ್ಲಿದೆ ಅಥವಾ ಮಾಯಾಪುರ ಅಂತಂದು ಹೇಳ್ತೀವಿ, ಅಲ್ಲಿ ಆ ಸ್ಥಾನ ಐತೆ ಅನ್ನೋದನ್ನ ಅವ್ರು ಅರ್ಥ ಮಾಡಿಕೊಟ್ರು. ಅಲ್ಲಿರುವಾಗ ಮತ್ತೆ ಇವಾಗ ಆಮೇಲೆ ಗ್ಯಾಜೆಟ್ಸ್ ಅಂದ್ರೆ ಇವನು ತೊಗೊಂಡು ಬಂದ್ರೆ ನಾನು ಒಡಿಶಾ ಗ್ಯಾಜೆಟ್ ಅಂದ್ರೆ ಅಲ್ಲಿ ಹೋಗಿ ಒಡಿಶಾ ಗೌರ್ಮೆಂಟ್ ನಲ್ಲಿ ಹೋಗಿ ಅವರು ಅವೆಲ್ಲ ಇವು ಹಳೆ ನಕ್ಷ ತಗೊಂಡು ಬಂದ್ರು ಮ್ಯಾಪ್ ಅವೆಲ್ಲ ಎಲ್ಲ ಲೆಕ್ಕ ಹಾಕಿ ಎಲ್ಲ ಚರ್ಚೆ ಮಾಡಿದ್ರು. ಅವ್ರ ತಂದೆ ಹೆಸರೇನು ಜಗನ್ನಾಥ್ ಮಿಶ್ರಾ, ಶಚಿ ಮಾತ, ಅವ್ರದ್ದು ಎಲ್ಲಿದ್ದು ಏನು ಅದೆಲ್ಲ ರೆಕಾರ್ಡ್ ತೆಗೆದು ನೋಡಿದ್ರೆ ಅವರು ಇಲ್ಲಿದ್ದಿದ್ದು ಅನ್ನೋದು ಗೊತ್ತಾಗ. ಆದ್ರೆ ಅಲ್ಲಿ ಈಗ ಅದು ಅವ್ರ ನಿಜವಾದ ಸ್ಥಾನ ಅನ್ನೋದನ್ನ ಎಲ್ಲ ಹೊರಗಿನ ರೀತಿಯಿಂದ ಗೊತ್ತಾಯ್ತು. ಆದ್ರೆ ಒಬ್ಬ ಯಾರೋ ಆಧ್ಯಾತ್ಮಿಕ ವ್ಯಕ್ತಿ ಕರ್ಕೊಂಡ್ ಬರ್ಬೇಕಲ್ಲ ಅಂತೇಳಿ ಏನ್ ಮಾಡಿದ್ರು, ಜಗನ್ನಾಥ್ ದಾಸ್ ಬಾಬಾಜಿ ಅವ್ರ ಚಿತ್ರ ನೀವು ನೋಡ್ಬೋದು ಅಲ್ಲಿ ಸಣ್ಣ ಚಿತ್ರ ಇದೆ ಕೊನೆಗಿದ್ದಾರೆ ಏಕದಮ್ ಕೊನೆ. ಅವ್ರಿಗೆ 125 ವರ್ಷ ವಯಸ್ಸಾಗಿತ್ತು, 125 ವರ್ಷ ಅಷ್ಟಾದ್ರೂ ಅವರು ಜೀವಂತ ಇದ್ರು. ಅವರು ಭಕ್ತಿವಿನೋದ್ ಠಾಕೂರ್ ಗುರುಗಳಿದ್ರು. ಅವ್ರು ಏನ್ ಮಾಡ್ರೆ ಅವ್ರನ್ನ ಕರ್ಕೊಂಡು ಬಂದ್ರು ಅಲ್ಲಿಗೆ. ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಬುಟ್ಟಿಯೊಳಗೆ ಇಟ್ಕೊಂಡು ಕರ್ಕೊಂಡ್ ಬಂದ್ರು, ಯಾಕಂದ್ರೆ ಅವಾಗೇನು ವೀಲ್ ಚೇರ್ ಇರಲಿಲ್ಲ ಆಗಿನ ಕಾಲದೊಳಗೆ. ಅವ್ರೇನ್ ಮಾಡಿದ್ರು ಬುಟ್ಟಿಯೊಳಗೆ ಇಟ್ಕೊಂಡು ಅವ್ರು ಬಿಹಾರ್ ಇಲ್ಲ ಅವ್ರ ಇವನು ಅವರ ಸೇವಕ ಅವ್ರನ್ನ ಕರ್ಕೊಂಡು ಬಂದ ತಲೆ ಮೇಲೆ ಇಟ್ಕೊಂಡು. ಭಕ್ತಿವಿನೋದ್ ಠಾಕೂರ್ ಹೇಳಿದ್ರು, ಇಲ್ಲ ಇಲ್ಲಿ ನಾನು ಇಲ್ಲೇ ಒಂದು ಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ, ನೀವು ನೋಡಿ ಹೇಳ್ರಿ ಅಂತಂದ್ರು. ಆಯ್ತಂತ ಹೇಳಿ ಅವ್ರು ಬಂದ್ರು. ಬಂದ ಕೂಡಲೇನೆ 125 ವರ್ಷ ವ್ಯಕ್ತಿ ಒಂದು ವಯಸ್ಸಾಗಿತ್ತು ಆಚಾರ್ಯರವರಿಗೆ. ಅವ್ರಿಗೆ ಕಣ್ಣು ತೆಗಿಯಕ್ಕೆ ಶಕ್ತಿ ಇರಲಿಲ್ಲ. ಕಣ್ಣು ಹೆಂಗ್ ತೆಗಿತಿದ್ದ ವಿನೋದಿ ಬಿಹಾರಿ ಲಾಲ್ ಹಿಂಗ್ ಎತ್ತಿದ್ದ ಅದು ಕಣ್ಣು. ಅವಾಗ ಅವ್ರಿಗೆ ಕಣ್ಣು ನೋಡಕ್ ಆಗ್ತದೆ, ಕಣ್ಣು ಎತ್ತಲಿಕ್ಕೆ ರತ್ತಿ ಓದ್ಲಿಕ್ಕೂ ಎತ್ತಲಿಕ್ಕೂ ಅವರಲ್ಲಿ ಶಕ್ತಿ ಇರಲಿಲ್ಲ. ಅದನ್ನ 125 ವರ್ಷ ಆಗಿದೆ. 25 ಅಲ್ಲ 25 ರೊಳಗನೆ ನಮಗೆ ಸೊಂಟ ನೀತಿ ಕಾಲು ನೀತಿದೆ ಅಂತ ಹೇಳ್ತೀವಿ ನಾವು. 75 ರೊಳಗಂತೂ ಗುರು ಮಲ್ಗೆ ಬಿಡ್ತೀವಿ, 125 ರೊಳಗ ವಾಪಸ್ ಬೇರೆ ಕಡೆ ಹೋಗಿರ್ತೀವಿ. ಆದ್ರೂ ಕೂಡ ಅವರು ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇದ್ರು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ 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 ಹರೇ. ಹಿಂಗಿರುವಾಗ ಭಕ್ತಿವಿನೋದ್ ಠಾಕೂರ್ ಅಂದ್ರು, ನೀವು ಆಚಾರ್ಯರಿದ್ದೀರಿ, ನೀವು ಕೃಷ್ಣನ ಭಕ್ತರಿದ್ದೀರಿ, ನೀವು ಇಲ್ಲಿ ಬಂದು ಈ ಜಾಗ ಏನೈತೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿದ್ರು. ಕರ್ಕೊಂಡು ಬಂದ್ರು ಅವ್ರಿಗೆ. ಕರ್ಕೊಂಡು ಬಂದ ಕೂಡಲೇನ ಮಾಯಾಪುರ ಸ್ಥಾನಕ್ಕೆ ಬಂದ ಕೂಡಲೇನ ಜಗನ್ನಾಥ ದಾಸ್ ಬಾಬಾಜಿ ಅವರಿಗೆ ಕಣ್ಣಿನ ರೆಪ್ಪೆ ಎತ್ತಲಾಕ ಆಗ್ತಾ ಇರಲಿಲ್ಲ. ಆ ಸ್ಥಳ ನೋಡಿದ ಕೂಡಲೇ ಅವರು ಜಿಗಿದ್ ಬಿಟ್ರಂತ ಮೇಲೆ, ಜಯ ಸಚ್ಚಿನಂದನ್ ಜಯ ಸಚ್ಚಿನಂದನ್ ಗೌರ ಹರಿ ಅಂತ ಜೋರ್ ಜೋರಾಗಿ ಕೂಗ್ತಾ ಅದರಿಂದ ಜಂಪ್ ಹೊಡೆದ್ರು. ಅವ್ರ ನೆಲದ ಮೇಲೆ ಬಿದ್ದರು. ಆಮೇಲೆ ಜಯ ಸಚ್ಚಿನಂದನ್ ಜಯ ಸಚ್ಚಿನಂದನ್ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಳ ಇದು ಅಂತಂದು ಹೇಳಿ ಅವರಿಗೆ ಬಹಳ ಆನಂದ ಆಯ್ತು. ಹಿಂಗಾಗಿ ದೇವ್ರ ಹೆಸರು ಶುರು ಮಾಡಿದ್ರು. ಅದನ್ನ ನೋಡಿ ಭಕ್ತಿವಿನೋದ್ ಠಾಕೂರ್ ಅಂದ್ರು, ಯಾಕೆ ಯಾಕೆ ಹಿಂಗ್ ಮಾಡಾಕದ್ರು, ಇದೇ ಸ್ಥಾನ ಏತೋ ನಿಮಾಯರ್ ಜನ್ಮಸ್ಥಾನ, ಏತೋ ನಿಮಾಯರ್ ಜನ್ಮಸ್ಥಾನ ಅಂತ ಬಂಗಾಲದೊಳಗೆ ಹೇಳಿದ್ರು. ಇದೇ ನಿಮಾಯಿ ಹುಟ್ಟಿದ್ದ ಸ್ಥಳ ಅಂದ್ರೆ ಚೈತನ್ಯ ಮಹಾಪ್ರಭು ಹುಟ್ಟಿದ ಸ್ಥಳ ಅವ್ರೇನು ಕೇಳಿದ್ದಿಲ್ಲ, ಇವರು ಹೇಳಕ್ ಶುರು ಮಾಡಿದ್ರು. ಅವಾಗ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಗೊತ್ತಾಯ್ತು, ಇದೇ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಾನ ಅಂತ ಹೇಳಿ ಅವಾಗ ಅವರು ಅಲ್ಲಿ ಒಂದು ಗೌರ ವಿಷ್ಣು ಪ್ರಿಯ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ. ಅದರಿಂದ ಷಡ್ಗೋಸ್ವಾಮಿಯರು 6 ಚಿತ್ರ ನೋಡ್ಬೋದು, 6 ಮಂದಿ ಇದಾರೆ ಅವರ್ಯಾರು ಷಡ್ಗೋಸ್ವಾಮಿ. ಅದರಲ್ಲಿ ಮೊನ್ನೆ ದಿವಸ ಯಾರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು, ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ್ಯಾರು, ಅವರು ಆ ಪಾನಿಹಾಟಿ ಚೂಡಾದೇವಿ ಫೆಸ್ಟಿವಲ್ ಮಾಡಿದ್ರಲ್ಲ ಅವರು, ಅವರೆಲ್ಲರೂ ಏನ್ ಮಾಡಿದ್ರು, ಲುಪ್ತ ಸ್ಥಾನಗಳು ಎಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಾನವನ್ನ ಅವರು ಹುಡುಕಿ ತೆಗೆದ್ರು. ರಾಧಾಕುಂಡ್, ಶ್ಯಾಮಕುಂಡ್, ಆನಂತರ ಗೋವರ್ಧನ್, ಈ ರೀತಿ ಎಲ್ಲ ಸ್ಥಾನಗಳು ಅವೆಲ್ಲ ಮುಚ್ಚಿ ಹೋಗಿದ್ವು. ಅಂತ ಸ್ಥಾನಗಳನ್ನ ಹುಡುಕಿ ತೆಗೆದ್ರು. ಆದ್ರಿಂದ ಅವರಿಗೆ ಗೋಸ್ವಾಮಿಗಳು ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತಿವಿನೋದ್ ಠಾಕೂರ್ 6 ಗಂಟೆ ಗೋಸ್ವಾಮಿ ಅವರು ಭಕ್ತಿವಿನೋದ್ ಠಾಕೂರ್ನವ್ರಿಗೆ 7th ಗೋಸ್ವಾಮಿ ಅಂತ ಹೇಳ್ತಾರೆ. ಯಾಕೆ ಅವರು ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಾನವನ್ನ ಅವರು ಕಂಡು ಹಿಡಿದ್ರು. ಆದ್ರಿಂದ ಅವರಿಗೆ 7th 7ನೇ ಗೋಸ್ವಾಮಿ ಅವ್ರು 6 ಮಂದಿ ಗೋಸ್ವಾಮಿ ಅವರು, ಅದು 7ನೇದವರು ಇವರು. ಯಾಕೆ ಇವರು ಕೂಡ ಕೃಷ್ಣ ಹುಟ್ಟಿದ್ದ ಸ್ಥಳವನ್ನ ಹುಡುಕಿ ತೆಗೆದ್ರು. ಈ ರೀತಿ ಆನಂತರ ಅವ್ರೇನ್ ಮಾಡಿದ್ರು, 1885ರಲ್ಲಿ ವಿಶ್ವ ವೈಷ್ಣವ ರಾಜ್ಯ ಸಭೆಯನ್ನ ಸ್ಥಾಪನೆ ಮಾಡಿದ್ರು. ಅಂದ್ರೆ ಅವರು ಇಸ್ಕಾನ್ ಅನ್ನ ಅವಾಗ್ಲೇ ಕುತ್ಕೊಂಡು ವಿಚಾರ ಮಾಡಿ ಇಟ್ಟಿದ್ರು. ವಿಶ್ವ ವೈಷ್ಣವ ರಾಜ್ಯಸಭಾ, ಇದು ವಿಷ್ಣು ವೈಷ್ಣವ ರಾಜ್ಯಸಭಾ. ಈ ಸಭೆಯಲ್ಲಿ ಎಲ್ಲಿ ಕುಂತೀವಿ, ಯಾವ ಸಭೆಯಲ್ಲಿ ಕುಂತೀವಿ, ವಿಶ್ವ ವೈಷ್ಣವ ಸಭೆಯಲ್ಲಿ ಕುತ್ಕೊಂಡಿದೆ. ಅದನ್ನ ಈ ರೀತಿ ಪ್ರತಿ ಸಂಡೇ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್, ಎಲ್ಲಾ ವಿಶ್ವದಲ್ಲಿ ಜನರು ಭಕ್ತರು ಸಭೆಯಲ್ಲಿ ಕುಂತಿದ್ದಾರೆ. ಆ ಸಭೆಯಲ್ಲಿ ಸಭೆಯ ಅಧ್ಯಕ್ಷರ್ಯಾರು, ಪ್ರಭುಪಾದರು. ಆ ಸಭೆಯಲ್ಲಿ ಯಾರ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ಕೃಷ್ಣ ಅದಲ್ಲ ಅಂದ್ರೆ ವೈಷ್ಣವರು ಕೃಷ್ಣನ ಬಗ್ಗೆ ಚರ್ಚೆ ಮಾಡ. ಇದನ್ನ 1885 ವಿಚಾರ ಮಾಡಿದ್ರು, ಈ ರೀತಿ ಒಂದು ಸಭಾ ಇರಬೇಕು, ಎಲ್ಲಾ ಕಡೆಗೂ ಜನರು ಬಂದು ಕೃಷ್ಣನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಇಚ್ಛೆ ಇತ್ತು. ಅದು ಒಂದು ಸಣ್ಣ ಒಂದು ವೈಷ್ಣವರ ಒಂದು ಒಕ್ಕೂಟ ಅಥವಾ ಸಭೆಯನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು 1885. ಆನಂತರ 87 ಗೌರ ವಿಷ್ಣು ಪ್ರಿಯ ಮಂದಿರದ ಉದ್ಘಾಟನೆಯನ್ನು ಮಾಡಿದರು. ನವದ್ವೀಪದ ನಾ ಹೇಳಿದಲ್ಲ, ಚೈತನ್ಯ ಮಹಾಪ್ರಭು ಹುಟ್ಟಿದ ಸ್ಥಾನವನ್ನ ಕಂಡುಹಿಡಿದು ಅಲ್ಲಿ ಚೈತನ್ಯ ಮಹಾಪ್ರಭು ವಿಷ್ಣು ಪ್ರಿಯ ಅಂದ್ರೆ ಅವರ ಪತ್ನಿ ಹೆಸರು ಲಕ್ಷ್ಮೀದೇವಿ, ಕೃಷ್ಣ ಮತ್ತು ಲಕ್ಷ್ಮಿ ಅಥವಾ ಕೃಷ್ಣ ಮತ್ತು ರಾಧಾ, ಅವರಿಬ್ಬರನ್ನ ಒಂದು ಮಂದಿರನ ಕಟ್ಟಿದ್ರು. ಆ ಮಂದಿರ ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತದೆ ನಿಮಗಲ್ಲ. ಅಲ್ಲಿ ಚೈತನ್ಯ ಮಹಾಪ್ರಭುರ ವಿಗ್ರಹ ಇದೆ, ವಿಷ್ಣು ಪ್ರಿಯ ಮತ್ತು ಅವ್ರದ್ದು ಒಂದು ಮೂರ್ತಿ ಮಧ್ಯವಕ್ಷದ ವಿಷ್ಣು, ಅದನ್ನು ಪೂಜೆ ಮಾಡ್ತಾ ಇದ್ರು ಅವ್ರ ತಂದೆ ತಾಯಿ. ಆ ಮೂರ್ತಿನೂ ಇದೆ. ಈ ಮಂದಿರ ಕಟ್ಟಲಿಕ್ಕೆ ಅವ್ರು ಏನ್ ಮಾಡಿದ್ರು, ಆ ಎಲ್ಲರ ಹತ್ರ ಹೋಗಿ ಭಿಕ್ಷೆ ಬೇಡಿದ್ರು. ಅವ್ರು ಹೇಳಿದ್ರು 1 ರೂಪಾಯಿ ಕೊಡ್ರಿ, ಎಲ್ಲರಿಗೂ 1 ರೂಪಾಯಿ ಕೊಡ್ಲಿಕ್ಕೆ ಹೇಳಿಕ್ಕೆ, ಅಂದ್ರೆ ಈಗ 1 ರೂಪಾಯಿ ಅಂತ ಹೇಳಿದ್ರು. ಅವಾಗ ಹಣ ಅಂತಂದಿದ್ವಲ್ಲ, 4 ಅಣ, 2 ಅಣ, 1 ಅಣ, ಇಷ್ಟು ಕೊಡ್ರಿ ಅಂತ ಹೇಳಿದೆ. ಕೆಲವರು ಶ್ರೀಮಂತರು ಬಂದ್ರೆ ಜಾಸ್ತಿ ಹಣ ಕೊಡ್ತಾರೆ, ಇಲ್ರಿ ನೀವು ಮಂದಿರ ಕಟ್ತಾರೆ ಜಾಸ್ತಿ ತಗೊಡ್ರಿ ಹಣ. ಅವ್ರು ಬೇಡ ಬೇಡ, ಜಾಸ್ತಿ ಹಣ ತಗೊಂಡ್ರೆ ನಾನು ಮಂದಿರ ಕಟ್ಬಿಡ್ಬೋದು, ಅದನ್ನ ಪ್ರತಿಯೊಬ್ಬರು ಮನೆಗೆ ಹೋಗಿ ನಾನು 1 ಅಣೆ ನಾನು ಭಿಕ್ಷೆ ಬಿಡ್ತೇನೆ. ಯಾಕಂದ್ರೆ ಎಲ್ಲರಿಗೂ ಆ ಮಂದಿರ ಕಟ್ಟಲಿಕ್ಕೆ ಏನಾಗ್ಬೇಕು, ಒಂದು ಅವಕಾಶ ಸಿಗ್ಬೇಕು, ಎಲ್ಲರೂ ಅದರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಮನೆ ಮನೆಗೆ ಹೋಗಿ ಅವರು ಇಷ್ಟು ಮಾತ್ರ ತಗೊಂಡು ಆ ಮಂದಿರನ ಕಟ್ಟಿದ್ರು. ಆ ಮಂದಿರವನ್ನ ಇವಾಗಲೂ ನೋಡ್ಬೋದು, ಹೋಗಿದೆ ಆ ಮಂದಿರ. ಈ ರೀತಿ ಆನಂತರ ಭಕ್ತಿಯನ್ನು ಠಾಕೂರ್ ಏನ್ ಮಾಡಿದ್ರು, ವಿಶೇಷವಾಗಿ ನಮಗೆ ಒಂದು ಆಸ್ತಿ ಬಿಟ್ಟು ಹೋಗಿದ್ದಾರೆ. ಕೊಡುಗೆ ಅಂದ್ರೇನು, ಒಂದು ಬಹುಮಾನ ಅಥವಾ ಆಸ್ತಿ. ಅದು ಯಾವ್ದು ಆಸ್ತಿ, ನಾವು ಆಸ್ತಿ ಅಂದ್ರೆ ಏನು ತಿಳ್ಕೊತೀವಿ ಜಗತ್ನಲ್ಲಿ, ಮನೆ ಅಥವಾ ಹಣ ಅಥವಾ ಏನಾದರೂ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಮತ್ತೆ ಈ ರೀತಿ ವಸ್ತುಗಳು ಆಸ್ತಿ ಅಂತ ತಿಳ್ಕೊಳ್ಳಿ. ಆದ್ರೆ ನಮ್ಮ ಗುರುಗಳು ಅಥವಾ ತಂದೆ ತಾಯಿ ಆದರೂ ಮಕ್ಕಳಿಗೆ ಏನು ಆಸ್ತಿ ಕೊಡಬೇಕು, ಹಣ ಅಂತದೇನಾದ್ರು ಬಿಟ್ಟು ಏನಾಗ್ತಾರೆ, ಮಕ್ಕಳು ಹಣ ಸಲುವಾಗಿ ಜಗಳ ಶುರು ಮಾಡ, ಜಗಳಾಡಿ ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯ್ತಾರೆ. ಈಗ ನೋಡ್ರಿ ಎಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಹುಟ್ಟುತ್ತಾ ತಮ್ಮ ಅಮ್ಮನ ಅಂತಮ್ಮಂದಿರು ಬೆಳೀತ ದಾಯಿರಿಗಳು ಅಂತಾರೆ, ಅಂದ್ರೆ ಬೆಳೀತ ಅವರು ವೈರಿಗಳಾಗ್ತಾರೆ, ಯಾಕೆ ಹಣ ಇದೆ. ಆದ್ರಿಂದ ನಿಜವಾಗಿ ಆಸ್ತಿ ಏನು ಕೊಡಬೇಕು ಗುರು ಆದವನು ಮತ್ತು ತಂದೆ ತಾಯಿ ಆದವರು, ಅದನ್ನ ನಾವು ನೋಡ್ಬೋದಿಲ್ಲ. ಅವ್ರೇನು ಆಸ್ತಿ ಕೊಟ್ಟೋದ್ರು ನಮ್ಗೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ. ಅದೇನು, ಒಬ್ಬ ಆಚಾರ್ಯನಾದನು ಗ್ರಂಥಗಳನ್ನ ಬರೀಬೇಕು. ಆದ್ರಿಂದ ಭಕ್ತಿಯಾದ ಸ್ವಾಮಿ ಪ್ರಭುಪಾದರು ಏನ್ ಮಾಡಿದ್ರು, ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಚೈತನ್ಯ ಚರಿತಾಮೃತ, ಭಕ್ತಿ ಸಾಮೃತ, ಈ ರೀತಿ ವೈಷ್ಣವ ಗ್ರಂಥಗಳನ್ನ ಮೊಟ್ಟ ಮೊದಲಿಗೆ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಬರೆದ್ರು. ಅವು ವಿಶ್ವದಾದ್ಯಂತ ಈಗ ಏನಾಗ್ತಾ ಇದ್ದಾರೆ, ಎಲ್ಲರೂ ಓದ್ತಾ ಇದ್ದಾರೆ, ಎಲ್ಲರೂ ಕೃಷ್ಣ ಭಕ್ತರಾಗ್ತಾ ಇದ್ದಾರೆ. ಅದರಿಂದ ನಿಜವಾದ ಆಚಾರ್ಯ ಗುರು ಏನ್ ಮಾಡ್ತಾನೆ, ಪ್ರಚಾರ ಮಾಡುವುದರ ಜೊತೆಗೆ ಗ್ರಂಥಗಳನ್ನು ಬರೀಬೇಕು. ಅದನ್ನು ಭಕ್ತಿ ವಿದಾಂತ ಸ್ವಾಮಿ ಅವರು ಮಾಡಿದ್ದಾರೆ. ಯಾಕೆ ಮಾಡಿದ್ರು, ಯಾಕಂದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು ಆ ರೀತಿ ಸಾಕಷ್ಟು ಗ್ರಂಥಗಳನ್ನ ಬರೆದಿಟ್ಟವರು. ಆ ಗ್ರಂಥಗಳು ಎಷ್ಟಿದ್ದಾವೆ ಅದನ್ನು ಬರೆದಿಟ್ಟು ಅವ್ರಿಗೂ ಒಂದು ಬುಕ್ ಆಗಿದೆ. ಅಂದ್ರೇನು, ಆ ಗ್ರಂಥ ನಿನ್ನೆ ನಾವು ನಮ್ಮ ಗಿರೀಶ್ ಪ್ರಭು ಬರಲಿಲ್ಲ ಇವತ್ತು, ಗಿರೀಶ್ ಜೂನಿಯರ್ ಗಿರೀಶ್, ಇವರು ಸೀನಿಯರ್ ಗಿರೀಶ್, ಜೂನಿಯರ್ ಗಿರೀಶ್ ಇದೆ, ಜೂನಿಯರ್ ಗಿರೀಶ್ ಕೂಸುಗಳು. ನಾನು ಅವರಿಬ್ರು ಕುತ್ಕೊಂಡು ನಿನ್ನೆ ಇದು ಪಿ ಪಿ ಟಿ ನಾವು ತಯಾರು, ರಾತ್ರಿ 1:30 ತನಕ ಕೆಲಸ ನಡೀತದೆ. ಯಾಕೆ ಎಲ್ಲಾನು ಪಡ ಮಾಡಿದ್ವಿ, ಆದ್ರೆ ಇದೇನು ಅಲ್ಲ, ಅವರು ಮಾಡಿದಂತ ಅಸಾಧಾರಣ ಕೊಡುಗೆಗಳು. ಗ್ರಂಥಗಳನ್ನ ನಾವು ಒಂದ್ ಕಡೆಗೆ ಹುಡುಕಿ ನೋಡಿದ್ವಿ, ಅವೆಲ್ಲ ಲಿಸ್ಟ್ ಮಾಡಿ ಇಂಗ್ಲಿಷ್ ನಲ್ಲಿದ್ದನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಅದನ್ನ ಇಡ್ಲಿಕ್ಕಿನ್ನ ಜಾಸ್ತಿ ಟೈಮ್ ಮಾಡಿದ್ವಿ. ಆದ್ರಿಂದ ಯಾರಿಗೆ ನಿದ್ದೆ ಬರ್ತದೆ ಇವಾಗ ಇದನ್ನ ನೋಡಿರಲ್ಲ, ನಿದ್ದೆ ಹಾರಿ ಹೋಗ್ತವೆ. ಅದೇನೈತಿ ನೋಡ್ರಿ, ಅವ್ರೇನ್ ಮಾಡಿದ್ರು, ಜೀವನದ ಪ್ರತಿದಿನ ಅವರೇನ್ ಮಾಡಿದ್ರು, ಬರೆದರು, ಕೈಯಿಂದ ಬರೆದ್ರು. ಅವಾಗ ಟೈಪ್ ಮೆಷಿನ್ ಇರಲಿಲ್ಲ, ಟೈಪಿಂಗ್ ರೈಟರ್ ಇರಲಿಲ್ಲ, ಅಥವಾ ಲ್ಯಾಪ್ಟಾಪ್ ಇರಲಿಲ್ಲ, ಕಂಪ್ಯೂಟರ್ ಇಲ್ಲ. ಆಮೇಲೆ ಈ ತರ ಬಾಲ್ ಪೆನ್ ಇರಲಿಲ್ಲ, ಅವಾಗ ಮಸಿ ಇದು ಇಂಕ್ನು ಇದನ್ನು ಇರಲಿಲ್ಲ. ಅವರು ಎಬ್ಬಿಸಿ ಅದ್ರೊಳಗೆ ಬರಿತಾ ಇದ್ದೆ, ಇದ್ರೊಳಗೆ ಮಸಿ ಒಳಗೆ ಪ್ರತಿದಿನ ಬರೆದು ಅವರು ಗ್ರಂಥಗಳನ್ನು ಬರೆದರು, ವೈಷ್ಣವ ಗ್ರಂಥಗಳನ್ನು ಬರೆದು. ಆಮೇಲೆ ನಾವೆಲ್ಸ್ ಅಂದ್ರೆ ಕಾದಂಬರಿ, ಅಂದ್ರೆ ವೈಷ್ಣವ ಕಾದಂಬರಿ ಈ ತರ, ಈ ಹೊರಗಿನ ತರ ಕಾದಂಬರಿ ಅಲ್ಲ. ಆಮೇಲೆ ಮಾಸಿಕ ಪತ್ರಿಕೆಗಳನ್ನ ಅವರು ಶುರು ಮಾಡಿದ್ರು. ಆಮೇಲೆ ವೈಷ್ಣವ ಕವಿತೆಗಳನ್ನ ಬರೆದ್ರು, ಗೀತೆಗಳನ್ನ ಬರೆದ್ರು, ಮತ್ತು ಪ್ರಬಂಧಗಳನ್ನ ಬರೆದ್ರು. ಅದೆಲ್ಲ ಈ ರೀತಿ ಇದೆ. ಮೊದಲನೇದನು ಹರಿಕಥಾ, ಎರಡನೇದು ಅವ್ರು ಬರೆದದ್ದು ಲೀಲಾ ಕೀರ್ತನ, ಮೂರನೇದ್ದು ಶುಂಭ ನಿಶುಂಭ ಯುದ್ಧ, ನಾಲ್ಕನೇದ್ದು ಲೀಲಾ ಚಂಡಿ ಮಹಾತ್ಮೆ, ಐದನೇದ್ದು ಒರಿಸ್ಸಾದ ಮಠಗಳು, ಅಂದ್ರೆ ಅಲ್ಲಿ ಬೇರೆ ಬೇರೆ ವಿಷ್ಣುವಿನ ಮಠಗಳು ಮಂದಿರಗಳಿದ್ವು ಅದ್ರ ಬಗ್ಗೆ ಬರೆದು, ವಿಜಾನ ಗ್ರಾಮ, ಏಳನೇದ್ದು ಸನ್ಯಾಸಿ, ಇದೊಂದು ಕಾದಂಬರಿಯನ್ನ ಬರೆದ್ರು, ವೈಷ್ಣವ ಕಾದಂಬರಿ. ನಾಲ್ಕನೇದ್ದು ನಮ್ಮ ಇಚ್ಛೆಗಳು, ಬಾಲಿದ ನಂದಿನಿ, ಗೌತಮನ ಬಗ್ಗೆ ಅಂದ್ರೆ ಗೌತಮ ಬುದ್ಧನ ಬಗ್ಗೆ ಕೆಲವು ವಿಚಾರಗಳಂತ ಒಂದು ಇನ್ನೊಂದು ಗ್ರಂಥವನ್ನು ಬರೆದ್ರು. ಸಚ್ಚಿದಾನಂದ ಪ್ರೇಮಾಲಂಕಾರ, ಭಾಗವತ ತತ್ವ, ಶ್ರೀಮದ್ ಭಾಗವತ ಬಗ್ಗೆ ಬರೆದ್ರು, ಗರ್ಭಸ್ತೋತ್ರ ವ್ಯಾಖ್ಯೆ, ಮತ್ತು ರಾಮಾಚಾರ್ಯ ಹರಿದಾಸ್ ಠಾಕೂರ್ ಅವರ ಜೀವನ ಚರಿತ್ರೆ ಬಗ್ಗೆ ಬರೆದ್ರು. ಹದಿನೈದು ಜಗನ್ನಾಥ್ ಪುರಿಯ ಮಂದಿರ, ಅಂದ್ರೆ ಜಗನ್ನಾಥ್ ಮಂದಿರದ ಬಗ್ಗೆ ಒಂದು ವಿಶೇಷವಾದ ಲೇಖನವನ್ನು ಬರೆದ್ರು. ಪುರಿಯಲ್ಲಿರುವ ಅಖಾಡಗಳು ಅಂದ್ರೆ ಮಂದಿರಗಳ ಬಗ್ಗೆ, ಬೇರೆ ಬೇರೆ ಮಂದಿರಗಳ ಬಗ್ಗೆ ಅವರು ಬರೆದ್ರು. ಭಗವಾನ್ ಕೃಷ್ಣನ ಬಗ್ಗೆ ಬರೆದ್ರು. ಆಮೇಲೆ ಸಾರಗ್ರಾಹಿ ವೈಷ್ಣವ, ಇದು ಅತ್ಯಂತ ಮುಖ್ಯ. ಸಾರಗ್ರಾಹಿ ವೈಷ್ಣವ ಏನಾಗಿರ್ಬೇಕು? ಸಾರಗ್ರಾಹಿ ಅಂದ್ರೆ ಸಾರವನ್ನ ಮಾತ್ರ ತಗೊಳ್ಬೇಕು. ಯಾವ ರೀತಿ ಜೇನುಣ ಏನ್ ಮಾಡ್ತದ? ಏನ್ ಮಾಡ್ತದ ಅಂದ್ರ ಮಧು ಅಂದ್ರೆ ಹೂವಿನ ರಸ ಅಂದ್ರೆ ಜೇನು ತುಪ್ಪ ಅದಲ್ಲ. ಅಂದ್ರೆ ಬಾಜುಕನ ಒಂದು ದೊಡ್ಡ ತಿಪ್ಪಿ ಇರ್ತದ, ತಿಪ್ಪಿ ತಿಪ್ಪಿ ಒಳಗೆ ಹೋಗ್ಬಿಡ್ತದ ಜೇನುಣ ಎಲ್ಲಿ ಹೋಗ್ತದೆ? ಯಾಕೆ ಅಲ್ಲಿ ಸಿಹಿ ಆದ ಏನ್ ಸಿಗ್ತದೆ? ಜೇನು ಸಿಗ್ತದೆ. ಅದೇ ರೀತಿ ವೈಷ್ಣವ ಆದ ಏನ್ ಮಾಡ್ಬೇಕು? ಸಾರವನ್ನು ಮಾತ್ರ ಗ್ರಹಿಸಿ, ಒಬ್ಬ ವ್ಯಕ್ತಿಯಲ್ಲಿ ಹೊಲಸು ಇರ್ಬೋದು, ಒಳ್ಳೆ ಗುಣಗಳು ಇರ್ಬೋದು. ಅದೇ ವೈಷ್ಣವನಾದ ಏನ್ ಮಾಡ್ಬೇಕು? ಒಳ್ಳೆ ಗುಣ ಬಗ್ಗೆ ಮಾತ್ರ ಅವನು ದುರ್ಬೀನ್ ಹಿಡಿಬೇಕು. ದುರ್ಬೀನ್ ಹಿಡಿಯೋದು ಗೊತ್ತಾ? ನೀ ಏನು ಸಣ್ಣ ಅಕ್ಷರ ಕಾಣಲಿಲ್ಲ ಅಂದ್ರೆ ಅಲ್ಲಿ ದುರ್ಬೀನ್ ಹಿಡಿಯೋದು ಏನಾಗ್ತದೆ? ಅಕ್ಷರ ದೊಡ್ಡ ತಿಪ್ಪಿ ಮೇಲೆ ದುರ್ಬೀನ್ ಹಿಡಿಯೋದು ಏನು ಕಾಣಿಸ್ತೈತಿ? ತಿಪ್ಪಿನೇ ಕಾಣಿಸ್ತೈತಿ. ಅಥವಾ ಒಳ್ಳೆ ಹೂವಿನ ಮೇಲೆ ದುರ್ಬೀನ್ ಹಿಡಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೇದು ಇರ್ತದೆ, ಕೆಡಕಾದದ್ದು ಇರ್ತದೆ. ವೈಷ್ಣವನೇನು ಸಾರವನ್ನು, ಸಾರ ಅಂದ್ರೆ ಏನು? ಅದು ಎಸೆನ್ಸ್ ಅಂತ ಹೇಳ್ತಾರೆ. ಹಾಲಿನ ಸಾರ ಏನು? ಕೆನೆಯ ಸಾರ, ಬೆಣ್ಣೆ ಸಾರ. ಮತ್ತೆ ಹಾಲಿನೊಳಗೆ ಬೆಣ್ಣೆ ಐತಿಲ್ಲ ತೋರಿಸ್ರಿ, ನನಗೆ ಹಾಲು ತುಂಬರ್ರಿ ತೋರಿಸ್ರಿ ಬೆಣ್ಣೆ ಇಲ್ಲ. ಹಾಲಿನೊಳಗೆ ಬೆಣ್ಣೆ ತೋರಿಸ್ರಿ ಅಂತಂದು ಹೇಳಿದ್ರೆ ಇನ್ನೇನು ಹೇಳ್ಬೇಕು? ಅದಕ್ಕೆ ನೀವು ಮೆಹನತ್ ಮಾಡ್ಬೇಕು, ಅದಕ್ಕೆ ಪರಿಶ್ರಮ ಪಡ್ಬೇಕು. ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಗುಣಗಳಿದ್ದಾಗ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು, ಅದರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ಬೇಕು ಹೊರತು ಭಾರವಾಹಿ ನಾವು ಕತ್ತೆ ಆಗಬಾರ್ದು. ಕತ್ತೆ ಏನ್ ಮಾಡ್ತದ? ಭಾರ ಹೊತ್ಕೊಂಡು ಹೋಗ್ತದ, ಹೌದಲ್ಲ? ತಲೆ ಮೇಲೆ ದೊಡ್ಡ ದೊಡ್ಡ ಭಾರ ಹೊತ್ತಾರ. ಆದ್ರಿಂದ ಹಿಂಗ ಕನ್ನಡದವ್ರು ಗಾತಿ ಮಾಡಿದ್ರೆ, ನಮ್ಮ ಗಾತಿ ಮಾತು ಏನದ? ಕತ್ತೆಗೇನು ಗೊತ್ತು? ಕಸ್ತೂರಿ ಪರಿಮಳ. ಅಂದ್ರೆ ಕತ್ತಿಗ ಮೇಲೆ ನೀವು ಕಸ್ತೂರಿ ಗೊತ್ತು ನಿಮ್ಗೆ? ಕಸ್ತೂರಿ ಮೃಗ ಇರ್ತದ, ಕಸ್ತೂರಿ ಕನ್ನಡ ಅಂತ ಹೇಳ್ತಾರಲ್ಲ, ಕನ್ನಡನೊಳಗೆ ಇದು ಸಿಗ್ತವೆ ನೀವು ಕಸ್ತೂರಿ ಮೃಗ ಅಂದ್ರೆ ಅದು ಜಿಂಕೆ ಇದ್ದಂಗೆ ಇರ್ತದೆ. ಆ ಜಿಂಕಿ ಹೊಟ್ಟಿ ಒಳಗ ಅಂದ್ರೆ ನಾಭಿ ಹೊಕ್ಕಳದಲ್ಲಿ ಆ ಒಂದು ಸುಗಂಧ ಬರ್ತದ ಹೇಳ್ತಾ, ಅದನ್ನ ತೆಗಿತಾರ. ಅದು ಸತ್ ಮೇಲೆ ತೆಗಿಬೇಕು, ತೆಗೆದು ಅದನ್ನ ಏನ್ ಮಾಡ್ತಾರ, ಅದು ಎಷ್ಟು ಒರಿಜಿನಲ್ ನಿಮ್ಗೇನಾದ್ರು ಕಸ್ತೂರಿ ಸಿಕ್ತಂದ್ರೆ ಅದನ್ನ ನೀವು ಮುಟ್ಟಿದ್ರೆ ಪುಡಿ ಇರ್ತದೆ, ಪುಡಿ ಆಗ್ತದೆ. ಆ ಪುಡಿ ಕರ್ರಗಿರ್ತದೆ, ಪುಡಿ ಮೆಣಸಿನಕಾಯಿನ ಪುಡಿ ನೋಡಿದಂಗೆ ಆಗ್ತದೆ. ಮೆಣಸಿನಕಾಯನ್ನ ನೀವು ಕುಟ್ಟಿದ್ರೆ ಹೆಂಗ ಆಗ್ತದೆ? ಕರ್ರಗಾಗ್ತದೆ, ಆ ರೀತಿ ಇರ್ತದೆ. ಅದರದ್ದು ಮುಟ್ಟಿದ್ರೆ ಆಮೇಲೆ ನೀವು ಧೂಳ ಒರೆಸ್ಕೊಂಡ್ಬಿಡ್ಬೋದು. ಮೂರು ದಿವಸ ಆದ್ರೂ ಅದು ಸುವಾಸನೆ ಹೋಗೋದಿಲ್ಲ, ಅದು ಒರಿಜಿನಲ್ ಕಸ್ತೂರಿ. ಅಂತ ಕಸ್ತೂರಿನ ಒಂದ್ ದೊಡ್ಡ ಚೀಲ ಹಾಕಿ ಕತ್ತಿ ತಲೆ ಮೇಲೆ ಇಡ್ರಿ, ಕತ್ತಿ ಇಲ್ಲಿಂದ ಅದಕ್ಕೊಂದು ಹೊಡೆದ್ರೆ ಅಲ್ಲಿ ಮುಂದಿನ ತನಕ ಹೋಗ್ತಾ ಇರ್ತದೆ, ಅದಲ್ಲ. ಆದ್ರೆ ತಲೆ ಮೇಲೆ ಏನ್ ಇಟ್ಕೊಂಡಿಲ್ಲ ಇವ್ರಿಗೇನಾದ್ರು ಅರ್ಥ ಐತೆ? ಅದರಿಂದ ಕತ್ತೆಗೇನು ಗೊತ್ತು, ಕಸ್ತೂರಿ ಪರಿಮಳ. ಅದೇ ರೀತಿ ಒಬ್ಬ ಸಾಧಾರಣ ವ್ಯಕ್ತಿಗೆ ಏನು ಗೊತ್ತು, ಒಬ್ಬ ವ್ಯಕ್ತಿ ಒಳ್ಳೆ ಗುಣಗಳು. ವೈಷ್ಣವನಾದನ ಏನ್ ಮಾಡ್ಬೇಕು, ಸಾರಗ್ರಾಹಿ, ಸಾರವನ್ನು ಮಾತ್ರ ತಗೊಳ್ಬೇಕು, ಉಳಿದಲ್ಲೆಲ್ಲ ಬಿಟ್ಟು ಬಿಡ್ಬೇಕು. ಆದ್ರೆ ನಾವು ನೀವು ಕೇಳಿ ವ್ಯಕ್ತಿಯ ಅನಾವಶ್ಯಕವಾದ ಗುಣದ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಏನಾಗ್ತೀವಿ, ನಾವು ಒಂದು ನೊಣ, ನೊಣ ಏನ ಮಾಡ್ತದ, ನೊಣ ಏನು ಕೊಡ್ತದೆ, ಮಕ್ಕಿ, ಮಕ್ಕಿ ಕಾಣ ಬೇಡ, ಕಚ್ಚರೆನೆ, ಕಚ್ಚರೆನೆ ಹಿ ಮಕ್ಕಿ ಬೇಟೆಗ ಓ ಕಬಿ ಉಸ್ಕೋ ಓ ಆಪ್ ಇಸ್ಮೇ ನೈ ದೇಖೆಂಗೆ ಕಹಾ ಪರ್ ಜೈಸೆ ಹಾ ಯಾವ ರೀತಿ ಈ ಜೇನೊಣ ಏನ್ ಮಾಡ್ತದ, ಕೇವಲ ಹೂವಿನಲ್ಲಿ ಮಾತ್ರ ಕೊಡ್ದು. ಅದರಿಂದ ನಾವು ಜೇನು ಹುಣ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನ ಸಹವಾಸ ಹೆಂಗ. ಆದ್ರಿಂದ ವೈಷ್ಣವ ಒಬ್ಬ ಸಜ್ಜನ ಆಗ್ಬೇಕು, ಅವನ ಸಾರವನ್ನು ಮಾತ್ರ ಗ್ರಹಿಸಬೇಕು. ಈ ರೀತಿ ಒಂದು ಒಳ್ಳೆಯ ಗ್ರಂಥವನ್ನ ಬರೆದು ಅವರು ಕೊಟ್ಟಿದ್ದಾರೆ. ಆನಂತರ ಬೆಳಕಿನ ಕಿರಣ, ಭಗವಂತನಿಗೆ ಯಾವ ರೀತಿ ಸೇವೆ ಸಲ್ಲಿಸಬೇಕು, ಆ ಅರ್ಧನ್ನೆಲ್ಲ ಒಂದು ವಿಶೇಷವಾದ ಗ್ರಂಥವನ್ನು ಬರೆದ್ರು. ವರಿಸಾದ ಅತ್ತಿ ಬಾರಿಗಳು ಅಂದ್ರೆ ಒಂದು ಇದು ಅಪಸಂಪ್ರದಾಯ, ಅದರ ಬಗ್ಗೆನೂ ಅವ್ರು ಬರೆದ್ರು. ಬಂಗಾಳದ ವೈವಾಹಿಕ ಪದ್ಧತಿ, ಯಾವ ರೀತಿ ಬಂಗಾಳದ ವಿವಾಹ ನಡೀತದೆ, ಹೆಂಗ ಜೀವನ ಮಾಡ್ತಾ ಇದ್ದಾರೆ ಜನರು, ಅದರ ಬಗ್ಗೆ ಬರೆದ್ರು. ಅಂದ್ರೆ ಅವ್ರದು ಪೆನ್ನಿಗೆ ಮಸಿ ಖಾಲಿ ಆಗ್ಲಿಲ್ಲ ಅಂತ ಹೇಳ್ಬೋದು. ಅರ್ಥಾತ್ ಅಂದ್ರೆ ಏನು, ಅವ್ರ ಪೆನ್ ಎಂದು ದಣಿಲಿಲ್ಲ. ಅದ್ರಲ್ಲ ನಮ್ ಪೆನ್ ದಣಿತಾವ, ಯಾಕ ನಮಗ್ ಬರಕ್ ಇಷ್ಟ ಇಲ್ಲ. ಆದ್ರೆ ಅವ್ರ ಪೆನ್ ಎಂದು ದಣಿಲಿಲ್ಲ, ಯಾಕಂದ್ರೆ ಇಷ್ಟೆಲ್ಲ ಗ್ರಂಥಗಳನ್ನ ಬರೆದ್ರು. ವೇದಾಂತಾಧಿಕರಣ ಮಾಲಾ, ದತ್ತ ಕೌಸ್ತುಭ ದತ್ತ ವಂಶಮಾಲ, ಬುದ್ಧೈಜ ಕಾವ್ಯಂ, ಶ್ರೀಕೃಷ್ಣ ಸಂಹಿತ, ಕಲ್ಯಾಣ ಕಲ್ಪತರು, ಇದರೊಳಗ ಸಾಕಷ್ಟು ಗೀತೆಗಳನ್ನು ಬರೆದಿದ್ದಾರೆ. ಇದೇನ್ ನಾವು ಹೇಳ್ತೇವಲ್ಲ, ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪೀಜನವಲ್ಲವಾಗಿರಿ, ಇದನ್ನು ಬರ್ದಾರೆ ಇವರು ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾ. ಈ ಕಲ್ಯಾಣ ಕಲ್ಪತರು ಒಳಗ ಎಲ್ಲಾ ಗ್ರಂಥ ಇವು ಇದಾವೇನು ವೈಷ್ಣವ ಗೀತೆಗಳು. ಗೌರವಾರ್ಥಿ ಏನೈತಲ್ಲ, ಜಯ ಜಯ ಗೌರವ ಚಾಂದೇರ್ ಆರತಿಕ ಶೋಭ, ಸಂಜಿನ ಹೇಳ್ತಾವಲ್ಲ ಇಸ್ಕಾನ್ ಮಂದಿರದಲ್ಲಿ, ಕೆಳಗೆ ಬರ್ತಾ ಇದ್ದಾನೆ ಸ್ವಲ್ಪ ಮ್ಯಾಲ್ ಮ್ಯಾಲ್ ಜಗ್ರ ಮ್ಯಾಲ್. ಹಾ 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 ಆಯ್ತು, ಹಾ ಎಷ್ಟು ಎಸ್ ಈ ರೀತಿ. ಆನಂತರ ಶರೀರ ಆಗಿದ್ದು ಮಹಾಪ್ರಸಾದಿ ಗೋವಿಂದೆ ಅದನ್ನು ಬರ್ದವ್ರೆ ಇವ್ರೆ. ಇಸ್ಕಾನ್ ಒಳಗೆ ಎರಡು ಮಂತ್ರಗಳು ಫೇಮಸ್ ಅದ. ಮೊದಲನೇ ಮಂತ್ರ ಯಾವುದು ಯಾವ್ದು, ಹಾ ಮೊದಲನೇದ್ದು ಯಾವ್ದು, ಓಂ ನಮೋ ಭಗವತಿ ವಾಸುದೇವ್. ಅದನ್ನ ಹೇಳಿದ ಕೂಡಲೇ ಅದು ಒಂದು ಇದು ಕೊಟ್ಟಂಗ ಗ್ರೀನ್ ಸಿಗ್ನಲ್. ಅದಕ್ಕೆ ಈಗ ಎರಡನೇ ಸಿಗ್ನಲ್ ಯಾವಾಗ ಬರ್ತದೆ ಅಲ್ಲಿವರೆಗೂ ನಮಗೆ ಮಾತಾಡ್ಸಕ್ ಹೋಗ್ಬಿಟ್ರಿ. ಎರಡನೇ ಸಿಗ್ನಲ್ ಯಾವಾಗ ಬರ್ತದೆ, ಮಹಾಪ್ರಸಾದ ಅಂದ್ಕೊಂಡು ಎರಡನೇ ಸಿಗ್ನಲ್, ಅವಾಗ ಎಲ್ಲರೂ ಯಾರು ಕೂತ ಹೌದಲ್ಲ. ಅದನ್ನ ಬರೆದವರು ಕೂಡ ಭಕ್ತಿ ವಿನೋದ್ ಠಾಕೂರ್ ಅವ್ರ, ಅವ್ರು ಎಲ್ಲ ನಮ್ಗೆ ಏನೇನು ಅವಶ್ಯ ಎಲ್ಲಾನು ಕೊಟ್ಟೋಗಿದ್ದಾರೆ. ಮಹಾಪ್ರಸಾದ ಕೊಟ್ಟರು, ಮಹಾಪ್ರಸಾದಕ್ಕೊಂದು ಮಂತ್ರನ ಬರೆದು ಕೊಟ್ಟೋಗಿದ್ದಾರೆ. ಸಜ್ಜನ ತೋಷಣಿ ಅದೇ ಬ್ಯಾಕ್ ಟು ಗಾಡ್ ಇಟ್ಟ, ಅದೇ ಕಾರಣದೊಳಗೆ ಏನದು ಮರಳಿ ಭಗವಂತನಡಿಗೆ. ಇದು ಅವರು ಸ್ಥಾಪನೆ ಮಾಡಿದ್ದು, ಲೆಕ್ಕ ಹಾಕ್ರಿ, ಬ್ಯಾಕ್ ಟು ಗಾಡ್ ಇಟ್ಟ ನಾವು ನೀವು ಮಾಡಿದ್ದಲ್ಲ. ಪ್ರಭುಪಾದರು ಎಲ್ಲಿಂದ ಎಲ್ಲಿಂದ ಅದನ್ನ ಸ್ವೀಕಾರ ಮಾಡಿದ್ರು, ಭಕ್ತಿ ವಿನೋದ್ ಠಾಕೂರ್ ಕಾಲ. ಅವರು ಸಜ್ಜನ ತೋಷಣಿ ಅಂದ್ರ ಸಜ್ಜನ್ ಇಲ್ಲಿ ಅದರ ಡಾಕ್ಟರ್ ಸಜ್ಜನ್ ಅದರ ಸಜ್ಜನ್ ಅಂದ್ರೆ ವೈಷ್ಣವ. ವೈಷ್ಣವನಿಗೆ ಯಾವಾಗ ಆನಂದ ಆಗ್ತದ, ಕೃಷ್ಣನ ಬಗ್ಗೆ ಕೇಳಿದ ಮೇಲೆ ಓದಿದ ಮೇಲೆ ಅನ್ನ. ಆದ್ರಿಂದ ಅವನ ಕೃಷ್ಣನ ಕಥೆಗಳನ್ನ ಬರೆದ್ರು. ಯಾವ ಕಥೆಗಳನ್ನೇ ಕೇಳೋದ್ರಿಂದ ಒಬ್ಬ ವ್ಯಕ್ತಿಗೆ ಆನಂದ ಆಗ್ತದ, ಅವನು ಸಜ್ಜನ, ಮತ್ತೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ಈ ತಿಳಿದ ಒಂದ್ಸರಿ ಅವರು ಈ ಮ್ಯಾಗಝಿನ್ ಅನ್ನ ಹೊರತಂದ್ರು. ಅದರ ಹೆಸರು ಸಜ್ಜನ ತೋಷಣಿ, ಅಥವಾ ಅದಕ್ಕೆ ನಾವು ಕನ್ನಡದಲ್ಲಿ ಮರಳಿ ಭಗವಂತ ನಡೆಗ, ಭಗವದ್ ದರ್ಶನ್, ಅಥವಾ ಮರಾಠಿ ಒಳಗೆ ಜಾವು ದೇವಾಚಿಯ ಗಾವ, ಇಂಗ್ಲಿಷ್ ನೊಳಗೆ ಬ್ಯಾಕ್ ಟು ಗಾಡ್ ಹೇಡ್, ಅದನ್ನ ಪ್ರಭಾವರು ಇಂಗ್ಲಿಷ್ ನೊಳಗೆ ಮಾಡಿ ಎಲ್ಲ ವಿಶ್ವದಲ್ಲಿ ಹಂಚಿದ್ರು. ಆನಂತರ ನಿತ್ಯ ರೂಪ ಸಂಸ್ಥಾಪನ ಈ ಗ್ರಂಥವನ್ನು ಬರೆದ್ರು. ಇನ್ನೂ ದೊಡ್ಡದಾಯ್ತಾ ಲಿಸ್ಟ್, ಚಿಂತೆ ಮಾಡಬಾರ್ದು. ವಿಶ್ವ ವೈಷ್ಣವ ಕಲ್ಪಾಟವಿ, ಶ್ರೀಮದ್ ಭಗವದ್ಗೀತಾ, ಶ್ರೀ ಚೈತನ್ಯ ಶಿಕ್ಷಾಮೃತ, ಈ ಗ್ರಂಥವನ್ನು 1896 ಅವರು ಬರೆದ್ರು. 1896 ಬರೆದು ಅದನ್ನು ಕೆನಡಾ ಕಲಿಸಿದ್ರು. ಕೆನಡಾದಲ್ಲಿ ಮ್ಯಾಗ್ಡಿಲ್ ಯೂನಿವರ್ಸಿಟಿ ಅಂತಂದ್ರು. ಅವ್ರು ಹೇಳಿದ್ರು ಭಕ್ತಿ ವಿನೋದ್ ಠಾಕೂರ್ ಹೇಳಿದ್ರು 1896 ಒಬ್ಬ ಮುಂದೆ ಒಬ್ಬ ಮಹಾನ್ ವೈಷ್ಣವರು ಬರ್ತಾರೆ, ಅವ್ರು ಬಂದು ಏನ್ ಮಾಡ್ತಾರೆ ಇಸ್ಕಾನನ್ನ ಇಡೀ ವಿಶ್ವದಲ್ಲಿ ಸ್ಥಾಪನೆ ಮಾಡ್ತಾರಂತಂದು 1896 ಅವರು ಭವಿಷ್ಯ ನಡೆದಿದ್ರು. ಅದೇ ವರ್ಷದಲ್ಲಿ ಯಾರು ಹುಟ್ಟಿದ್ರು? ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಹುಟ್ಟಿದ್ರು. ಲೆಕ್ಕ ಹಾಕಿದ್ರು 1896 ಭವಿಷ್ಯ ನೋಡಿದ್ರು, ಆವಾಗ್ಲೇನೆ ಭಕ್ತಿವೇದಾಂತ ಸ್ವಾಮಿ ಅವರು ಈ ಜಗತ್ತಿಗೆ ಬಂದು ಅವ್ರು ಇಸ್ಕಾನನ್ನ ಎಲ್ಲ ಕಡೆಗೆ ಸ್ಥಾಪನೆ ಮಾಡಿದ್ರು. ಅಂದ್ರೆ ಸಂಬೋಧನ ಭಾಷ್ಯಂ, ಭಜನ ದರ್ಪಣ ಭಾಷ್ಯಂ, ದಶೋಪನ ಚೂರ್ಣಿಕ, ಭಾವಾವಲಿ, ಪ್ರೇಮ್ ಪ್ರದೀಪ್, ವಿಷ್ಣು ಸಹಸ್ರನಾಮ ಸ್ತೋತ್ರಂ, ಈ ರೀತಿ ಎಲ್ಲ ಗ್ರಂಥ ಈ ಎಲ್ಲಾರು ಗ್ರಂಥಗಳಲ್ಲಿ ಸಿಗ್ತಾವ. ನಿಮ್ಗೆ ಯಾರು ಬೇಕು ಒಂದು ಚೀಟಿಗಳು ಬರೆದು ಕೊಡ್ರಿ, ನಿಮಗೆಲ್ಲ ನಾವು ಸಪ್ಲೈ ಮಾಡ್ತೀವಿ. ನಮಗ್ ಒಂದು ಭಗವದ್ಗೀತಾ ಓದ್ಲಿಕ್ಕೆ ಆಗ್ತಾ ಇಲ್ಲ. ಭಕ್ತಿವಿನೋದ್ ಠಾಕೂರ್ ಇಷ್ಟೆಲ್ಲ ಬರೆದ್ರು ಅವರು, ಅದ್ರದ್ದು ಲಿಸ್ಟ್ ಇದು, ಅವ್ರ ಗ್ರಂಥಗಳ ಬರೆದಿದ್ದು ಹೆಡ್ಡಿಂಗ್ ಹೇಳಾಕತ್ತೇನೆ ನಾನು ಈಗ ನಿಮಗೆ. ಅಂದ್ರೆ ಒಂದು ಗ್ರಂಥಕ್ಕೆ ಹೆಡ್ಡಿಂಗ್ ಒಂದಿರ್ತದೆ, ಭಗವದ್ಗೀತಾ ಆಗ ಗ್ರಂಥ ಎಷ್ಟದತ್ತಿರ್ತದೆ ಎಷ್ಟದತ್ತಿರ್ತದೆ ಹೋಗಲು. ಆದ ರೀತಿ ಇಷ್ಟೆಲ್ಲ ಗ್ರಂಥಗಳನ್ನು ಅವರು ಬರೆದ್ರು. ನಂತರ ಶ್ರೀ ಕೃಷ್ಣ ವಿಜಯ, ಶ್ರೀ ಚೈತನ್ಯ ಉಪನಿಷತ್, ಇದು ಅಥರ್ವ ವೇದದಲ್ಲಿದೆ, ಅದರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಬಗ್ಗೆ ಉಲ್ಲೇಖ ಇದೆ, ಅದರ ಬಗ್ಗೆ ಬರೆದ್ರು. ವೈಷ್ಣವ ಸಿದ್ಧಾಂತಮಾಲ, ಆಮ್ನಾಯ ಸ್ತೋತ್ರ, ನವದೀಪ್ ಧಾಮ್ ಮಹಾತ್ಮ, ಸಿದ್ಧಾಂತ ದರ್ಪಣ, ಹರಿನಾಮ್ ಅಂದ್ರೆ ಹರಿಕೃಷ್ಣ ಮಾತ್ರದ ಬಗ್ಗೆ ಅವನು ಮೂರ್ನಾಲ್ಕು ಪುಸ್ತಕಗಳನ್ನು ಬರೆದ್ರು. ಹರಿನಾಮ, ಶ್ರೀನಾಮ, ಶ್ರೀಮನ್ನಾಮ ತತ್ವ ಶಿಕ್ಷಾಷ್ಟಕ, ಆನಂತರ ಶ್ರೀ ನಾಮ ಮಹಿಮಾ, ನಾಮ ಪ್ರಚಾರ, ನೋಡ್ರಿ 5 ಗ್ರಂಥಗಳನ್ನ ಕೇಳ ಹರಿನಾಮದ ಬಗ್ಗೆ ಬರೆದ್ರು. ಆಮೇಲೆ ಶ್ರೀಮಾನ್ ಮಹಾಪ್ರಭು ಉಪದೇಶ, ಚೇತನ್ ಮಹಾಪ್ರಭು ಉಪದೇಶದ ಬಗ್ಗೆ ಬರೆದ್ರು. ತತ್ವ ವಿವೇಕ, ಶೋಕ ಶಾತನ, ಶರಣಾಗತಿ, ಶರಣಾಗತಿ ಕೂಡ ಒಂದು ಅವ್ರದೊಂದು ವಿಶೇಷವಾದ ಗ್ರಂಥ, ಅದರಲ್ಲಿ ಕೃಷ್ಣನ ಬಗ್ಗೆ ಸುಂದರವಾದ ಕವಿತೆಗಳನ್ನು ಬರೆದಾರ. ಗೀತಾವಲಿ ಒಳಗೂ ಅವ್ರ ಕವಿತೆಗಳಿದ್ದಾವೆ. ಗೀತಮಾಲ, ಅದರೊಳಗೂ ಕೃಷ್ಣ ಬಗ್ಗೆ ಸುಂದರವಾದ ಕವಿತೆಗಳನ್ನು ಅವ್ರು ಬರೆದ್ರು. ನಾವು ಸೋಮಾರದ ಕಾರ್ಯಕ್ರಮ ಮಾಡಿದ್ವಿ ಅದಲ್ಲ, ಸೋಮಾರ ವೈಷ್ಣವ ಸದಾಚಾರ ಮತ್ತು ಮಾರ್ಗದರ್ಶನ ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಹೋದ್ರೆ ಸೋಮವಾರ ನಾವು ಪ್ರವಚನ ಮಾಡುವಾಗ ನಮ್ಮ ಕಿಶನ್ ಪ್ರೌಡ್ ಫಾದರ್ ಒಂದು ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು, ಏನಿತ್ತು ಅವ್ರ ಪ್ರಶ್ನೆ? ಎಂತಿಲ್ಲ ಯಾರಿಗ? ಕವಿ ಅಂದ್ರೆ ಯಾರು? ಒಬ್ಬ ವೈಷ್ಣವನಿಗೆ 26 ಗುಣಗಳಿರ್ತಾವೆ, ಅದರಲ್ಲಿ ಒಂದು ಗುಣ ಯಾವುದು? ಈಸ್ ಎ ಪೋಯೆಟ್, ಈಸ್ ಎ ಕವಿ. ಆಮೇಲೆ ಒಬ್ಬ ವೈಷ್ಣವರಾದನು 26 ಗುಣಗಳನ್ನ ಪ್ರದರ್ಶನ ಮಾಡ್ಬೇಕು, ಅವಾಗ ವೈಷ್ಣವ ಆಗ್ತಾನೆ. ಹೊರತು ಕೇವಲ ನಾವು ವೈಷ್ಣವ ಅಂತ ಡ್ರೆಸ್ ಮಾಡ್ಕೊಂಡ್ರೆ ವೈಷ್ಣವ ಆಗೋದಿಲ್ಲ. ಈಗ ನಾಳೆ ನಾನು ಪೊಲೀಸ್ ಡ್ರೆಸ್ ನೋಡಿ ಬರ್ಬೋದು, ಮಾರ್ಕೆಟ್ ನೋಡಿ ಹೋದ್ರೆ ಪೊಲೀಸ್ ಡ್ರೆಸ್ ಸಿಗ್ತವೆ ನನಗೆ, ಅವಾಗ ನಾನು ಪೊಲೀಸರು ಅಂತ ಹೇಳಿ ನೀವು ಒಪ್ಕೊಳ್ತೀರ? ಯಾಕೆ ಡ್ರೆಸ್ ಯಾರಾದ್ರೂ ಬರಲಿ ಮಾಡ್ತಾರೆ, ಅದ್ರ ಒಳಗ ಗುಣಗಳು ಬರ್ಬೇಕು. ಆ 26 ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದು. ಅದು ಒಂದು ಯಾವುದು? ಕವಿ. ಅಂದ್ರೆ ಕವಿತೆ ಬರೆಯೋದು, ಗ್ರಂಥಗಳನ್ನು ಬರೆಯೋದು, ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದು, ಅದು ಕವಿತೆ. ಮತ್ತೆ ಅವರು ಪ್ರಶ್ನೆ ಕೇಳಿದ್ರು, ಇಲ್ಲೇ ಮತ್ತೆ ಸಾಕಷ್ಟು ಕವಿಗಳಿದ್ದಾರೆ ಧಾರವಾಡದಲ್ಲಿ, ಕರ್ನಾಟಕದಲ್ಲಿ, ಅವ್ರು ಕೆಲವೊಂದು ಹೆಸರು ಹೇಳಿದರು. ಮತ್ತೆ ಅವರಲ್ಲಿ ಕವಿಗಳಲ್ಲೇನು ಅಂತಂದ್ರು, ನಾನು ಉತ್ತರದಲ್ಲಿ ಹೇಳಿದೆ, ಹೌದು ಈ ಜಗತ್ತಿಗೆ ನಾವು ಬರ್ತಾ ನಾವೇನು ಪೆನ್ನು ಪೇಪರ್ ಹಿಡ್ಕೊಂಡು ಬರ್ತೇವೆ, ಹುಟ್ಟುವಾಗ ನಾವು ಪೆನ್ನು ಪೇಪರ್ ಎಲ್ಲ ಹಿಡ್ಕೊಂಡು ಹುಡ್ತೇವೆ. ಏನು ಹಿಡ್ಕೊಂಡು ಬಿಡ್ತೇವೆ? ಅಳತಾ ಬರ್ತೀವಿ, ರುತಿವಿ ಆತೆ ಹೆಸಬ್ ಹಸ್ತವ ಕೌಂಜಾಯಗ. ಈಗ ಇಲ್ಲಿಗೆ ಬಂದ ಮೇಲೆ ನಾವು ABCD ಕಲಿತೀವಿ, ಎಲ್ಲಾನು ಕಲಿತೀವಿ, ಹೌದಲ್ಲ? ಆಮೇಲೆ ಗ್ರಂಥಗಳಂತೂ ಓದಂಗಿಲ್ಲ, ಯಾಕಂದ್ರೆ ಮಾಡರ್ನ್ ಎಜುಕೇಶನ್ ಒಳಗೆ ಯಾವ ಅವ್ರು ಕಲಿಸೋದಿಲ್ಲ, ಹೌದಲ್ಲ? ಆನಂತರ ಅದರ ಪರಿಣಾಮ ಏನಾಗ್ತದೆ? ನಾವು ನಾಸ್ತಿಕರಾಗ್ತೀವಿ, ಅಥವಾ ಆಸ್ತಿಕರಾದ್ರೂ ಕಾಯಕವೇ ಕೈಲಾಸ ಅಂತೇಳಿ ಅದರೊಳಗೆ ಮುಳುಗ್ಬಿಡ್ತೀವಿ, ಹೊರತು ಭಕ್ತಿ ಮಾಡ್ಲಿಕ್ಕೆ ಎಂದು ನಮಗೆ ಟೈಮ್ ಸಿಗೋದಿಲ್ಲ. ಆಮೇಲೆ ಸಿಕ್ಕರೂ ಕೂಡ ನ್ಯೂಸ್ ಪೇಪರು ಮ್ಯಾಗಝಿನ್ ಓದೋವಾಗ ಟೈಮ್ ಹೋಗ್ತದೆ. ಮತ್ತೆ ಹೆಂಗಿರುವಾಗ ಒಬ್ಬ ವ್ಯಕ್ತಿ ವೈಷ್ಣವ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಆ ನಂತರ ಒಬ್ಬ ವ್ಯಕ್ತಿ ಕವಿ ಆದ ಅಂತ ತಿಳ್ಕೊಡ್ರಿ. ಕವಿ ಆದ್ರೂ ಕೂಡ ಅವನಿಗೆ ಕವಿತ್ವ ಹೆಂಗ್ ಬಂತು? ಕವಿತ್ವ ಕೊಟ್ಟವ್ರು ಯಾರು? ಅದಕ್ಕೆ ಪ್ರಶ್ನೆ ಕೇಳಿದ್ರು. ಹುಡ್ತಾ ವ್ಯಕ್ತಿ ಪೆನ್ ಪೇಪರ್ ತಗೊಂಡು ಹುಡ್ತಾನ, ಕವಿತಾ ಬರ್ಕೊಂತಾನ ಹುಡ್ತಾನ. ಇಲ್ಲಿ ಇಲ್ಲಿ ಬಂದ ಮೇಲೆ ಎಲ್ಲ ಕಲ್ಯದಾನೆ ಎಬ್ಬಿಸಲಿಕ್ಕಂತ. ಆದ್ರೆ ಎಲ್ಲವನ್ನೂ ಮರೆತು ಬಿಡ್ತಾನ. ಈ ಜಗತ್ತಿಗೆ ಹುಟ್ಟಿಸ್ದೇನೆ ಯಾರು ಅದನ್ನ ಮರಿತಾನೆ. ಅದಕ್ಕೇನಂತ, ನೇಚರ್, ಇಟ್ಸ್ ನೇಚರ್, ಇಟ್ಸ್ ನ್ಯಾಚುರಲ್, ಇಟ್ಸ್ ಕಮಿಂಗ್ ಆನ್ ಇಟ್ಸ್ ಓನ್. ಅದಕ್ಕೆ ಪಾಸಿಬಲ್. ಅಂದ್ರೆ ಕವಿಯಾದನು ಈ ಜಗತ್ತಿಗೆ ನಿರ್ಮಾಣ ಯಾರು ಮಾಡಿದ್ದಾರೆ, ಆ ವ್ಯಕ್ತಿ ಹೆಸರೇನು, ಅವನೆಲ್ಲಿದ್ದಾನೆ, ಅವನನ್ನು ಕುರಿತು ಕವಿತ್ವ ಮಾಡಬೇಕು, ಕವಿತೆ ಬರೀಬೇಕು. ಅವನ್ ನಿಜವಾದ ಕವಿ. ಆ ರೀತಿ ಇವ್ರ ನಿಜವಾದ ಕವಿ. ಯಾಕೆ ಇವ್ರು ಇಷ್ಟೆಲ್ಲ ಗ್ರಂಥಗಳನ್ನ ಬರೆದ್ರು ನೋಡ್ರಿ. ಆ ನಂತರ ಇಷ್ಟು ಮಾತ್ರ ಅಲ್ಲ, ಇನ್ನೂ ಅದಾವ. ಬೌಲ ಸಂಗೀತ್, ದಲಾಲರ್ ಗೀತ್, ನಾಮ್ ಭಜನ್, ಜೈವ ಧರ್ಮ, ಇದು ಫೇಮಸ್. ಅವ್ರದ್ದು ಬರೆದಂತ ಒಂದು ಕಾದಂಬರಿ, ತತ್ವಸೂತ್ರಂ, ವೇದಾರ್ಕ ದೀದಿತಿ, ತತ್ವ ಮುಕ್ತಾವಲಿ, ಅಮೃತ ಪ್ರಭಾಷ. ಇದು ಚೈತನ್ಯ ಚರಿತಾಮೃತಕ್ಕೆ ಅವರು ತಾತ್ಪರ್ಯ ಬರೆದ್ರು, ಟೀಕಾ ಬರೆದ್ರು. ಅದಕ್ಕೆ ಅಮೃತ ಪ್ರಭಾಷ ಅಂತಿದೆ. ಹರಿಭಕ್ತಿ ಕಲ್ಪಲತಿಕಾ, ಷೋಡಶ ಗ್ರಂಥ, ಶ್ರೀ ಗೌರಾಂಗಸ್ತವ ಕಲ್ಪತರು, ಮನಸ್ಸಂತೋಷಣಿ, ಮುಕುಂದಮಾಲಾ ಸ್ತೋತ್ರ, ಶ್ರೀ ಶ್ರೀ ಲಕ್ಷ್ಮೀಚರಿತ, ಬಾಲಕೃಷ್ಣ ಸಹಸ್ರನಾಮ. ಅಂದ್ರೆ ಕೃಷ್ಣ ಸಹಸ್ರನಾಮ ಅಲ್ಲ, ವಿಷ್ಣು ಸಹಸ್ರನಾಮ ಯಾವ ರೀತಿ ಇದೆ ಅದೇ ರೀತಿ ಕೃಷ್ಣನಿಗೂ 1008 ಹೆಸರುಗಳು. ಅದಕ್ಕೆ ಬಾಲ ಕೃಷ್ಣ ಸಹಸ್ರನಾಮ, ಅಂದ್ರೆ ಗೋಪಾಲಕೃಷ್ಣ ಸಹಸ್ರನಾಮ ಮತ್ತು ರಾಧಿಕಾ ಸಹಸ್ರನಾಮ. ಈ ರೀತಿ ಗ್ರಂಥಗಳನ್ನು ಅವರು ಅದಕ್ಕೆ ಟೀಕಾ ಬರೆದರು. ಆನಂತರ ಶ್ರೀಮನ್ ಮಹಾಪ್ರಭುವರ ಅಷ್ಟಕಾಲಿಯ ಲೀಲಾ ಸ್ಮರಣ ಮಂಗಲ ಸ್ತೋತ್ರ, ಅಂದ್ರೆ ಚೈತನ್ಯ ಮಹಾಪ್ರಭುವನ್ನ ಕುರಿತು ಅವರು ಕವಿತೆ ಬರೆದರು. ಗೌರಾಂಗ ಲೀಲಾ ಸ್ಮರಣ ಮಂಗಲ ಸ್ತೋತ್ರ ಬರೆದರು. ರಾಮಾನುಜರ ಉಪದೇಶದ ಬಗ್ಗೆ ಬರೆದರು. ಅರ್ಥ ಪಂಚಕ, ಸ್ವಲಿಖಿತ ಜೀವನಿ, ಅಂದ್ರೆ ಇದೇನು, ಇದು ತಮ್ಮ ಆಟೋಬಯೋಗ್ರಫಿ, ತಮ್ಮ ಸ್ವಚರಿತ್ರೆಯನ್ನು ಬರೆದರು. ಬ್ರಹ್ಮ ಸಂಹಿತ, ಬ್ರಹ್ಮದೇವರು ಕೃಷ್ಣನ ಕುರಿತಂತ ಬರೆದದ್ದು. ಆನಂತರ ಶ್ರೀಕೃಷ್ಣ ಕರ್ಣಾಮೃತ, ಪಿಯೂತ ವರ್ಷಿಣಿ ವೃತ್ತಿ, ಶ್ರೀ ಗೋಲೋಕ ಮಹಾತ್ಮ್ಯ, ಹಿಂದೂ ಮೂರ್ತಿಗಳು, ಭಜನಾಮೃತ, ಶ್ರೀ ನವದೀಪ ಭಾವತರಂಗ, ಹರಿನಾಮ ಚಿಂತಾಮಣಿ. ಯಾರ್ಯಾರ ಪುಸ್ತಕ ಬೇಕಾ ನಿಮ್ಗೆ ತರಿಸ್ಕೊಡ್ತೇವೆ ನಾವು, ಓದ್ರಿ ಕುತ್ಕೊಂಡ್ರೆ. ಅದು ಓದ್ಲಿಕ್ಕೆ ಆಗಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದು ಪುಸ್ತಕ ರೆಡಿ, ಅದು ಭಗವದ್ಗೀತೆ ಮತ್ತು ಭಾಗವತ್. ಇವರು ಒಬ್ಬ ಆಚಾರ್ಯರು, ಒಬ್ಬ ಗುರುಗಳು ಇಷ್ಟೆಲ್ಲ ಬರ್ಬಿಟ್ಟು ಹೋಗಿದ್ದಾರೆ. ಈ ರೀತಿ ಕೋಟ್ಯಾಂತರ ಕೋಟ್ಯಾಂತರ ಆಚಾರ್ಯರಾಗಿ ಹೋಗಿದ್ದಾರೆ. ಒಬ್ರು ಇಬ್ರು ಮೂರು ನಾಲ್ಕು ಮಂದಿ ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಆಚಾರ್ಯರಾಗಿ ಹೋಗಿದ್ದಾರೆ. ಪ್ರತಿಯೊಬ್ಬರು ಇಷ್ಟೆಲ್ಲ ನಮಗೆ ಆಸ್ತಿ ಬಿಟ್ಟು ಹೋಗಿದ್ದಾರೆ. ನಮ್ಮ ನಿಜವಾದ ಆಸ್ತಿ ಏನು? ಇದು ನಮ್ಮ ಆಸ್ತಿ, ಅರ್ಥಾತ್ ಈ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಇದನ್ನು ನಾವು ಓದಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕೃಷ್ಣನ ಗೋಲಕ್ ಬೃಂದಾವನ ಅಥವಾ ವೈಕುಂಠಕ್ಕೆ ನಾವು ಹೋಗಬಹುದು. ಇದು ಯಾಕೆ ನಿಜವಾದ ಆಸ್ತಿ ಅಂತ ಹೇಳ್ತಾ ಇದ್ದೇನೆ. ಆಸ್ತಿ ಅಂದ್ರೆ ಏನು? ಧನ ಕನಕ ಅಥವಾ ವೈದ್ಯರ ವೈಢೂರ್ಯ, ಇದಕ್ಕೆ ಆಸ್ತಿ ಅಂತಂದು ಹೇಳ್ತಾರಲ್ಲ. ಹೌದು, ಆದ್ರೆ ಈಗಿನ ಜಗತ್ತಿನೊಳಗೆ ನಾವು ಎಷ್ಟೇ ವಜ್ರ ವೈಢೂರ್ಯ ಧನ ಕನಕ ಇಟ್ಟರು ಅದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ಆದ್ರೆ ಈ ಗ್ರಂಥಗಳನ್ನು ಓದೋದ್ರಿಂದ ನಿಮಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತದೆ. ಅವನ ಹೆಸರು ಕೃಷ್ಣ, ಅವನ ಹತ್ರ ಎಷ್ಟು ಹಣ ಇದೆ, ಅವನ ಹತ್ರ ಎಷ್ಟು ಧನ ಇದೆ, ಅವನ ಹತ್ರ ಅವನ ಎಷ್ಟು, ಅವನ ಹತ್ರ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಇದೆ, ಅದು ಅವನಿಗೂ ಗೊತ್ತಿಲ್ಲ. ಈಗ ಒಂದು ನೀವು ಶ್ರೀಮಂತರಿದ್ರ, ನಿಮ್ಮ ಹತ್ರ ಎಷ್ಟು ಹಣ ಇದೆ ನಿಮಗೆ ಗೊತ್ತಿದ್ರ ನೀವು ಯಾವ ರೀತಿ ಶ್ರೀಮಂತರು? ಒಂದು ವೇಳೆ ನೀವು ಶ್ರೀಮಂತರಿದ್ದೀರಿ ಆದ್ರೆ ನಿಮ್ಮ ಹತ್ರ ಹಣ ಎಷ್ಟಿದೆ ಅದನ್ನೂ ಗೊತ್ತಿಲ್ಲ ಅಂದ್ರೆ ನೀವು ನಿಜವಾದ ಶ್ರೀಮಂತ. ಆ ರೀತಿ ಶ್ರೀಮಂತ ಯಾರು? ವಿಷ್ಣು. ಯಾಕಂದ್ರೆ ಅವನಿಗೆ ಲಕ್ಷ್ಮಿ ಅವನ ಸೇವೆ ಮಾಡ್ತಂತ. ಆ ವ್ಯಕ್ತಿಯನ್ನ ನೀವು ಪಡೀಲಿಕ್ಕೆ ಈ ಗ್ರಂಥಗಳನ್ನ ಓದ್ಬೇಕು. ಅರ್ಥ ಆಯ್ತಾ? ಅಂದ್ರೆ ನಿಮ್ಮ ಆಸ್ತಿ ಅಲ್ಲಿರ್ಬೇಕು, ಇಲ್ಲಿ ಇರಬಾರ್ದು. ಯಾಕಂದ್ರೆ ಇಲ್ಲಿರೋ ಆಸ್ತಿ ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಆದ್ರೆ ಆ ಆಸ್ತಿ ಎಲ್ಲಿದ್ರೆ, ಅದು ಆಸ್ತಿ ಎಲ್ಲಿದ್ರೆ ಏನಾಗ್ತದೆ, ನೀವು ಇಲ್ಲಿಂದ ಹೊತ್ಕೊಂಡು ಹೋಗೋ ಕಾರಣನೂ ಇಲ್ಲ. ಯಾಕಂದ್ರೆ ಆಸ್ತಿ ಆಗ್ಲಿ ಟ್ರಾನ್ಸ್ಫರ್ ಆಗಿ ಹೋಗುತ್ತೆ. ಆ ಆಸ್ತಿಯನ್ನ ನಾವು ಪಡೀಲಿಕ್ಕೆ ಏನ್ ಮಾಡ್ಬೇಕು? ಆ ಕೃಷ್ಣನ ಪರಿಚಯ ಮೊದಲೇ ಮಾಡ್ಕೊಳ್ಬೇಕು. ಅದು ಪರಿಚಯ ಹೆಂಗಾಗ್ತದೆ? ಈ ಗ್ರಂಥಗಳಿಂದ. ಭಾಗವತರ್ಕ ಮರೀಚಿಮಾಲ, ಇದು ಎರಡನೇ ಭಾಗವತದ ಬಗ್ಗೆ ಅವರು ವಿಶೇಷವಾದ ಕೆಲವೊಂದು ಶ್ಲೋಕಗಳನ್ನ ಒಂದು ಮಾಲಾ ರೂಪದಲ್ಲಿ ಬರೆದ್ರು. ಪದ್ಮ ಪುರಾಣದ ಬಗ್ಗೆ ಅವರು ಟೀಕಾ ಬರೆದ್ರು. ಸಂಕಲ್ಪ ಕಲ್ಪದ್ರಮ, ಭಜನ ರಹಸ್ಯ, ಅದು ಯಾವ ರೀತಿ ಸಾಧನೆಯನ್ನು ಮಾಡಬೇಕು, ಜಪ ಮಾಡಬೇಕು, ಅದನ್ನು ಬರೆದ್ರು.
ಸತ್ಕ್ರಿಯಾ ಸಾರದೀಪಿಕ ಪ್ರೇಮ ವಿವರ್ತ ಸ್ವನಿಯಮ ದ್ವಾದಶಕಂ ನವದ್ವೀಪ ಶತಿಕಂ ಶತಕಂ ದಶಮೂಲ ನಿರ್ಯಾಸ ಶ್ರೀ ವಿಷ್ಣುಪ್ರಿಯ ಓ ಆನಂದ ಪತ್ರಿಕಾ. ಇದು ಒಂದು ಅವರು ಮ್ಯಾಗಝಿನ್ ಶುರು ಮಾಡಿದ್ರವಾಗ. ವಿಷ್ಣುಪ್ರಿಯ ಅಂದ್ರೆ ಯಾರು? ಚೈತನ್ಯ ಮಹಾಪ್ರಭು ಪತ್ನಿ. ಯಾವ ರೀತಿ ಸ್ತ್ರೀಯರು ಕೂಡ ಭಗವಂತನ ಭಕ್ತಿ ಮಾಡಬಹುದು ಮತ್ತು ಅವರೇ ಕೆಲವರು ಮಾತಾಜಿಯವರು ಬರುವಂತಹ ಗ್ರಂಥಗಳನ್ನ ಶ್ಲೋಕಗಳು ಕವಿತೆಗಳು ಮತ್ತು ಅವ್ರ ಬಂದಂತ ಲೇಖನಗಳನ್ನ ಅವರು ಪ್ರಕಟಣೆ ಮಾಡ್ತಾ ಇದ್ರು. ಅಂತ ಬಲ್ಲೆ ವಿದ್ಯಾಭೂಷಣ್ ಅವರೊಬ್ಬರು ಆಚಾರ್ಯರು, ಅವರ ಚರಿತ್ರೆಯನ್ನು ಬರೆದ್ರು ವೇದಾಂತ ಸೂತ್ರ ಮತ್ತು ಕೊನೆಗೆ ಭಕ್ತ್ಯಾಲೋಕ್. ಇಷ್ಟೆಲ್ಲ 99 ಹೆಸರು ಮಾಡೇನಿ, ಯಾಕೆ ಇದಕ್ಕಿಂತ ಮಾಡೋ ಆಮೇಲೆ ಬರ್ಕೊಂತ ಹೋದ್ರೆ ಟೈಮ್ ಇದ್ದಿಲ್ಲ ಅಂತ ಹೇಳಿ ಇಷ್ಟಕ್ಕೆ ನಾನು ನಿಲ್ಲಿಸಿದೆ. ಇಷ್ಟು ಗ್ರಂಥಗಳನ್ನ ಬರೆದ್ರು. ನಾವು ಗ್ರಂಥಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ, ಬರೆದಿದ್ದನ್ನು ಓದಿದ್ರೆ ಸಾಕು. ಹೇಳಿದ ಬರೆಯೋದಕ್ಕೆ ಜಾಸ್ತಿ ಪರಿಶ್ರಮನು ಓದೋದಕ್ಕೆ ಪರಿಶ್ರಮ ಅದಲ್ಲ, ಅದರಿಂದ ಅಟ್ಲೀಸ್ಟ್ ಓದ್ಬೇಕು ನಾವು. ನೋಡ್ರಿ ಅವ್ರೇನಂತಿದ್ರು, ನನ್ನ ಮನೆ ವೈಕುಂಠ ಇದ್ದಂಗಿದೆ, ನನ್ನ ಮನೆ ಗೋಲೋಕ ಬೃಂದಾವನ. ಇಲ್ಲಿ ನಡೆಯ ಕುಂತಿದ್ರೆ ಭಕ್ತಿ ವಿನೋದ್ ಠಾಕೂರ್ ಅವ್ರ ಪತ್ನಿ ಹೇಳಿದ್ನಲ್ಲ ನಾನು ತೋರಿಸ್ತೀನಿ ಅಂತ. ಅವರು ಅವ್ರ ಬಾಜಿಗಿದ್ದಾರೆ, ಅವರು ಭಾಗವತಿ ದೇವಿ ದಾಸಿ. ಆನಂತರ ಟೋಟಲ್ ಎಷ್ಟಿದ್ರು ಮಕ್ಕಳು? ಇಲ್ಲೇ 10 ಮಕ್ಕಳಿದ್ದಾರೆ. ಹೇಳಿ ಸರಿ, ಆರು ನಾಲ್ಕು ಹತ್ತು, ಹತ್ತು ನಾಲ್ಕು ಮಂದಿ ಮ್ಯಾಲೆ ಅದಾರ, 10 ಆರು ಮಂದಿ ಕೆಳಗೆ ಕೂತ್ಕೊಂಡು. ಹೌದು, ಟೋಟಲ್ ಎಷ್ಟಾದ್ರು? 10 ಮಕ್ಕಳಿದ್ರು ಅವ್ರಿಗೆ. ಅದು ಒಂದು ರೌಂಡ್ ಹಾಕಿವ್ ನಾ, ಬ್ಲೂ ರೌಂಡ್. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ, ಅವರು 4 ಮಗುವಾಗಿ ಹುಟ್ಟಿದ್ರು ಅವ್ರಿಗೆ. ಆಮೇಲೆ 10 ಮಕ್ಕಳಿದ್ರೆ 10 ಕೃಷ್ಣನ ಶುದ್ಧ ಭಕ್ತರಾದ್ರು. 10 ಪತ್ನಿ ಮತ್ತು ಅವರು ಸ್ವಯಂ ಕೃಷ್ಣ ಭಕ್ತರಿದ್ರೆ ಇದ್ರು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಂದ್ರೆ ನಾವು ಹೇಳಿದ್ವಿ ಈ ಶ್ಲೋಕ ಓದಿದ್ವಿ ಏನು ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರುದು. ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತನಾದ್ರೆ ಅವನು ನಿಜವಾಗಿ ಸಂಸಾರಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ, ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾನೆ, ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ. ಅವನು ಯಾವ ರಂಗದಲ್ಲಿದ್ದಾನೆ ಆ ರಂಗದಲ್ಲಿ ಆ ಕ್ಷೇತ್ರಕ್ಕೂ ಒಳ್ಳೇದಾಗ್ತಾ ಇದೆ, ಅದನ್ನ ನಾವು ತಾತ್ಪರ್ಯದಲ್ಲಿ. ಅದೇ ರೀತಿ ಭಕ್ತಿಗಳು ಠಾಕೂರ್ ಅವರು ಕೇವಲ ಗ್ರಂಥ ಬರೀಲಿಲ್ಲ ಅಥವಾ ಪ್ರಚಾರ ಮಾಡಲಿಲ್ಲ ಅಥವಾ ಮಂದಿರಕ್ಕೆ ಹೋಗಿ ಅಧ್ಯಕ್ಷರಾಗಲಿಲ್ಲ, ಅವರು ತಮ್ಮ ಮನೆಯಲ್ಲಿ ತಾವು ಭಕ್ತಿ ಮಾಡಿದ್ರು, ಮಕ್ಕಳಿಗೆಲ್ಲರನ್ನೂ ಭಕ್ತಿ ಕಲಿಸಿಕೊಟ್ರು. ತಿಳಿತಾ, ಅದು ತಂದೆ ತಾಯಿ ಆದವರ ಕರ್ತವ್ಯ. ಒಂದ್ ವೇಳೆ ನಾವು ಎತ್ತನ್ನ ಎತ್ತು ಅಥವಾ ಇವೇನಿರ್ತಾವ ಹೋರಿ ಅವನ್ನ ಪಳಗಿಸ್ಬೇಕು, ಪಳಗಿಸ್ಲಿಕ್ಕೆ ಏನಾಗ್ತದೆ? ಸಣ್ಣಂದಿರುವಾಗಲೇ ನೀವು ಎತ್ತನ್ನ, ಇವರಲ್ಲ ರೈತರು ಅವರಿಗೆ ಕೇಳೋಣ ಏನಾಗ್ತದೆ ಎತ್ತ ಏನ್ ಮಾಡ್ತಾವ ಅದು ತಿನ್ನೋ ಇಷ್ಟು ಕೆಲಸ ಕೆಲಸ ಮಾಡ್ತಾವ ಕೆಲಸ ಮಾತ್ರ ಕೇಳಕ್ ಹೋಗ್ಬೇಡ್ರಿ, ಇಷ್ಟು ಮಾತ್ರ ತಿನ್ನಕ್ ಹಾಕ ನೋಡಂತಾರಲ್ಲ ಹೂರ್ ಹೆಂಗಿರ್ತಾವ ಬೀದಿ ಬಸವ ಅಂತಾರಲ್ಲ ಬೀದಿ ಬಸವ ಮತ್ತ ಬೀದಿ ಬಸವ ಅಂದ್ರೆ ಏನ ಆ ಬಸವನ್ನ ಅಡ್ಡಾಡ್ತಿರ್ತಾನ ಬೀದಿ ಒಳಗೆ ಎಲ್ಲಾ ಕಡೆಗೆ ತಿನ್ಕೊಂತ ಅಡ್ಡಾಡೋದು. ತಿನ್ನಾಕ್ ಮಾತ್ರ ಇಷ್ಟು ಬೇಕು, ಕೆಲಸ ಮಾತ್ರ ಹೇಳ್ಬೇಡ್ರಿ. ಕೆಲಸ ಹೇಳಕ್ ಹೋಗ್ರಿ, ಹಾಯಕ್ ಬರೋದು ಒದಿಯೋದು ಈ ರೀತಿ ಮಾಡ್ತಾರ. ಹೌದಲ್ಲ, ಅದಕ್ಕೆ ಬೀದಿ ಬಸವಣ್ಣ ಅಂತಾರ. ಯಾಕೆ ಬೀದಿ ಬಸವಣ್ಣ ಆಗವ? ಯಾಕಂದ್ರೆ ಅವ್ನು ಯಾರು ಇವರು ಕಟ್ಟಿ ಪಳಗಿಸೋರೇ ಇಲ್ಲ. ಅದೇ ರೀತಿ ಮಕ್ಕಳನ್ನು ಹುಟ್ಟಿಸಿದ ಮೇಲೆ ತಂದೆ ತಾಯಿದವರು ಅವ್ರನ್ನ ಪಳಗಿಸಲಿಲ್ಲ ಅಂದ್ರೆ ಅವರು ಬೀದಿ ಬಸವಣ್ಣ ಆಗ್ತಾರ. ಅಂದ್ರೆ ತಂದೆ ತಾಯಿಗೆ ಉಲ್ಟಾ ಮಾತಾಡೋದು, ಸಮಾಜಕ್ಕೆ ಕಲ್ಯಾಣ ಮಾಡೋದು. ಹೌದಲ್ಲ, ಸಮಾಜಕ್ಕೆ ಕಲ್ಯಾಣ ಮಾಡೋದ್ರೆ ನೀವು ಅರ್ಥ ಮಾಡ್ಕೊಂಡ್ರಿ ಏನ್ ಮಾಡ್ತಾರ ಅವ್ರು. ಈ ರೀತಿ ಬೀದಿ ಬಸವಣ್ಣ ಹೇಗೆ ಆಗ್ತಾರ? ತಂದೆ ತಾಯಿ ಆದವರು ಅವ್ರನ್ನ ಹಿಡಿದು ಮುಗ್ದಾರ ಕಟ್ಟಬೇಕು. ಮುಗ್ದಾರ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತಾವ? ಸಣ್ಣಂದಿರ್ತಾಗ ನೀವು ಮುಗ್ದಾರ ಹಾಕ್ಲಿಲ್ಲ ಅಂದ್ರೆ ದೊಡ್ಡ ಈ ಹೋರಿಗೆ ನೀವು ಮುಗ್ದಾರ ಹಾಕಕ್ ಬರ್ತದ? ಅಲ್ಲಿ ಒಂದು ಹೋರಿ ಐತಿ ನೋಡ್ರಿ, ಇಲ್ಲೊಂದು ಬಿಳಿ ಹೋರಿ, ಎರಡು ಆಕಳದವು, ಆಕಳಿಗೆ ಒಂದೇ ದಾರ ಕಟ್ಟ್ಯಾರ. ಆದ್ರೆ ಹೋರಿಗೆ ಈ ಕಡೆಗಿನ ಜಗ್ಗಕ್ ಬರಂಗಿಲ್ಲ, ಈ ಕಡೆಗಿನ ಜಗ್ಗಕ್ ಬರಂಗ. ಯಾಕಂದ್ರೆ ಇಲ್ಲಿ ಮುಗ್ದಾರ ಹಾಕಿ ಒಂದ್ ಎರಡು ಇವನ್ ಹಾಕ್ಬಿಟ್ಟಾರ ಏನ ಎರಡು ಹಗ್ಗ ಯಾಕಡೆ? ಯಾಕಂದ್ರೆ ಜಾಸ್ತಿ ಯಾರು ಇದು ಶಾಣತನ ತೋರಿಸ್ತಾರಲ್ಲ ಅವ್ರಿಗೆ ಎರಡು ಗುದ್ದು ಜಾಸ್ತಿ ಕೊಡ್ಬೇಕು, ಅವಾಗೇನು ಅವರು ಬುದ್ಧಿ ಕೇಳ್ತಾರ. ಅಂದ್ರೆ ಇಲ್ಲಿ ಏನಾಗಿದೆ, ಎಲ್ಲಾ ಎತ್ತಿಗೆ ಸಾಧಾರಣ ಮಾತ್ ಕೇಳಂಗಿತ್ತಂದ್ರೆ ಒಂದೇ ಸಾಕ, ಒಂದು ಜಗ್ಗಿದ್ರೆ ಅರ್ಥ ಮಾಡ್ಬೋದು. ಆದ್ರೆ ಇದು ಎಷ್ಟು ಇದೈತೆ ಅಂದ್ರೆ ಯಾರು ಹತ್ರ
ನಾನು ಪ್ರತಿ ದಿವಸ ಏನಾರು ರೊಟ್ಟಿ ಅನ್ನ ಕೊಡಕ್ ಹೋಗ್ತೇನೆ, ನಾನು ಪ್ರತಿ ದಿವಸ ನೋಡ್ತೇನೆ ಅನ್ನ ನಾ ಬಂದ್ ಕೂಡಲೇ ಬರ್ತದೆ ಈ ಯಾಗ ಬರಾಕತ್ತಾನ ರೊಟ್ಟಿ ತಗೊಂಡ್ ಬರ್ತದೆ. ಅವಾಗ ಏನು ಹಾಳಿಲ್ಲ ಅದ ರೊಟ್ಟಿ ನಾನು ತಗೊಂಡು ಹೋಗ್ತೀನಿ, ಅವಾಗೇನು ಹಾಯೋದಿಲ್ಲ. ಆಮೇಲೆ ಅನ್ನ ತಗೊಂಡು ಹೋಗ್ತೀನಿ ಒಂದು ದೊಡ್ಡ ಪಾತ್ರೆಯೊಳಗೆ ಅನ್ನ ಉಳಿದ್ರ ಸಾರೆಲ್ಲ ಕಲಿಸಿಕೊಂಡು ಒಯ್ದಿಡ್ತೇನೆ, ಅವಾಗೇನು ಮಾಡೋದಿಲ್ಲ ಅದು. ಆಮೇಲೆ ಅದನ್ನ ಆಯ್ತು ತಿಂದ ಮೇಲೆ ಅದನ್ನ ಡಬ್ಬಿ ತಗೊಳಕ್ ಹೋಗಿ ನನಗೆ ಆಯ್ತು ಬರ್ತದೆ ಹೇಳ್ಬೇಕ ಯಾಕೆ ಯಾಕಂದ್ರೆ ಬೀದಿ ಬಸವಣ್ಣ ಅಂದ್ರೆ ಮಕ್ಕಳಾದವರಿಗೆ ತಂದೆ ತಾಯಿಯವರು ಪಳಗಿಸಬೇಕು, ಅರ್ಥಾತ್ ಅವ್ರಿಗೆ ಗಿಡವಾಗಿ ಬಗ್ಗದ್ದು ಸಣ್ಣಂದು ಇರ್ತಾಗ ನಾನು ಹುಡುಗರಿಗೆ ಭಕ್ತಿ ಕಲಿಸ್ಬೇಕು. ಅದನ್ನ ಭಕ್ತಿಗಳು ಟಾಪಿಕ್ ಮಾಡಿ 10 ಮಕ್ಕಳು ಯಾರಾದ್ರೂ ಹುಟ್ಟಿಸ್ತಾರೆ ಅಥವಾ ಅದು ಕಠಿಣ ಈಗಿನ ಕಾಲದೊಳಗೆ ಅವ್ರ 10 ಮಕ್ಕಳಿಗೆ ಜನ್ಮ ಕೊಟ್ಟು ಪ್ರತಿಯೊಬ್ಬರಿಗೂ ಶಿಷ್ಯರ ಕೃಷ್ಣನ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿದ್ರು. ಯಾಕೆ ಅವರು ಸ್ವತಃ ಭಕ್ತರಾಗಿದ್ದರು ಹೇಳಿದ. ಆದ್ರಿಂದ ಈ ರೀತಿ ಅವರು ಅವ್ರೇನ್ ಮಾಡ್ತಾ ಇದ್ರು ಆಫೀಸ್ನಿಂದ ಬರ್ತಾ ಇದ್ರು ಮನೆಗೆ, ಮನೆಗೆ ಬಂದ ಕೂಡಲೇ ಅವ್ರು ಏನ್ ಹೇಳಿದ್ರು, ನನ್ನ ಮನೆ ಹೆಂಗಿದೆ ವೈಕುಂಠ, ವೈಕುಂಠ ಇದ್ದಂಗೆ. ಯಾಕೆ ಮನೆಯೊಳಗೆ ಎಲ್ಲರೂ ಏನ್ ಮಾಡ್ತಾರೆ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಬೇರೆ ಸಂಬಂಧಿಕರು ಎಲ್ಲರೂ ಕೃಷ್ಣನ ಪೂಜೆ ಮಾಡ್ತದೆ, ಎಲ್ಲರೂ ಕೃಷ್ಣನ ಜಪ ಮಾಡ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ ಈ ರೀತಿ. ಆಮೇಲೆ ಗ್ರಂಥಗಳನ್ನು ಓದ್ತಾ ಇದ್ದಾರೆ, ಕೃಷ್ಣ ಸಲುವಾಗಿ ಅಡಿಗೆ ಮಾಡ್ತಾ ಇದ್ದಾರೆ, ನೈವೇದ್ಯ ಮಾಡ್ತಾ ಇದ್ದಾರೆ, ಕೃಷ್ಣನ ತತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಸಂಗೀತ ಹಾಡ್ತಾ ಇದ್ದಾರೆ. ಇದು ವೈಕುಂಠ. ಆದ್ರಿಂದ ಅವ್ರ ಮನೆಗೆ ಬಂದ ಕೂಡಲೇ ಅವರು ಕುರುಕ್ಷೇತ್ರಕ್ಕೆ ಬಂದಪ್ಪ ಅಂತಿರ್ಲಿಲ್ಲ, ಮನೆಗೆ ಯಾಕಾದ್ರೂ ಬರೋ ಅಲ್ಲಿ ಆಫೀಸ್ನೊಳಗೆ ಇರೋದು ಒಳ್ಳೇದು. ಎಲ್ಲ ಹೊಡೆದಾಟ ಈ ಚಿಂತೆ ಇದೆಲ್ಲ ಯಾರು ಮಾಡು, ಅವ್ರು ಹಂಗನ್ಲಿಲ್ಲ. ಅವ್ರ ನನ್ನ ಮನೆ ವೈಕುಂಠ ಇದ್ದಂಗೆ, ಯಾಕಂದ್ರೆ ಅವರು ಎಲ್ಲರಿಗೂ ವೈಕುಂಠದ ಪತಿ ವಿಷ್ಣುವಿನ ಬಗ್ಗೆ ಯಾವ ರೀತಿ ಭಕ್ತಿ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಹೌದ, 10 ಮಂದಿ ತಂದೆ ಆಗಿದ್ರು ಕೂಡ ಆಮೇಲೆ ಅವ್ರದ್ದು ಇಷ್ಟೆಲ್ಲ ಗ್ರಂಥಗಳನ್ನ ಬರೆದ್ರು, ಅವರು ಇಷ್ಟು ಬರ್ಲಿಕ್ಕೆ ಟೈಮ್ ಬಂದಿತ್ತು ಅಂತ ನೀವು ಕೇಳ್ಬೋದು. ಅವಾಗ ಈಗ ದಿನಚರಿ ನೋಡೋಣ, ಅವ್ರು ಹೆಂಗ ಅವ್ರದ್ದು ದಿನಚರಿ ಹೆಂಗಿತ್ತು, ಡೈಲಿ ರುಟೀನ್ ಇಷ್ಟಿದ್ರು ಕೂಡ ಅವ್ರು ಗುರುಗಳಿದ್ರು ನೋಡ್ರಿ, ಇಷ್ಟೆಲ್ಲ ಮಾಡಿದ್ರು ಅವ್ರು ನಾನಾ ದೊಡ್ಡ ಮನುಷ್ಯ ಅಂತ ಹೇಳಿ ಅಡ್ಡಾಡ್ಲಿಲ್ಲ. ಅವನಿಗೆ ಅವ್ರು ಹೇಳ್ತಾರೆ, ನನ್ನ ಗುರುಗಳು 3 ಮಂದಿ ಇದಾರೆ, ಒಬ್ಬರ ವಿಪಿನ್ ಬಿಹಾರಿ ಗೋಸ್ವಾಮಿ ಅವ್ರ ಕಡೆಯಿಂದ ಅವ್ರು ದೀಕ್ಷಾ ತಗೊಟ್ರು, ಆಮೇಲೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಮತ್ತು ಜಗನ್ನಾಥ್ ದಾಸ್ ಬಾಬಿ ಇವರು ಹೇಳಿದ್ದೆ ನಾನು ಹೇಳಿದ್ನಲ್ಲ ಕಣ್ಣಿನ ರೆಪ್ಪಿ ಎತ್ತಕ್ ಬರಲಿಲ್ಲ ಅಂತ ಅವ್ರು ಇವರು ಕೆಳಗಿನವ್ರು. ಅವರು ನಿಮಾಯಿ ಜನ್ಮಭೂಮಿಯನ್ನ ಕಂಡಿಡಿದ್ರು. ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಮತ್ತು ವಿಪಿನ್ ಬಿಹಾರಿ ಗೋಸ್ವಾಮಿ ಮಹಾರಾಜ್ ಅವ್ರ ಹತ್ರ ಸತತವಾಗಿ ಕೂತ್ಕೊಂಡು ಕೇಳ್ತಾ ಇದ್ರು, ನೀವು ಯಾವ ರೀತಿ ಕೂತ್ಕೊಂಡು ಕೇಳ್ತಾ ಇದ್ದೀರಿ, ಪ್ರವಚನ ಯಾರಾದರೂ ಕೊಡ್ಬೋದು ಆದರೆ ಕೂತ್ಕೊಂಡು ಕೇಳ್ತಾರ, ಕೇಳಬೇಕು ಭಕ್ತನ ಅದನ್ನು ಕೇಳಬೇಕು. ಅವರು ಕೇಳ ಗ್ರಂಥಗಳನ್ನ ಬರೆದು ಪ್ರಕಟಣೆ ಮಾಡಲಿಲ್ಲ, ಅವರು ಹೋಗಿ ಗುರುಗಳಿಗೆ ದಾಸರಾದ್ರು, ಅವ್ರ ಕಡೆಯಿಂದ ದೀಕ್ಷಾ ತಗೊಂಡ್ರು. ಈ ರೀತಿ ಅವರಿಗೆ 3 ಮಂದಿ ಗುರುಗಳಿದ್ದರು, ಒಬ್ರು ದೀಕ್ಷಾ ಗುರುಗಳು, ಇಬ್ರು ಶಿಕ್ಷಾ ಗುರುಗಳು. ಆನಂತರ ಸಿಂಹಕ್ಕೆ ಏನ್ ಹುಟ್ಟುತ್ತದೆ, ಸಿಂಹನೇ ಮರಿ ಹುಟ್ಟುತ್ತದಲ್ಲ, ಸಿಂಹದೊಳಗ ನರಿ ಹುಟ್ಟೋದಿಲ್ಲ, ಸಿಂಹದ ಹೊಟ್ಟೆಯೊಳಗೆ ಏನ್ ಹುಟ್ಟೋದಿಲ್ಲ, ನರಿ ಹುಟ್ಟೋದಿಲ್ಲ. ಅದೇ ರೀತಿ ಭಕ್ತ ಸಿದ್ಧಾಂತ ಸರಸ್ವತಿ ಭಕ್ತಿ ವಿನೋದ್ ಠಾಕೂರ್ ಅವರು ವೈಷ್ಣವರಿದ್ರು, ಅವರಿಗೆ ವೈಷ್ಣವ ಸರ್ವಶ್ರೇಷ್ಠ ವೈಷ್ಣವರಾಗಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಪುತ್ರರಾಗಿ ಹುಟ್ಟಿದ್ರು. ಇವ್ರಿಗೆ ಸಿಂಹಗುರು ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರು ಎದುರಿಗೆ ಬಂದ್ರೆ ಈ ಮಾಯಾವಾದಿಗಳು ಇವರೆಲ್ಲ ಓಡ್ ಹೋಗ್ತಾ ಇದ್ರಂತ, ಯಾಕಂದ್ರೆ ಇವ್ರ ಎದುರಿಗೆ ನಿಂತ್ಕೊಂಡು ಯಾರು ವಾದ ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅವರು ಅತ್ಯಂತ ಖಂಡಿತವಾಗಿ ಅವ್ರನ್ನ ಖಂಡಿಸ್ತಾ ಇದ್ರು, ಅವ್ರ ಎದುರಿಗೆ ನಿಂತ್ಕೊಂಡು ಯಾರು ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರಿಂದ ಅವ್ರಿಗೆ ಸಿಂಹ ಗುರು ಅಂತಂದು ಹೇಳ್ತಾರೆ. ಇವ್ರ ಬಗ್ಗೆ ನಾವು ಚರ್ಚೆ ಮಾಡಿದಿಲ್ಲ, ಹೋದ್ಸರೆ ಇವರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ನಾವೇನ್ ಮಾಡಿದ್ರಿ, ಪುಷ್ಪಾಭಿಷೇಕ ಮಾಡಿ, ಇದು ಪುಷ್ಪಾಂಜಲಿ ಅವರು ಹುಟ್ಟಿದ ದಿವಸ ಅದನ್ನ ನಾವು ಫೆಬ್ರವರಿ ತಿಂಗಳಲ್ಲಿ ಆಚರಣೆ ಮಾಡಿದ್ವಿ, ಅದು ಜಾನುವರಿ ಅಥವಾ ಫೆಬ್ರವರಿಯಲ್ಲಿ ಆಚರಣೆ ಮಾಡಿದ್ವಿ. ಈ ರೀತಿ ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು ಇಷ್ಟು ಮಹಾನ್ ವೈಷ್ಣವರಿದ್ರು, ಅವರು ತಮ್ಮ ಪರಿವಾರಕ್ಕೆಲ್ಲರಿಗೂ ಭಕ್ತರನ್ನಾಗಿ ಮಾಡಿದ್ರು. ಅದರಲ್ಲಿ ಸರ್ವಶ್ರೇಷ್ಠರಾದ್ರು ಭಕ್ತ ಸಿದ್ಧಾಂತ ಸರಸ್ವತಿ. ಅವ್ರೇನ್ ಮಾಡಿದ್ರು, ಮೊದಲು ಭಕ್ತಿ ವಿನೋದ್ ಠಾಕೂರ್ ಏನ್ ಮಾಡಿದ್ರು, ವೈಷ್ಣವ ರಾಜ್ಯಸಭಾ ಅಂದ್ರೆ ವೈಷ್ಣವರಿಗೆ ಒಂದು ಒಂದು ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ ಒಂದು ವೇದಿಕೆ ಇರ್ಬೇಕಂತೇಳಿ ವಿಶ್ವ ವೈಷ್ಣವ ರಾಜ್ಯಸಭೆಯನ್ನು ಸ್ಥಾಪನೆ ಮಾಡಿದ್ರು. ಅವ್ರಿಗೆ ಒಂದು ಬ್ಲೂ ಪ್ರಿಂಟ್ ಮಾಡಿದ್ರು, ಬ್ಲೂ ಪ್ರಿಂಟ್ ಅಂದ್ರೆ ಒಂದೊಂದು ಪ್ಲಾನ್ ಮಾಡಿದ್ರು, ಪ್ಲಾನ್ ಮಾಡಿದ್ರು ಪೇಪರ್ನೊಳಗೆ. ಅದನ್ನ ಅದನ್ನ ಕಾರ್ಯರೂಪಕ್ಕೆ ಯಾರು ತಂದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಮಾಡಿದ್ರು, 64 ಗೌಡಿ ಮಠಗಳನ್ನೇ ಸ್ಥಾಪನೆ ಮಾಡಿದ್ರು. ಆಯ್ತಾ, ಇವರ ಶಿಷ್ಯರಾಗಿ ಭಕ್ತಿ ವೇದಾಂತ ಸ್ವಾಮಿ, ಅವ್ರ ಚಿತ್ರ ನೀವು ಅಲ್ಲಿ ನೋಡಬಹುದು, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾತ್ ಇವ್ರ ಶಿಷ್ಯರಾಗಿ ಬಂದರು. ಅವ್ರೇನ್ ಮಾಡಿದ್ರು, ಈ 108 ಮಂದಿರಗಳನ್ನು ಇಡೀ ವಿಶ್ವಕ್ಕೆ ಸ್ಥಾಪನೆ ಮಾಡಿದ್ರು. ಭಕ್ತಿ ವಿನೋದ್ ಠಾಕೂರ್ ಪ್ಲಾನ್ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಭಾರತದಲ್ಲಿ ಎಲ್ಲ ಪ್ರಚಾರ ಮಾಡಿದ್ರು ವೈಷ್ಣವ ದರ್ಬದ ಬಗ್ಗೆ. ಭಕ್ತಿ ವೇದಾಂತ ಸ್ವಾಮಿಯವರು ಏನ್ ಮಾಡಿದ್ರು, ಇಡೀ ಜಗತ್ತಿಗೆ ತಗೊಂಡೋಗಿ ಎಲ್ಲ ಕಡೆಗಿನ ಪ್ರಚಾರ ಮಾಡಿದ್ರು. ಹಿಂಗಿರ್ಬೇಕು, ಶಿಷ್ಯನಾದವನು ಗುರುವಿನನ್ನ ಮೀರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥಾತ್ ನಾನು ಗುರು ಇಷ್ಟು ಮಾಡಿದಾಗ ನಾನು ಅದರ ಡಬಲ್ ಮಾಡ್ಬೇಕು ಅನ್ನೋದನ್ನ ಅವನಿಗೆ ಅರ್ಥ ಆಗ್ಬೇಕು. ಆದ್ರೆ ಎಂದೂ ಅವನು ಇದು ಅಹಂಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಎಂದೂ ಹೇಳಕ್ಕಾಗೋದಿಲ್ಲ, ಏ ನನ್ನ ಗುರು 64 ಮಾಡಿದ್ರು, ನಾನು 108 ಮಂದಿರ ಮಾಡಿದೆ, ನಾನು ಅವ್ರಿಗಿಂತ ದೊಡ್ಡವ ಅಂತ ಹೇಳಿದ್ರೆ ಶಿಷ್ಯ ಅವನ ಶಿಷ್ಯ ಆಗೋಕೆ ಸಾಧ್ಯ ಇಲ್ಲ. ಆದ್ರೆ ಗುರುವಿಗೆ ಆನಂದ ಆಗ್ತದೆ, ಯಾಕಂದ್ರೆ ನನ್ನ ಶಿಷ್ಯ ನನಗಿಂತ ಜಾಸ್ತಿ ಮಾಡ್ತಾ ಇದ್ರು. ಅದೇ ರೀತಿ ತಂದೆ ಒಂದ್ ವೇಳೆ ವಕೀಲ್ ಇದ್ರ ಮಗ ಏನಾಗ್ಬೇಕು, ವಕೀಲ್ ಆಗ್ಬಾರ್ದು, ಜಡ್ಜ್ ಆಗ್ಬೇಕು. ನಾವು ಹೇಳಾಕತ್ತಿದ್ದೆ ನಿನ್ನೆ ಪ್ರಭುಜಿ ಅವ್ರ ಜೊತೆ, ನೀವು ಜಡ್ಜ್, ನೀವು ವಕೀಲ್ ಇದ್ರೆ ನಿಮ್ ಮಗ ಜಡ್ಜ್ ಆಗ್ತಾನಂತ ಹೇಳಿದಾನೆ, ಯಾಕಂದ್ರೆ ರಾಷ್ಟ್ರ ಚಾಣಾಕ್ಷ. ಅದೇ ರೀತಿ ಯಾವಾಗ ತಂದೆ ತನ್ನ ಮಗ ಜಾಸ್ತಿ ಮಾಡೋದನ್ನ ನೋಡ್ತಾನೆ ಅವಾಗ ತಂದೆಗೆ ಆನಂದ ಆಗ್ತದೆ. ಅದೇ ರೀತಿ ತಾಯಿ ತನ್ನ ಮಗಳಿಗೆ ನೋಡ್ತಾಳ, ಇವಳು ನನಗಿಂತ ಭಕ್ತಿಯಲ್ಲಿ ಮುಂದುವರಿತಾಳ, ಅವಾಗ ಅವಳಿಗೆ ಆನಂದ ಆಗ್ತದೆ. ಅದೇ ರೀತಿ ಭಕ್ತನಿಗೆ ಯಾವಾಗ ಆನಂದ ಆಗ್ತದೆ, ಇವ್ ನನಗಿಂತ ಜಾಸ್ತಿ ಸೇವಾ ಮಾಡ್ತಾ ಇದ್ದಾನಂದ್ರೆ ಆನಂದ ಆಗ್ಬೇಕು, ದುಃಖ ಆಗ್ಬಾರ್ದು. ಅಥವಾ ಬೇರೆ ಚಿಂತೆ ಮಾಡ್ಬಾರ್ದು, ಏ ನನಗಿಂತ ಇವರು ಜಾಸ್ತಿ ಪುಸ್ತಕ ವಿತರಣೆ ಮಾಡಿದಾರಲ್ಲ, ಈಗ ನಾನೇನ್ ಮಾಡ್ಲಿ ಅಂತ ತಲೆ ಮೇಲೆ ಕೈ ಇಟ್ಕೋಬಾರ್ದು. ಅವರು ಇಷ್ಟು ಜಾಸ್ತಿ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಹೋಗಿ ಏನ್ ಮಾಡ್ಬೇಕು, ಸೇವಾ ಮಾಡ್ಬೇಕು. ಅಥವಾ ಅವ್ರು ಇಷ್ಟೆಲ್ಲ ಸೇವಾ ಮಾಡ್ತಾ ಇದ್ದಾರೆ ಅಂತ ನಾನು ಅವ್ರಿಗೆ ಹೋಗಿ ಸಹಾಯ ಮಾಡ್ಬೇಕು. ಈ ಬುದ್ಧಿ ನಮ್ಮಲ್ಲಿ ಬರ್ಬೇಕು ಹೊರತು ಅವರಷ್ಟು ಮೇಲೆ ಹೋಗ್ತಾ ಇದ್ರು ಅಂದ್ರೆ ಅವ್ರನ್ನ ಸ್ವಲ್ಪ ಕೆಳಗ್ಬೇಕು. ಅದು ವೈಷ್ಣವ ಧರ್ಮ ಅಲ್ಲ, ಅದು ಅದು ಶ್ವಾನ ವೃತ್ತಿ, ಅದನ್ನು ನಾವು ಬಿಡ್ಬೇಕು. ಹಾ, ಇದು ಅತ್ಯಂತ ಮುಖ್ಯವಾದ ನೋಡ್ರಿ. ಭಕ್ತಿ ವಿನೋದ್ ಠಾಕೂರ್ ರಾಜಾನ್ನ ಕುತ್ಕೊಂಡ್ರು, ಯಾಕೆ ಅವರಿಗೆ ಅವ್ರ ದಿನಚರಿ ಹೆಂಗ ಆಚರಣೆ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಇದು ಅವ್ರದ್ದು ಡೈಲಿ ಶೆಡ್ಯೂಲ್, ಇದನ್ನು ಕೇಳಿರಿ. ರಾತ್ರಿ 8 ಗಂಟೆಗೆ, ಹಾ ಯಾಕೆ ಇಲ್ಲಿ ಶುರು ಮಾಡಿದೆ ನಾನು, ನಾವೆಲ್ಲ ಬೆಳಿಗ್ಗೆ ಎಷ್ಟು ಕೇಳ್ತೀರಂತ ಕೇಳ್ತೇವೆ, ಬೆಳಿಗ್ಗೆ ಜಲ್ದಿ ಇಳ್ಕೊಂಡ್ರೆ ರಾತ್ರಿ, ಅದು ಗೊತ್ತಿರ್ಬೇಕು. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಅಂಡ್ ವುಮನ್ ಬೋತ್, ಮ್ಯಾನ್ ವುಮನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಜಲ್ದಿ ಮಲಗಬೇಕು, ಜಲ್ದಿ ಹೇಳಬೇಕು. ರಾತ್ರಿ 8 ಗಂಟೆಗೆ ಅವ್ರು ಮಲಗ್ತಾ ಇದ್ರು, 10 ಗಂಟೆಗೆ ಹೇಳ್ತಾ ಇದ್ರು, 10 ರಿಂದ 4 ರವರೆಗೆ ಏನ್ ಮಾಡ್ತಾ ಇದ್ರು, ಪುಸ್ತಕಗಳನ್ನು ಓದ್ತಾ ಇದ್ರು, ಗ್ರಂಥಗಳನ್ನ ಆಮೇಲೆ ರಚನೆ ಮಾಡ್ತಾ ಇದ್ರು, ಬರಿತಾ ಇದ್ರು. ಆಮೇಲೆ 4 ರಿಂದ 6 ರವರೆಗೆ ಜಪ ಮಾಡ್ತಾ ಇದ್ರು. 6 ರಿಂದ 6:30 ವರೆಗೆ ಅವರು, 6 ರಿಂದ 6:30 ಅಲ್ಲ, ಎಲ್ಲದ ಹಿಂದಿದೆ, 4 ರಿಂದ 5:30 ತನಕ ಅವರು ಜಪ ಮಾಡ್ತಿದ್ರಂತೆ. 5:30 to 6 ಗಂಟೆ ಅರ್ಧ ತಾಸು ಮಲಗ್ತಾ ಇದ್ರು ಬೆಳಿಗ್ಗೆ. ಆಮೇಲೆ 6ಕ್ಕೆದ್ದು ನಾವು ರಾತ್ರಿ 8ಕ್ಕೆ ಮಲಗಿ ಬೆಳಿಗ್ಗೆ 6ಕ್ಕೆ ಹೇಳ್ತೀವಿ, ಅದು ಹೇಳಕ್ಕಾಗಲ್ಲ. ಅವ್ರು 5:30 ಮಲಗಿ ಸಾಯಂಕಾಲ 5:30 ಅಲ್ಲ, ಬೆಳಿಗ್ಗೆ 5:30 ಮಲಗಿ ಬೆಳಿಗ್ಗೆ 6ಕ್ಕೆ ಹೇಳ್ತಾ ಇದ್ರು. ಅದನ್ನು ಹೇಳ್ಬೇಕು ನಾನು, ಬೆಳಿಗ್ಗೆ ಬೆಳಿಗ್ಗೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ 5:30 ಅಂತ ನಾವು 6ಕ್ಕೆ ಹೇಳ್ತೀವಿ ರೀ, ಅದರಿಗೆ ಅಂತ ಸಾಯಂಕಾಲ ಅಲ್ಲ, ಬೆಳಿಗ್ಗೆ 5:30 ಮಲಗಿ ಬೆಳಿಗ್ಗೆನೆ 6ಕ್ಕೆ, ಮುಂದಿನ ದಿವಸ ಅಲ್ಲ ಅದೇ ದಿವಸ, ಅದನ್ನ ಹೇಳ್ಬೇಕು ನಾನು. ಇಲ್ಲಾಂತಂದ್ರೆ ನೀವು ಹೇಳ್ಬೋದು, ಏನ್ ದೊಡ್ಡದೈತ್ರಿ, ನಾವು ಅದಕ್ಕಿಂತ ನೀರಿರೋದು, ನಾವು ಡಬಲ್ ಮಲಗ್ತೇವೆ. ಆ ನಂತರ ಆರರಿಂದ ಆರುವರೆಗೆ ಸ್ನಾನ ಇತ್ಯಾದಿ ಬಹಿರ್ದಶೆ ಹೋಗ್ತಾ ಇದ್ರು. ಆರೂವರಿಂದ ಏಳುವರ ಜೊತೆಗೆ ಜನರಿಗೆ ಮಾತಾಡಿಸ್ತಾ ಇದ್ರು, ಅವ್ರ ಕಷ್ಟ ನಷ್ಟ ಏನು ಕೇಳ್ತಾ ಇದ್ರು. ಎಲ್ಲರೂ ಬಂದವ್ರ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಉತ್ತರ ಕೊಡ್ತಾ ಇದ್ರು. ಆಧ್ಯಾತ್ಮಿಕ ಭೌತಿಕ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ರು. 7:30 to 8 o'clock ಉಪಹಾರ ಮತ್ತು ಪರಿವಾರದೊಂದಿಗೆ ಸ್ವಲ್ಪ ಹೊತ್ತು ತಮ್ಮ ಹೆಂಡತಿ ಮಕ್ಕಳ ಜೊತೆ ಅವರು ಸಮಯ ಕಳೀತಾ ಇದ್ರು. ನೋಡ್ರಿ ಹೆಂಗ ಅವ್ರು ಒಂದೊಂದು ಕ್ಷಣನು ಹೆಂಗ ಉಪಯೋಗಿಸ್ತಾ ಇದ್ರು. 8 to 9 o'clock ಪತ್ರ ಬರೀತಾ ಇದ್ರು. ಈಗ ನಾವೇನ್ ಮಾಡ್ತೀವಿ, ಫೋನ್ ಮಾಡುದು, ಇಮೇಲ್ ಮಾಡುದು ಮಾಡ್ತೇವಲ್ಲ, ಈಗ ಪತ್ರ ಬರೀ ಎಲ್ಲರಿಗೂ ಮರೆತು ಹೋಗ್ಬಿಡ್ತು ಕಾಣಿಸ್ತದೆ. ಹೌದಲ್ಲ, ಯಾಕಂದ್ರೆ ಎಲ್ಲ ಈಗ ಇಮೇಲ್ ಬಂತು, ಆಮೇಲೆ ಮೊಬೈಲ್ ಬಂದು, ಹಿಂಗಾಗಿ ಇವರು ಏನೋ ಪೋಸ್ಟ್ ಆಫೀಸ್ನವ್ರು ಪೂರ ಅವ್ರಿಗೆ ಪೂರ ರೆಸ್ಟ್ ಸಿಕ್ಕದೆ. ಯಾಕಂದ್ರೆ ಅವ್ರಿಗೇನು ಕೆಲಸನೇ ಇಲ್ಲ, ಯಾಕಂದ್ರೆ ಎಲ್ಲ ಕೆಲಸ ಕಂಪ್ಯೂಟರ್ ಮೊಬೈಲ್ ಮಾಡಿಬಿಟ್ರು. ಆದ್ರೆ ಅವಾಗ ಕಂಪ್ಯೂಟರ್ ಇರಲಿಲ್ಲ, ಆನಂತರ ಮೊಬೈಲ್ ಇರಲಿಲ್ಲ, ಫೋನ್ ಕೂಡ ಇರಲಿಲ್ಲ. ಅವಾಗ ಇದ್ದಿದ್ದೇನು ಪತ್ರ ನೀವು ಕೈಯಿಂದ ಬರಬೇಕು. ಈಗಿನ ತರ ಅವಾಗ ಎಕ್ಸ್ಪ್ರೆಸ್ ಟ್ರೈನ್ ಇರಲಿಲ್ಲ, ಬಸ್ ಇರಲಿಲ್ಲ, ಹೋಗಿ ಮುಟ್ಲಿಕ್ಕೆ 1 to 2 weeks ಹಿಡಿತಾ ಇತ್ತು. ಅಷ್ಟ ಮತ್ತೆ ಇಷ್ಟೆಲ್ಲ ಇಡೀ ಭಾರತದಲ್ಲಿ ಅವರು ಏನ್ ಮಾಡಿದ್ರು, ಎಲ್ಲಾ ಕಡೆಗೆ ಅಡ್ಡಾಡಿ ಭಕ್ತರನ್ನ ಅವರು ತಯಾರು ಮಾಡಿದ್ರು. ಸಾಕಷ್ಟು ಮಂದಿಗೆ ಅವ್ರು ದೀಕ್ಷಾ ಕೊಟ್ರು, ಅವ್ರಿಗೆಲ್ಲ ಪತ್ರ ಬರೆದು ಅವ್ರಿಗೆ ಉತ್ತರ ಕೊಡ್ತಾ ಇದ್ರು. ಇದು ಮುಖ್ಯ. 9:45 to 9:45 ಅವರು ಕೋರ್ಟಿನ ಕೆಲಸ ಮಾಡ್ತಿದ್ರು. ಯಾಕಂದ್ರೆ ಅವ್ರು ನ್ಯಾಯಾಧೀಶರಿದ್ರು, ಅವರೇನಿದ್ರು ಹೈಕೋರ್ಟ್ ಜಡ್ಜ್ ಇದ್ರು. 9:45 to 10:00 ಅವರು ಡ್ರೆಸ್ ಹಾಕೊಂತ ಇದ್ರು. 10:00 ಕರೆಕ್ಟ್ ಅವ್ರ ಮನೆ ಎದುರು ಟ್ರೈನ್ ಬರ್ತಾ ಇತ್ತು, ರೈಲು. ಆ ಮನೆಗೆ ನಾವು ಹೋಗಿದ್ವಿ. ಆ ಮನೆ ಹೆಸರೇನು, ಸ್ವಾನಂದ ಸುಖದ ಕುಂಜ. ಅದು ಗೋದುಂಬ ದ್ವೀಪದೊಳಗ, ನವದ್ವೀಪ ಮಾಯಾಪುರದ ಹತ್ರ, ಕಲ್ಕತ್ತಾದ ಹತ್ರ. ಅವ್ರ ಮನೆ ಎದುರಿಗೆ ಇವತ್ತಿಗೂ ಬ್ರಾಡ್ಗೇಜ್ ಅಲ್ಲ, ಅದು ಮಿಲಿಟರಿ ಗೇಜ್ ಅಲ್ಲ, ನ್ಯಾರೋ ಗೇಜ್ ಅಂದ್ರೆ ಅಗ್ದಿ ಸಣ್ಣ ಟ್ರೈನ್. ಮನೆ ಎದುರಿಗೆ ಹೇಳಿದ್ರ ಮನೆ ಗೇಟ್ ಅದ, ಗೇಟ್ ಹೊರಗಡೆಗೆ ಟ್ರೈನ್. ಅದು ಕುತ್ಕೊಂಡು ಅವರೆಲ್ಲ ಹೋಗ್ತಿದ್ರು ಕಲ್ಕತ್ತಾಗ ಹೋಗ್ತಾರೆ. ಕಲ್ಕತ್ತಾ ಹೋಗಿ ಕೋರ್ಟ್ನೊಳಗೆ ಕೆಲಸ ಮಾಡ್ತಾರ. 10:00 to 5:00 ಕರೆಕ್ಟ್ 5 ತನಕ ಕೆಲಸ ಮಾಡ್ತಾರೆ. ಯಾವ ಕೋರ್ಟಿಗೆ ಯಾವ ಯಾವನ ಯಾವ ಕೇಸಿಗೆ ಬೇರೆ ಜಡ್ಜು 1 to 2 weeks 5 to 7 days ತಗೊಳ್ತಾ ಇದ್ರು, ಒಂದೊಂದು ಕೇಸ್ 5 to 8 days ಅವ್ರು ಖಾಲಿ ಮಾಡ್ತಾ ಇದ್ರು. ಅಂದ್ರೆ ಅವ್ರದ್ದು ಬುದ್ಧಿ ಅಷ್ಟು ಚಾಣಾಕ್ಷ. ಹಿಂಗಾಗಿ ವರ್ಷಾಂತರ ಏನು ಕೊಳ್ಕೊಂತ ಬಿದ್ದಿದ್ದೆಲ್ಲ ಕೇಸ್ ಅವೆಲ್ಲ ನೋಡ್ತಾ ನೋಡ್ತಾನೆ ಖಾಲಿ ಮಾಡಿಬಿಟ್ರು. ಯಾಕಂದ್ರೆ ಅವರಲ್ಲಿ ಅಷ್ಟು ನೋಡ್ರಿ, ಇಷ್ಟೆಲ್ಲ ಬರು, ಇಷ್ಟೆಲ್ಲ ಜಪ ಮಾಡಿ, ಇಷ್ಟೆಲ್ಲ ಆಫೀಸ್ನೊಳಗ ಕೆಲಸ ಮಾಡಿ, 10 ಮಕ್ಕಳಿಗೆ ಅವ್ರಿಗೆ ಹುಟ್ಟಿಸಿ ಅವರು ಪ್ರತಿಯೊಬ್ಬರಿಗೆ ಭಕ್ತರನ್ನಾಗಿ ಮಾಡಿದ್ರು. ಜನರಂತಾರೆ ನನ್ನ ಟೈಮ್ ಇಲ್ರಿ ಭಕ್ತಿ ಮಾಡ್ಲಿಕ್ಕೆ. ಅವ್ರ ಹತ್ರ ಇದ್ದಿದ್ದು ಎಷ್ಟು ತಾಸು, 24 ಅವ್ರ 58 ಇತ್ತು. ಎಷ್ಟು ಇತ್ತು ತಾಸು, 24 ದೇವ್ರು ಅವ್ರಿಗೆ ಕೊಟ್ರು, ನಮಗೂ 24 ಕೊಟ್ರು. ಆದ್ರೆ ನಿಮ್ಗೆ ಅದು ಉಪಯೋಗಿಸೋದು ಹೆಂಗ ಅದು ಗೊತ್ತಿರ್ಬೇಕು. ಅದನ್ನ ನಾವು ಈ ರೀತಿ ನಾವು ದಿನಚರಿ ಹಾಕೋಣ ಅವಶ್ಯಕತೆ ಇಲ್ಲ. ಆದ್ರೆ ಅಟ್ ಲೀಸ್ಟ್ ನಾವೇನ್ ಮಾಡ್ಬೇಕು, ಜಪ ಬೆಳಿಗ್ಗೆ ಎದ್ದು ಜಪ ಮಾಡ್ಲಿಕ್ಕೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆನಂತರ ನಮ್ಮ ಕರ್ತವ್ಯ ನೌಕರಿ, ಆನಂತರ ಸಾಯಂಕಾಲ ಬಂದು ನಾವು ಮತ್ತೆ ಸೇವೆ ಮಾಡ್ಲಿಕ್ಕೆ. ಮೊದ್ಲ ಅಲ್ಕೋಹಾಲ್ ಇದ್ರು. ಅಲ್ಕೋಹಾಲ್ ಅಂದ್ರೆ ಏನು, ಅಲ್ಕೋಹಾಲ್ ಅಂದ್ರೆ ಗೊತ್ತಿಲ್ಲ. ಅಲ್ಕೋಹಾಲ್ ಅಂದ್ರೆ ಅದಲ್ಲ, ಈಗೇನಾಗ್ಯದ ವರ್ಕೋಹಾಲಿಕ್ ಆಗ್ಯಾವ. ವರ್ಕೋಹಾಲಿಕ್ ಅಂದ್ರೆ ಏನು, ಬೆಳಿಗ್ಗೆಯಿಂದ ಸಚಿದುರ್ಗ ಅವರು ಕುಡಿದು ನೆಲದ ಮೇಲೆ ಬೀಳ್ತಾ ಇದ್ರು. ಈಗ ಜನರದ ಏನ್ ಪರಿಸ್ಥಿತಿ ಆಯ್ತು, ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ 12 ಕೆಲಸ. ಎದಕ್ಕೆ ಎಲ್ಲರೂ ಮಾಡುವುದು, ಎದಕ್ಕಾಗಿ ತೆಗೆದು ಬಿಟ್ಟು. ಹೌದು, ಎಲ್ಲಾರು ನಾವು ಇದ್ರೊಳಗನ ಕೆಲಸ ಮಾಡಿ ಇದ್ರೊಳಗನ ನಾವು ಟೈಮ್ ಖಾಲಿ ಮಾಡಿದ್ರ ಮತ್ತ ಭಕ್ತಿ ಮಾಡೋದು ಯಾವಾಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ವಲ್ಪ ಟೈಮ್ ತೆಗೆದು ನಾವೇನ್ ಮಾಡ್ಬೇಕು, ಬೆಳಿಗ್ಗೆ ಸಾಯಂಕಾಲ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ ರೀತಿ ಭಕ್ತಿಯನ್ನು ಠಾಕೂರ್ ಅವ್ರು ಮಾಡಿದ್ರು, ಅವರು ಹೈಕೋರ್ಟ್ ನಲ್ಲಿ ಜಡ್ಜ್ ಇದ್ರು, ಭಕ್ತಿ ಇದು ಜಗನ್ನಾಥ್ಪುರಿ ಟೆಂಪಲ್ ಪ್ರೆಸಿಡೆಂಟ್ ಇದ್ರು, ಅಲ್ಲಿ ನಕಲಿ ಭಗವಂತರಿಗೆ ಅವರು ಒಳಗ್ ಕಳಿಸಿದ್ರು, ಶಿಕ್ಷೆ ಕೊಡಿಸಿದ್ರು. ಆನಂತರ 10 ಅವರು ಬೆಳೆಸಿದ್ರು, ಎಲ್ಲರಿಗೂ ಭಕ್ತರನ್ನಾಗಿ ಮಾಡಿದ್ರು. ವಿಶ್ವ ವೈಷ್ಣವ ರಾಜ್ಯಸಭೆ ಇಸ್ಕಾನ್ ಅನ್ನ ಅವರು ಅವಾಗ ವಿಚಾರ ಮಾಡಿದ್ರು. ಅದು ಇವಾಗ ಇಸ್ಕೊಂಡು ನಮ್ಮ ಕಣ್ಣಿಗೆ ಇವಾಗ ನೋಡ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಗ್ರಂಥಗಳನ್ನು ಬರೆದ್ರು ಮತ್ತು ಸ್ವತಃ ಒಬ್ಬ ಆಚರಣೆ ಮಾಡಿದರು ಮತ್ತು ಇನ್ನೊಬ್ಬರಿಗೆ ಅವರು ಪ್ರಚಾರ ಮಾಡಿದರು, ಗುರುಗಳಿಂದ ದೀಕ್ಷೆ ತಗೊಂಡ್ರು. ಜನರು ಹೇಳ್ತಾರೆ ಏನು ನೀವೇನ್ರಿ ಮಂದಿರದೊಳಗಿರ್ತೀರಿ, ನಿಮಗೇನು ಭಕ್ತಿ ಮಾಡೇ ಮಾಡ್ತೀರಿ, ನಾವು ನೌಕರಿ ಮಾಡಬೇಕು, ಆ ಮನೆ ಸಂಸಾರ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಇವರಿಗಿಂತ ದೊಡ್ಡವ್ರು ಯಾರಾದರೂ ಇಲ್ಲಿದಾರ? ಇಷ್ಟು ಯಾರಾದರೂ ಜವಾಬ್ದಾರಿ ತಗೊಂಡಾರ ಜೀವನದೊಳಗೆ? ಹೇಳಿರಲ್ಲ, ನಾವು ಜವಾಬ್ದಾರಿ ತಗೊಂಡ್ರಿ, ನಮ್ಮ ಜವಾಬ್ದಾರಿ ಮುಂದೆ ಇವ್ರ ಜವಾಬ್ದಾರಿ ಎಷ್ಟಿದೆ ನೋಡ್ರಿ. ಮತ್ತೆ ಹಿಂಗೆ ಇವರಿಷ್ಟು ಮಾಡಿದ್ರೆ ನಾವು ಸ್ವಲ್ಪ ಆದರೂ ಮಾಡ್ಬೇಕು ನೋಡಿ ಭಕ್ತಿನ, ಅದು ಮುಖ್ಯ. ಆನಂತರ ಸಾಯಂಕಾಲ ಮನೆಗೆ ಬರ್ತಾ ಇದ್ರು, ಬಂದು 5:45 to 6:30 ತನಕ ಪರಿವಾರಕ್ಕೆ ಅವರು ಟೈಮ್ ಕೊಡ್ತಾ ಇದ್ರು. ಪರಿವಾರದ ಜೊತೆ ಅವರು ನೋಡ್ತಾ ಇದ್ರು ಹೆಂಗೆ ಏನು ಮನೆ ಕೆಲಸ ಅಂತಾರಲ್ಲ, ಮನೆ ಕೆಲಸ ಏನು, ಅದಕ್ಕೆ ಅವ್ರು ಇಷ್ಟು ಟೈಮ್ ಕೊಡ್ತಿದ್ರು. ಅಂದ್ರೆ ಅವ್ರು ಅಷ್ಟು ಚಾಣಾಕ್ಷರಿದ್ರು, ಹೆಂಗೆ ಏನು ಮಾಡ್ಬೇಕು ಅನ್ನೋದು ಮೊದಲೇ ಪ್ಲಾನ್ ಮಾಡ್ತಾ ಇದ್ರು, ಮೊದಲೇ ಅವ್ರು ಪ್ಲಾನ್ ಮಾಡಿ ಕೊಟ್ಟಿದ್ರು. ಹಿಂಗಾಗಿ ಅವರು ಅಷ್ಟು ಸಮಯ, ಆಮೇಲೆ ರಾತ್ರಿ 6:30 ಪ್ರಸಾದ ತಗೊಳ್ತಾ ಇದ್ರು, 2 chapati 1 glass ಹಾಲು ಕುಡಿತಾ ಇದ್ರು ಅಂತ. ಆಮೇಲೆ ಸ್ವಲ್ಪ ಹೊತ್ತು ನಡೀತಾ ಇದ್ರು ಅನ್ಕೋ, ಇದು ವ್ಯಾಯಾಮ ಆಗಲಿ ಅಂತ. ಆಮೇಲೆ 7 to 8 ಜನರಿಗೆ ಭೇಟಿ ಆಗ್ತಾ ಇದ್ರು, ಆಮೇಲೆ ಗ್ರಂಥಗಳನ್ನು ಅಧ್ಯಯನ ಮಾಡಿ 8 ಅರ್ಲಿಟು ಬೆಡ್, ಅರ್ಲಿಟು ರೈಸ್ ಮೇಕ್ಸ್ ಮ್ಯಾನ್ ವುಮನ್ ಬೋತ್ ಹೆಲ್ದಿ ವೆಲ್ದಿ ಅಂಡ್ ವೈಸ್. ಈ ರೀತಿ ಅವ್ರು ಏನ್ ಮಾಡಿದ್ರು, ಸಮಯವನ್ನ ಸದುಪಯೋಗ ಮಾಡ್ಕೊಂಡ್ರು. ಯಾಕಂದ್ರೆ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ ಅದಲ್ಲ. ಅದರಿಂದ ಈ ರೀತಿ ಅವರು ಪ್ರತಿ ಕ್ಷಣನೂ ಭಗವಂತನಿಗೆ ಕೊಟ್ರು. ಅಷ್ಟು ಮಾತ್ರ ಅಲ್ಲ, 1908 ಅವರು ಬಾಬಾಜಿ ದೀಕ್ಷಾ ತಗೊಂಡ್ರು ನೋಡ್ರು. ಬಾಬಾಜಿ ಅಂದ್ರೇನು ಅಂದ್ರೆ ಪರಮಹಂಸ ಮಹಾಭಾಗವತ್ ದೀಕ್ಷಾ. ಅದು ಈಗ ನಾವು ಹರಿನಾಮ ದೀಕ್ಷಾ ತಗೊಳ್ಳಿಕ್ಕೆ ಇನ್ನೂ ಆಗ್ತಾ ಇಲ್ಲ. ಇಷ್ಟೆಲ್ಲ ಮಾಡಿ ಆನಂತರ ಸಂಸಾರದೊಳಗೆ ಕೊನೆ ತನಕನೂ ಕುತ್ಕೊಳ್ಳಿಲ್ಲ ಅವರ ಎಲ್ಲೇ ಮನೆಯೊಳಗನ ಕೂಡಲಿಲ್ಲ, ಮನೆ ಬಿಟ್ಟರು ಅವರು. ಇಲ್ಲಿ ಇಷ್ಟೆಲ್ಲ ಪತ್ನಿ ಮಕ್ಕಳು ಒಬ್ಬೊಬ್ಬರನ್ನು ಕೃಷ್ಣ ಭಕ್ತರದಾರ, ಆದರೂ ಕೂಡ ಮನೆ ಬಿಟ್ಟು ಹೋಗಿ ಏನ್ ಮಾಡಿದ್ರು, ಬಾಬಾಜಿ ಅರ್ಥಾತ್ ಸನ್ಯಾಸಿ ಆದರು. ಸನ್ಯಾಸಿಯಾಗಿ ಅವರು ಜಗನ್ನಾಥ್ಪುರಿಯಲ್ಲಿ ಇವಾಗಲೂ ಆ ಸ್ಥಳ ಇದೆ, ಭಕ್ತಿ ಕುಟಿ ಅಂತಂದು. ಎಲ್ಲಿ ಭಕ್ತಿ ಕುಟಿ ಮೊದಲು ಇತ್ತು ಅಲ್ಲಿ ಇವಾಗ ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಜಗನ್ನಾಥ್ಪುರಿ ಎಲ್ಲಿದೆ, ಎಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಕುತ್ಕೊಂಡು ಭಜನೆ ಮಾಡಿದರು ಬಾಬಾಜಿ ದೀಕ್ಷಾ ತಗೊಂಡು, ಅಲ್ಲಿ ಇವಾಗ ಇಸ್ಕಾನ್ ಟೆಂಪಲ್ ಇದೆ. 1908 ಅವ್ರ ಮನೆ ಬಿಟ್ಟು ದೀಕ್ಷಾ ತಗೊಂಡ್ರು. ಮೊದಲೆಲ್ಲ ಹರಿನಾಮ ದೀಕ್ಷಾ ತಗೊಂಡಿದ್ರು, ಗೃಹಸ್ಥರಿದ್ರು. ಆನಂತರ ಇವಾಗ ಸನ್ಯಾಸಿಗಳಾದ್ರು, ಹೋಗಿ ಒಂದು ಕಡೆ ಕುತ್ಕೊಂಡು ನೋಡ್ರಿ, ವಯಸ್ಸಾಗಿದೆ ಆದ್ರೂ ಕೂಡ ಕೈಯೊಳಗೆ ಏನೈತಿ, ಜಪ ಮಾಡಿದ ಹರೇ ಕೃಷ್ಣ ಹರೇ ಕೃಷ್ಣ. ಈ ರೀತಿ ಅವರು ಕೊನೆ ತನಕನೂ ಕೃಷ್ಣನ ಭಕ್ತಿ ಮಾಡಿದರು. ಆನಂತರ 1914 ಮರಳಿ ಭಗವಂತ ಅಡಿಗೆ ವಾಪಸ್ ಬ್ಯಾಕ್ ಟು ಗಾಡ್ ಹೆಡ್ ಅದಲ್ಲ. ಯಾಕಂದ್ರೆ ಈ ರೀತಿ ಒಬ್ಬ ವ್ಯಕ್ತಿ ಜೀವನ ಮಾಡಿದ್ರೆ ಅವ ಎಲ್ಲಿ ಹೋಗ್ಬೇಕು, ಅವನು ಎಲ್ಲಿ ಹೋದ್ರು ಯಾರು ಕರ್ಕೊಂಡಂಗಿಲ್ಲ. ಇಂದ್ರೆ ಹೋದ್ರೆ ಇಲ್ಲ ನಮ್ಮ ಹತ್ರ ಜಾಗ ಖಾಲಿ ಇಲ್ಲ ಎಲ್ಲ ಹೌಸ್ಫುಲ್ ಅಂತ ಹೇಳ್ತಾನೆ. ಯಾಕೆ ಒಬ್ಬ ವೈಷ್ಣವನಿಗೆ ಎಲ್ಲಿ ಹೋಗ್ತಾನೆ, ಅವು ನಿಜವಾದ ವೈಷ್ಣವ ಹೋಗ್ಲಿಕ್ಕೆ ಒಂದೇ ಸ್ಥಳ ಅದು ವೈಕುಂಠ. ಅದನ್ನ ವಾಪಸ್ ಅವರು ಮರಳಿ ವಾಪಸ್ ಭಗವಂತನಡಿಗೆ ಹೋದ್ರು. ಜೀವನ ಮಾಡಬೇಕು ಹೆಂಗೆ, ಈ ರೀತಿ ಮಾಡಬೇಕು. ಆದ್ರೆ ಇಷ್ಟು ನಾವು ಕಠಿಣವಾಗಿ ಜೀವನ ಮಾಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಕೊನೆ ಪಕ್ಷ ನಾವು ಕಾರ್ಯಕ್ರಮಕ್ಕೆ ಬರೋದು. ಟೈಮಿಗೆ 12:30 ಅಂದ್ರೆ ಎಲ್ಲರೂ 12:30 ಬರಬೇಕು. 1:00 ನಾವು ಯಾಕೆ ಶುರು ಮಾಡ್ತೀವಿ, ಯಾಕಂದ್ರೆ ಲೇಟಾಗಿ ಜನ ಬರ್ತಾರೆ ಅಂತ ಹೇಳಿ ಲೇಟಾಗಿ ಶುರು ಮಾಡ್ಬೇಕಾಗ್ತದೆ. ಲೇಟಾಗಿ ಶುರು ಆದ್ರೆ ಲೇಟಾಗಿ ಎಂಡ್ ಆಗ್ತದೆ ನೋಡ್ರಿ. ಅರ್ಲಿ ಟು ಬಿಲ್ಡ್ ಅರ್ಲಿ ಟು ರೈಸ್ ಮಾಡ್ಬೇಕಂದ್ರೆ ನಾವು ಎಲ್ಲ ಕೆಲಸ ಜಲ್ದಿ ಜಲ್ದಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಆದ್ರಿಂದ ಇವರು ನಮ್ಮ ಹೀರೋ. ನಮ್ಮ ಹೀರೋ ಯಾರು, ಭಕ್ತಿ ವಿನೋದ್ ಠಾಕೂರ್ ಜಯಾನಂದ ಪ್ರಭು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಹೀರೋ ಅಂದ್ರೆ ಇವರು ಬೆಳ್ಳಿ ತೆರೆ ಒಳಗ ಮರ ಸುತ್ತವರು ಇರ್ತಾರಲ್ಲ ಅವ್ರಿಗೆ ಹೀರೋ ಅನ್ನಕ್ ಆಗೋದಿಲ್ಲ. ಅದು ಜೀವನನ, ಅದೇನಾದ್ರೂ ಅದಕ್ಕೊಂದು ಬೆಲೆ ಇದೆಯಾ ಲೆಕ್ಕ ಹಾಕ. ಅದು ಏನು ಮಾಡೋದೆಲ್ಲ ಅವರ ಅದು ಅವ್ರ ಸ್ವಂತ ಜೀವನ ನೋಡ್ರಿ. ಅದನ್ನ ಕೇಳಬಾರ್ದು, ಅದ್ರ ಬಗ್ಗೆ ವಿಚಾರನೂ ಮಾಡಬಾರ್ದು. ಆ ರೀತಿ ಅವ್ರು ಜೀವನ ಮಾಡ್ತಾರ. ಅವ್ರಿಗೆ ಹೀರೋ ಅಂತ ಜನರು ಇವರು ಪೂಜೆ ಮಾಡ್ತಾರೆ. ಇವ್ರ ಬುದ್ಧಿ ಮಟ್ಟ ಎಷ್ಟನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಹೀರೋಗಳು. ಹೀರೋ ಅಂದ್ರೆ ಯಾರು? ಧೀರ ಮಾಡುವನು ಅಂದ್ರೆ ಯಾರಿಗೆ ಜೀವನವನ್ನು ಯಾವ ರೀತಿ ನಡೆಸ್ಬೇಕು ಅನ್ನೋದು ಗೊತ್ತಿದ್ದ ಅವನೇ ಹೀರೋ. ಇಷ್ಟೆಲ್ಲ ಮಾಡಿ ಸುಮಾರು 75-76 ವರ್ಷ ತನಕ ಅವ್ರು ಜೀವನ ಮಾಡಿದ್ರು. ಪ್ರತಿ ಕ್ಷಣನು ಅವ್ರು ಕೃಷ್ಣನ ಸೇವೆಗೆ ಮುಡಿಪ. ಯಾಕೆ ಅವ್ರು ಹಂಗೆ ಮಾಡಿದ್ರು? ಯಾಕಂದ್ರೆ ನಮ್ಮ ನಿಮ್ಮಂತೆ ಅವರು ಸಾಧಕ ಭಕ್ತರು ಇರಲಿಲ್ಲ. ಅವರು ಅವರು ಏನಂತಾರ, ಉಚ್ಚ ಕೋಟಿಯ ಭಕ್ತರಿದ್ರು. ಅರ್ಥಾತ್ ಕೃಷ್ಣನ ಲೀಲೆಯಲ್ಲಿ ಭಕ್ತಿವಿನೋದ್ ಠಾಕೂರ್ ಕಮಲ ಮಂಜರಿ. ಅವ್ರ್ಯಾರು? ಕಮಲ ಮಂಜರಿ. ಅರ್ಥಾತ್ ಕೃಷ್ಣ ಇದ್ದಾನೆ, ಕೃಷ್ಣ ರಾಧಾರಾಣಿ ಮತ್ತು ಚಂದ್ರಾವಳಿ ಇಬ್ರು ಸಖಿಯರಿದ್ದಾರೆ. ಆ ಇಬ್ರು ಸಖಿಯರಿಗೆ 8 ಮಂದಿ ಸಖಿಯರಿದ್ದಾರೆ. ಲಲಿತಾ, ವಿಶಾಖ, ತುಂಗವಿದ್ಯಾ, ಇಂದುಲೇಖಾ, ಸುದೇವಿ, ರಂಗದೇವಿ, ಚಂಪಕಲತಾ, ಆನಂತರ ಚಿತ್ರಲೇಖ ಅಂತಂದು ಹೇಳಿ 8 ಮಂದಿ ಸಖಿಯರಿದ್ದಾರೆ. ಆ 8 ಮಂದಿ ಸಖಿಯರಿಗೆ 100 ಮಂದಿ ಮಂಜರಿಯರಿದ್ದಾರೆ. ಅವ್ರೇನ್ ಮಾಡ್ತಾರೆ? ಸಹಾಯ ಮಾಡ್ತಾರೆ. ಮಂಜರಿಯವರು ಏನ್ ಮಾಡ್ತಾರೆ? ಸಖಿಯವರಿಗೆ ಸಹಾಯ ಮಾಡ್ತಾರೆ. ಸಖಿಗಳು ರಾಧಾರಾಣಿಗೆ ಸಹಾಯ ಮಾಡ್ತಾರೆ. ಆವಾಗ ರಾಧಾರಾಣಿ ಕೃಷ್ಣಕ್ಕೆ ಸೇವೆ ಮಾಡ್ತಾರೆ. ಅರ್ಥ ಆಯ್ತಾ? ಕೃಷ್ಣನ ಸೇವಾ ಡೈರೆಕ್ಟ್ ಆಗಿ ಹೋಗಿ ನಾವು ಮಾಡಕ್ ಆಗೋದಿಲ್ಲ. ಸರ್ವಶ್ರೇಷ್ಠ ಭಕ್ತರು ಯಾರು? ಕೃಷ್ಣನಿಗೆ. ಆದ್ರಿಂದ ಅವಳು ಫೋಟೋ ಇರ್ತದೆ ಕೃಷ್ಣನ ಬಾಜುಕ್ಕೆ, ಬೇರೆ ಯಾರದೇ ಇರೋದು. ಯಾಕಂದ್ರೆ ಅವಳಿಗೆ ಮಾತ್ರ ಇವತ್ತು ಕೃಷ್ಣನಿಗೆ ಯಾವ್ದು ಹಿಡಿಸ್ತದೆ ಯಾವ್ದು ಹಿಡಿಸೋದಿಲ್ಲ. ಅವಳಿಗೆ ಸಹಾಯ ಮಾಡ್ಲಿಕ್ಕೆ ಅಷ್ಟು ಸಖಿಯರಿದ್ದಾರೆ. 8 ಮಂದಿ ಸಖಿಯರು, 8 ಮಂದಿಯವ್ರಿಗೆ ಸಹಾಯ ಮಾಡ್ಲಿಕ್ಕೆ 100 ಮಂದಿ ಮಂಜರಿಯರಿದ್ದಾರೆ. ಆ ಮಂಜರಿ 100 ಮಂದಿರಿಯಲ್ಲಿ ಇವರು ಕೂಡ ಒಬ್ಬ ಮಂಜರಿ. ಯಾರು? ಭಕ್ತಿವಿನೋದ್ ಠಾಕೂರ್. ಯಾರು ಭಕ್ತಿವಿನೋದ್ ಠಾಕೂರ್? ಅವ್ರು ಯಾವಾಗ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೋ ಅವ್ರಿಗೇನು ಒರಿಜಿನಲ್ ಅವ್ರದ್ದು ಪೊಸಿಷನ್ ಏನದ? ಕಮಲ ಮಂಜರಿ. ಈ ರೀತಿ ಆಮೇಲೆ ರೂಪ ಗೋಸ್ವಾಮಿ ಯಾರು? ಅವರು ರೂಪ ಮಂಜರಿ. ಸನಾತನ ಗೋಸ್ವಾಮಿ ಅಂದ್ರೆ ಯಾರು? ಅವರು ವಿಲಾಸ ಮಂಜರಿ. ರಘುನಾಥ್ ದಾಸ್ ಗೋಸ್ವಾಮಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅವತ್ತಿಂದ ಪಾನಿಹಟ್ಟಿ. ಅವ್ರ ಹೆಸರು ರತಿ ಮಂಜರಿ. ಅವ್ರ ಹೆಸರು ರತಿ ಮಂಜರಿ ಅಂತ. ಈ ರೀತಿ ಇವರೆಲ್ಲ ಸಾಧಾರಣ ಈ ಜಗತ್ತಿಗೆ ಬಂದ್ರು ಸಾಧಾರಣ ವ್ಯಕ್ತಿ ಅಂತ ನೋಡ್ಲಿಕ್ಕೆ ಅವ್ರು ಕಂಡ್ರು, ಆದ್ರೆ ಸಾಧಾರಣ ಇರಲಿಲ್ಲ. ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರ್ತಾನೆ, ಹೌದಲ್ಲ? ಅದೇ ರೀತಿ ಶ್ರೀಮತಿ ರಾಧಾರಾಣಿ ಯಾರಾಗಿ ಬರ್ತಾರ? ಗದಾಧರ ಪಂಡಿತ್, ಹೌದಲ್ಲ? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್. ಗದಾಧರ್ ಅಂದ್ರೆ ಶ್ರೀಮತಿ ರಾಧಾರಾಣಿ. ಯಾರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರಿಗೆ ಸಖಿಯರಿದ್ದಾರೋ ಅಂದ್ರೆ ಸ್ತ್ರೀ ಶರೀರದಲ್ಲಿದ್ದಾರೋ ಅವರು ಜಗತ್ತಿನಲ್ಲಿ ಪುರುಷರಾಗಿ ಬರ್ತಾರೆ. ಬಂದು ಯಾವ ರೀತಿ ಭಕ್ತಿ ಮಾಡ್ಬೇಕು ಅನ್ನೋದನ್ನ ಜನಸಾಮಾನ್ಯರಿಗೆ ಹೇಳಿಕೊಡ್ತಾರೆ. ಆನಂತರ ಅವ್ರು ವಾಪಸ್ ತಮ್ಮ ಊರಿಗೆ ಹೋಗ್ತಾರೆ. ಎಲ್ಲಿಗೆ? ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಆದ್ರೆ ಇಲ್ಲಿರೋ ಸುಮ್ಮನೆ ಇದ್ರೂ ಕೂಡ ಇಷ್ಟೆಲ್ಲ ಮಾಡಿದ್ರು ನೋಡ್ರಿ. ಇಷ್ಟೆಲ್ಲ ಮಾಡಿದ್ರು ಯಾವ ಜಗತ್ತು ನಶ್ವರನೋ ಈ ಜಗತ್ತಿನಲ್ಲೂ ಇಷ್ಟೆಲ್ಲ ಸಾಧನೆ ಮಾಡಿ ತೋರಿಸಿದ್ರು. ಯಾಕೆ? ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರುನಂದನ. ವ್ಯವಸಾಯ ಯಾರಿಗೆ ಗೊತ್ತಿರ್ತದೆ? ಅವ ಮಳಿ ಬಂದಾಗ ಮನೆಯೊಳಗೆ ಮಲ್ಕೊಳ್ಳೋದಿಲ್ಲ, ಮಳಿ ಬಂದಾಗ ಕೆಲಸ ಮಾಡ್ತಾನ ಹೊಲದೊಳಗೆ ಹೋಗಿ. ಯಾಕಂದ್ರೆ ವ್ಯವಸಾಯ ಮಾಡೋ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಏನು? ಗಾಳಿ ಬಂದಾಗ, ಮನುಷ್ಯ ಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಜಪ ಮಾಡಬಾರ್ದ? ಕೃಷ್ಣ ಎನ್ನಬಾರ್ದ? ಕೃಷ್ಣನ ನೆರವೇರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರ್ದ. ಅರ್ಥ ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೇನು? ಗಾಳಿ ಬಂದಾಗ ತುರ್ಕೊಳ್ಬೇಕು, ಮನುಷ್ಯ ಜನ್ಮ ಬಂದಾಗ ಭಕ್ತಿ ಮಾಡಬೇಕು, ನಾಲಿಗಿದ್ದಾಗ ಜಪ ಮಾಡಬೇಕು. ಅಂದ್ರೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ? ನಾವು ಕೂಡ ಭಕ್ತಿ ಏನೋ ಠಾಕೂರ್ ರೀತಿಯಲ್ಲಿ, ಅಷ್ಟು ದೊಡ್ಡ ರೀತಿಯಲ್ಲಿ ನಾವು ಭಕ್ತಿ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದರೂ ನಾವೇನ್ ಮಾಡ್ಬೇಕು? ಯಥಾರೀತಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. 16 ಮಾನ ಮಾಡ ಅಂತ ಹೇಳಿದ್ರು ಪ್ರಭುಪಾದ, ಅಷ್ಟಾದ್ರೂ ಜಪ ಮಾಡ್ಬೇಕು ನಾವು. ಇವರೆಲ್ಲ ಭಕ್ತಿ ಏನೋ ಠಾಕೂರ್ ಅವರೆಲ್ಲ 100,000 ಜಪ ಮಾಡ್ತಾ ಇದ್ರು. ಅಂದ್ರೆ 64 ಮಾನ ಜಪ ಮಾಡ್ತಾ ಇದ್ರು. 10 ಮಂದಿಗೆ ಬೆಳೆಸಿ ಇಷ್ಟೆಲ್ಲ ಪುಸ್ತಕ ಬರೆದು ಜಗನ್ನಾಥ್ ಮಂದಿರಕ್ಕೆ ಅವರು ಅಧ್ಯಕ್ಷರಾಗಿ, ಹೈಕೋರ್ಟ್ ಜಡ್ಜ್ ಆಗಿ ಇಷ್ಟೆಲ್ಲ ಜೀವನ ಮಾಡಿ 64 ಮಾಲೆ ಜಪ ಮಾಡ್ತಾ ಇದ್ರು. ಹೇಳ್ತಾ ಮತ್ತೆ ಅವ್ರು ಅಷ್ಟು ಮಾಡಿದ್ರೆ ನಾವು 16 ಮಾಲೆ ಮಾಡೋಕ್ಕಾಗೋದಿಲ್ಲ, ಮಾಡಬೇಕು. ಆಮೇಲೆ 4 ನಿಮಿಷ ಪಾಲನೆ ಮಾಡಿ. ಇವ್ರು ಯಾವಾಗ ದೀಕ್ಷಾ ಕೊಡ್ತಾ ಇದ್ರಲ್ಲ, ಭಕ್ತಿ ಇರುವಂತ ಸ್ವಾಮಿಯವರು ದೀಕ್ಷಾ ಕೊಡ್ತಾರ, ಅವ್ರ ಶಿಷ್ಯರು ದೀಕ್ಷಾ ಕೊಡ್ತಾರ, ಅದರಲ್ಲಿ 4 ನಿಮಿಷ ಪಾಲನೆ ಮಾಡೋದು ಕೇವಲ, ಅದಲ್ಲ 4 ನಿಯಮ ನಮಗೆ ಗೊತ್ತದ. ಆದ್ರೆ ಇವರು ಏನ್ ಹೇಳ್ತಾ ಇದ್ರಲ್ಲ, ಇವ್ರು ದೀಕ್ಷಾ ಕೊಡ್ತಾ ಇದ್ರು ಭಕ್ತಿ ವಿನೋದ್ ಠಾಕೂರ್. ಅವ್ರು ಎಂಟು ನಿಯಮ ಹೇಳ್ತಾ ಇದ್ರು, ನಾಲ್ಕಂತೂ ಇವ್ ಇರ್ತಾ ಇದ್ರು, ನಾಲ್ಕರೊಳಗೆ ಇನ್ನು ಎಂಟು ಅಂದ್ರೇನು, ಇನ್ನು ನಾಲ್ಕು ಯಾವ, ನಿಂಬೆ ಹಣ್ಣು ತಿನ್ನಂಗಿಲ್ಲ, ನಿಂಬೆ ಹಣ್ಣು ಇದ್ರ ಉಪಯೋಗಿಸಂಗಿಲ್ಲ ಅಡುಗೆ ಒಳಗೆ, ಮ್ಯಾಲಿನ ಹಿಂಡ್ಕೊಳಂಗೆ ಮ್ಯಾಲೆ ಹಿಂಡಂಗಿಲ್ಲ ಊಟದ ಮೇಲೆ, ನಿಂಬೆ ಹಣ್ಣು ಹಿಂಡಂಗಿಲ್ಲ, ಆಮೇಲೆ ಮಿರ್ಚಿ ಇಲ್ಲ, ಆಮೇಲೆ ಸುಳ್ಳು ಹೇಳೋಂಗಿಲ್ಲ, ಆಮೇಲೆ ಮೋಸ ಮಾಡೋಂಗಿಲ್ಲ. ನಾಲ್ಕರೊಳಗೆ ಇವು ಮತ್ತೆ ನಾಲ್ಕು ಕೂಡಿಸಿದ್ರು ಅವರು. ಪ್ರಭುಪಾದರು ನಾಲ್ಕು ತಗದೇ ಬಿಟ್ರು, ಬೇಡ ಮಾಡಿ ಅಂತಂದ್ ನಿಂಬೆ ಹಣ್ಣು ತಿನ್ರಿ, ಮಿರ್ಚಿ ತಿನ್ರಿ, ಮೋಸ ಮಾಡೋದು ಸುಳ್ಳು ಹೇಳೋದು ಮಾ ಹೇಳ್ರಿ ಹೇಳಿಲ್ಲ ಪ್ರಭುಪಾದರು ಮಾಡಲಿಕ್ಕೆ. ಆದ್ರೆ ಅವ್ರು ಏನಂದ್ರೆ ನಾಲ್ಕು ನಿಯಮ ಪಾಲನೆ ಮಾಡ್ರಿ, ಏನು ಮಾಂಸಾಹಾರ ತಿನ್ನಬಾರ್ದು, ಮದ್ಯಪಾನ ಮಾಡಬಾರ್ದು, ಯಾಕೆ ನಮಗೆ ಅದರಿಂದ ಒಳ್ಳೇದಾಗೋದಿಲ್ಲ, ಅದರಿಂದ ಎಲ್ಲ ಬಿಟ್ಟು ಏನು ಮಾಡಬೇಕು ಭಕ್ತಿ ಮಾಡಬೇಕು. ಯಾಕಂದ್ರೆ ಭಕ್ತಿಗಳು ಠಾಕೂರ್ ಸ್ಟ್ಯಾಂಡರ್ಡ್ ಅಗದಿ ಹೈ, ಅವ್ರದ್ದು ಮಟ್ಟ ಅಗದಿ ಹೆಚ್ಚಿನ ಮಟ್ಟದಲ್ಲಿ. ಭಕ್ತಿವೇದಾನಂದ ಸ್ವಾಮಿಯವರು 16 ಮಾಳ ಮಾಡ, ಇವರಂತೂ 64 ಮಾಳ ಮಾಡ್ಬೇಕಂತಿದ್ರು, 64 ಮಾಳ ಮಾಡ್ಬೇಕು 8 ತಾಸು ಹಿಡಿತಿತ್ತು ಲೆಕ್ಕ ಹಾಕ್ರಿ, 2 ಮಾಳ 16 2 ತಾಸು ಹಿಡಿತಿತ್ತು. ನಮ್ಗೆ ಅದು ಆಗ್ತಾ ಇಲ್ಲ, ಮತ್ತೆ 64 ಮಾಡಂದ್ರೆ ನಮ್ ಗತಿ ಏನಾಗ್ತದೆ? ಒಳ್ಳೇದಾದ ಆ ಟೈಮ್ನೊಳಗೆ ನಾವು ಹುಟ್ಟಲಿಲ್ಲ, ನಾವು ಈ ಟೈಮ್ನೊಳಗೆ ಹುಟ್ಟೆ. ಯಾವಾಗ ಪ್ರಭುಪಾದರು ಬಂದಿದ್ದಾರೆ ಬರೀ 16 ಅಂದ್ರೆ 14+4 ಜೀವನ ಅಂದ್ರೆ ಏನು, 16 4 20 ಇಷ್ಟು ಮಾಡಿದ್ರೆ ನಿಮ್ಮ ಜೀವನ ಸಾರ್ಥ. 16 ಮಾಡ ಮಾಡೋದು, 4 ನಿಯಮ ಪಾಲನೆ ಮಾಡೋದು, ಮತ್ತು ಗುರು ವೈಷ್ಣವರು ಮತ್ತು ಕೃಷ್ಣನ ಸೇವೆ ಮಾಡೋದು, ಅವ್ರ ವಿರುದ್ಧವಾಗಿ ಹೋಗೋದಲ್ಲ. ಈ ರೀತಿ ಮಾಡೋದ್ರಿಂದ ನಾವು ಕೂಡ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಹಾ, 1871 ಅವರೊಂದು ಕವಿತೆ ಬರೆದ್ರು, ಭಕ್ತಿ ಯಾರೋ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅವ್ರ ಸಮಾಧಿ ಇದೆ ಬರೆದ್ರು ಜಗನ್ನಾಥ್ಪುರಿಯಲ್ಲಿ, ಅಲ್ಲಿ ಅವರು ಇದನ್ನು ಬರೆದು ಹಾಕಿದ್ರು ಒಂದು ಬೋರ್ಡ್ನಲ್ಲಿ. ಏನ್ ಬರೆದ್ರು, ಹಿ ಈವನ್ ಸಿಲ್ ಹು ಸೇ ದಟ್ ವೈಷ್ಣವ್ ಡೈ ವೆನ್ ದೌ ಆರ್ಟ್ ಸ್ಟಿಲ್ ಲಿವಿಂಗ್ ಇನ್ ಸೌಂಡ್, ವೈಷ್ಣವ್ ಡೈ ಟು ಲಿವ್ ಅಂಡ್ ಟ್ರೈ ಅಂಡ್ ಲಿವಿಂಗ್ ಟ್ರೈ ಟು ಸ್ಪ್ರೆಡ್ ದ ಹೋಲಿ ನೇಮ್ ಅರೌಂಡ್. ಅರ್ಥಾತ್ ಇದು ಇಂಗ್ಲಿಷ್ನೊಳಗೆ ಬರೆದು ಹಾಕಿದ್ದಾರೆ, ಆದ್ರೆ ಕನ್ನಡದೊಳಗೆ ಏನು, ಯಾವ ವ್ಯಕ್ತಿ ಹೇಳ್ತಾನ ಒಬ್ಬ ವೈಷ್ಣವ್ ಸತ್ತು ಹೋಗ್ತಾನ ಅಂತಂದು ಯಾವ ವ್ಯಕ್ತಿ ಹೇಳ್ತಾನ, ಅವ ಸುಳ್ಳು ಹೇಳ್ತಾ ಇದ್ದ. ಯಾಕಂದ್ರೆ ವೈಷ್ಣವ ಎಂದು ಸಾಯೋದಿಲ್ಲ, ಯಾಕೆ ವೈಷ್ಣವ ಭಕ್ತಿ ವಿನೋದ್ ಠಾಕೂರ್ ಸತ್ತು ಹೋಗಲಿಲ್ಲ, ಅವ್ರು ಇವತ್ತಿಗೂ ಇದ್ದಾರೆ. ಅವ್ರು ನಮ್ಮ ನಿಮ್ಮಂತೆ ಸಾಧಾರಣ ವ್ಯಕ್ತಿ ಅಲ್ಲ, ಅವರು ಕಮಲ ಮಂಜರಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಅವ್ರು ಈ ಜಗತ್ತಿಗೆ ಬಂದು ಏನ್ ಮಾಡ್ತಾರೆ, ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರ, ಯಾವ ರೀತಿ ಆಚರಣೆ ಮಾಡೋದು ಹೇಳ್ತಾರೆ, ಯಾವ ರೀತಿ ಪ್ರಚಾರ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರ, ಮತ್ತೆ ಯಾವ ರೀತಿ ಹರಿನಾಮ ಜಪ ಮಾಡ್ಬೇಕು, ಕೃಷ್ಣನ ಸೇವೆ ಮಾಡ್ಬೇಕು, ಅದನ್ನ ಹೇಳ್ಕೊಡ್ತಾರೆ. ಹಂಗಿರುವಾಗ ಒಬ್ಬ ವೈಷ್ಣವನಿಗೆ ಮೃತ್ಯು ಅನ್ನೋದೇನೆ ಇಲ್ಲ. ಮೃತ್ಯು ಯಾರಿಗೆ ಬರ್ತದೆ, ಯಾರು ಕೃಷ್ಣನ ಭಕ್ತರಲ್ಲ ಅವ್ರಿಗೆ ಮೃತ್ಯು. ಕೃಷ್ಣನ ಮೃತ್ಯು ಇದೆಯಾ, ಅದೇ ರೀತಿ ಕೃಷ್ಣನ ಭಕ್ತರಿಗೂ ಮೃತ್ಯು ಇಲ್ಲ, ಯಾಕಂದ್ರೆ ಕೃಷ್ಣ ಭಕ್ತರಿಗೆ ಎಂದೆಂದು ಸಾವಿಲ್ಲ. ಆ ಶರೀರ ಎಂದು ಸತ್ತು ಹೋಗ್ತದೆ, ಆದ್ರೆ ಆ ವ್ಯಕ್ತಿ ಮಾತ್ರ ಅಜಾಮರ. ಅವ್ರ ವ್ಯಕ್ತಿತ್ವ, ಅವರ ಉದಾತ್ತ ಚರಿತೆ, ಮತ್ತು ಅವರು ಹೇಳಿಕೊಟ್ಟಂತ ಪಾಠಗಳನ್ನು ನಾವು ಯಾವಾಗ ಕೇಳ್ತೀವಿ ಆಗ ಅವ್ರ ಜೊತೆಗೆ ನಾವು ಇದ್ದೀವಿ ತಿಳಿತಾ. ಆದ್ದರಿಂದ ಗುರು ಮತ್ತು ಆಚಾರ್ಯರ ಫೋಟೋ ಏನಿರ್ತಾವಲ್ಲ, ಆ ಫೋಟೋ ಮತ್ತು ಅವ್ರಿಗೇನು ಏನಿಲ್ಲ ವ್ಯತ್ಯಾಸ ಇಲ್ಲ, ತಿಳಿತಾ. ಆ ಫೋಟೋ ಬೇಕಾದ್ರೆ ನೀವು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ನಿಶ್ಚಿತವಾಗಿ ನಿಮ್ಗೆ ಉತ್ತರ ಸಿಗ್ತದೆ. ಆದರೆ ಆ ರೀತಿ ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಅದರಿಂದ ಕೇವಲ ಭಕ್ತಿ ಅಂದ್ರೆ ಏನು, ಕೇವಲ ಕೃಷ್ಣನ ಪೂಜೆ ಮಾಡಿ ಮುಗಿಸೋದಲ್ಲ. ಕೃಷ್ಣನ ಭಕ್ತರು ಯಾರಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅದನ್ನು ಕಿವಿಯಿಂದ ಕೇಳಿ ಅವರಿಗೆ ನಾವು ಗೌರವನ್ನೇ ಸಲ್ಲಿಸಬೇಕು. ಅದೇ ತಿರುಭಾವ ದಿವಸ, ಅಂದರೆ ವ್ಯಕ್ತಿ ಒಂದು ದಿವಸ ಹೋಗ್ತಾನೆ, ಒಂದು ದಿವಸ ವಾಪಸ್ ಹೋಗ್ತಾನೆ. ಇವತ್ತಿನ ದಿವಸ ನಾವೇನು ಮಾಡಿದ್ವಿ, ಅವರ ತಿರುಭಾವ ದಿವಸವನ್ನು ಆಚರಣೆ ಮಾಡಿದ್ವಿ. ಯಾವ 17ನೇ ತಾರೀಕಿಗೆ ಬರ್ತದೆ ಅದನ್ನು ಇವತ್ತೇ ಆಚರಣೆ ಮಾಡಿದ್ವಿ. ಯಾಕಂದ್ರೆ ಮುಂದಿನ ವಾರ ನಾವೇನು ಮಾಡೋಣ, ಜಗನ್ನಾಥ ರಥಯಾತ್ರೆ ಬಗ್ಗೆ ಚರ್ಚೆ ಮಾಡೋಣ. ಅದರಿಂದ ಎಲ್ಲರೂ ಸ್ವಲ್ಪ ಬೇಗ ಬಂದ್ಬಿಡ್ರಿ, 12 ಎಲ್ಲರೂ ನೀವು ಟಚ್ ಆಗ್ಬೇಕು. ಇದೇ ರೀತಿ ಇನ್ನೊಂದು ಕಾರ್ಯಕ್ರಮ ನಿಮ್ಗೆ ಹೇಳಿದ ಪ್ರಕಾರ ಕುಮಾರೇಶ್ವರ ನಗರದೊಳಗೆ ಆಗ್ತದೆ, ಅಲ್ಲೆಲ್ಲರೂ ನೀವು ಬರ್ರಿ. ಯಾವಾಗ ಹೇಳಿದ್ರೆ, 20 ನೀವು ಫೋನ್ ಮಾಡಿದ್ರೆ ಅವ್ರಿಗೆ ಕೇಳಿದ್ರೆ, 20ನೇ ತಾರೀಕು ಬರೋ 20, ಅದರ ಮುಂದಿನ ಬುಧವಾರ, ಈ ಬರೋ ಬುಧವಾರ ಅಲ್ಲ, ಅದರ ಮುಂದಿನ ಬುಧವಾರದಲ್ಲಿ ಈ ಕಾರ್ಯಕ್ರಮದ ಈ ಅಡ್ರೆಸ್ ಇದೆ, ನೀವೆಲ್ಲರೂ ನೋಟ್ ಮಾಡಿಕೊಡ್ರಿ. ಅಲ್ಲಿ ಬರೋರು ಅಲ್ಲಿನೂ ಬರ್ರಿ, ಅಥವಾ ಅಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಇದ್ರೆ ಅವ್ರಿಗೂ ಅಲ್ಲಿಗೆ ನೀವು ಬರಲಿ. ಯಾಕಂದ್ರೆ ನಿಮ್ಮದೊಂದು ಕಲ್ಯಾಣ ಆಗಿವತ್ತು, ನಿಮ್ಮ ಜೀವನ ಉದ್ಧಾರ ಆಯ್ತು, ಯಾಕಂದ್ರೆ ನೀವು ಕೃಷ್ಣ ಭಕ್ತರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಇನ್ನೊಬ್ಬರಿಗೂ ಕಲ್ಯಾಣ ಮಾಡಬೇಕು. ಅಂದ್ರೇನು, ನೀವು ಬರ್ತಾ ನಿಮ್ಮ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಷನ್ ಅಥವಾ ನಿಮ್ಮ ಸಂಬಂಧಿಕರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು. ಅದೇ ರೀತಿ ಅವರು ಕುಮಾರೇಶ್ವರನಗರ ಹತ್ರ ಇದ್ರೆ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಅವ್ರಿಗೆ ಅಡ್ರೆಸ್ ಕೊಟ್ಟು ನೀವೇನ್ ಮಾಡ್ಬೋದು, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ರಿ ಅಂತಂದು ಹೇಳಬೇಕು. ಯಾವ ರೀತಿ ಭಕ್ತಿಯನ್ನು ಠಾಕೂರ್ ತಾವು ಪ್ರಚಾರ ಆಚರಣೆ ಮಾಡಿದ್ರು, ಅಲ್ಲಿ ಇನ್ನೊಬ್ಬರಿಗೂ ಪ್ರಚಾರ ಮಾಡಿದ್ರು ಆ ರೀತಿ ತಿಳಿದಾ. ಅದೇ ರೀತಿ ನಾಳೆ ಸಾಯಂಕಾಲ ಸೋಮವಾರ ನಾವು ಇಲ್ಲೇ ಈ ವಿಶೇಷ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಇದಕ್ಕೆಲ್ಲರೂ ನೀವು ಬರಬೇಕು. ಇದೇನು ವೈಷ್ಣವ ಸದಾಚಾರ ಮತ್ತು ಮಾರ್ಗದರ್ಶನ. ಅರ್ಥಾತ್ ಒಬ್ಬ ವ್ಯಕ್ತಿ ವೈಷ್ಣವ ಆಗ್ಲಿಕ್ಕೆ ಅವನಿಗೆ ಮಾರ್ಗದರ್ಶನ ಬೇಕು, ಬೇಕು ಬೇಡ. ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಲಿಕ್ಕೆ ಮಾರ್ಗದರ್ಶನ ಬೇಕು ಬೇಡ. ಇಂಜಿನಿಯರ್ ಆಗ್ಲಿಕ್ಕೆ, ಡಾಕ್ಟರ್ ಆಗ್ಲಿಕ್ಕೆ ಮತ್ತು ವೈಷ್ಣವ ಆಗ್ಲಿಕ್ಕೆ ಒಂದು ಗೈಡ್ ಬೇಡ, ಒಂದು ಮಾರ್ಗದರ್ಶನ ಬೇಡ. ಆ ರೀತಿ ಮಾರ್ಗದರ್ಶನ ಇಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಇದು ವೈಷ್ಣವ ಎಟಿಕೇಟ್ ಅಂಡ್ ಎಜುಕೇಶನ್ ಅಂತ. ಅದಕ್ಕೆ ಇಲ್ಲ ಹೋದ ಸರನು ಮಾಡಿದ್ವಿ, ಅದ್ರ ಹಿಂದೆನೂ ಸಾಕಷ್ಟು ಎಲ್ಲ ಭಕ್ತರು ಬಂದ್ರಿ. ಇದು ಕರೆಕ್ಟ್ 7:00 ಮುಗೀತದೆ ಕಾರ್ಯಕ್ರಮ ಶಾರ್ಪ್. ಅದರೊಳಗ ವಿಶೇಷ ಪ್ರಸಾದ ಅಂದ್ರೇನು ದ್ರೋಣದ ಪ್ರಸಾದ ಇರ್ತದೆ. ಬಂದು ನೀವು 8:00 ಹೋಗಿ ತಗೊಂಡು ಮನೆಗೆ ಹೋಗ್ಬಿಡ್ಬೋದು. ಅದರಿಂದ ಈ ಕಾರ್ಯಕ್ರಮಕ್ಕೂ ನೀವು ಬಂದ್ರಿ. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾ ಹೇಳಿದ ಪ್ರಕಾರ ಕೊನೆ ಪಕ್ಷ 4 ಮಾಲ ಜಪ ಮಾಡಬೇಕು, ಅಥವಾ 2 ಮಾಡಿದ್ರು ಪರವಾಗಿಲ್ಲ. 2 ಮಾಲ ಮಾಡಿದ್ರು ಸಾಕು, ನೀವು ಈ ಕಾರ್ಯಕ್ರಮಕ್ಕೆ ನೀವು ಬಂದು ಕೂತ್ಕೊಂಡು ಕೇಳಬಹುದು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನು ಈ ಕಾರ್ಯಕ್ರಮದಲ್ಲಿ ಸಿಗ್ತದೆ. ಸರಿತಾ, ಅದರಿಂದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಶ್ರೀಲ ಭಕ್ತಿವಿನೋದ್ ಠಾಕೂರ್ ಜಿ ಕೀ ಜಯ್, ಶ್ರೀಲ ಪ್ರಭುಪಾದ ಕೀ ಜಯ್, ನಿತಾಯ್ ಗೌರ್ ಪ್ರೇಮಾನಂದೇ. ಒಂದು ವಿಷಯ ಎಲ್ಲರೂ ಕಿವಿಯಿಂದ ಕೇಳ್ರಿ, ತುಳಸಿ ಏನಿರಲ್ಲ ತುಳಸಿ, ಅದನ್ನ ನಾವು ಕೇವಲ ಕೃಷ್ಣನಿಗೆ ಅಥವಾ ನರಸಿಂಹನಿಗೆ ಮಾತ್ರ ಅರ್ಪಣೆ ಮಾಡ್ಬೇಕು. ಯಾರಿಗೆ? ನರಸಿಂಹ. ಆಮೇಲೆ ಹೂ ಏನಿರ್ತಾವಲ್ಲ ಅವಳಿಗೆ, ಎಲ್ಲರೂ ಗುರುಗಳಿಗೆ ರಾಧಾರಾಣಿಗೆ ಹೂ ಕೊಡ್ಬೇಕು. ಭಕ್ತಿ ಅನ್ನೋ ಠಾಕೂರ್ ಅವರಿಗೆ ಹೂ ಹಾಕ್ಬೇಕು ಇವತ್ತು, ನೀವು ತುಳಸಿ ಹಾಕ್ಬಾರ್ದು. ಹಾ, ನೆನ್ಪಿಡ್ರಿ, ತುಳಸಿ ಯಾವಾಗಲೂ ಕೃಷ್ಣನಿಗೆ ಮಾತ್ರ ಸೀಮಿತ ಅಥವಾ ನರಸಿಂಹ ದೇವರಿಗೆ. ಉಳಿದವರಿಗೆ ಗುರುಗಳಿಗೆ ರಾಧಾರಾಣಿಗೆ ಎಲ್ಲರಿಗೂ ನೀವು ಹೂ ಯಾವುದೇ ಹೂ ಕೊಡ್ಬಹುದು. ಇವಾಗ ನಿಮ್ಗೇನು ಮಾಡ್ತೀವಿ, ನಾವು ಹೂ ಕೊಡ್ತೀವಿ, ಅದನ್ನ ತುಳಸಿ ಹೂವನ್ನ ಪುಷ್ಪಾಂಜಲಿ ಮಾಡೋಣ. ಎಲ್ಲಿಗೆ? ಇವರಿಗೆ, ಭಕ್ತಿ ವಿನೋದ್ ಠಾಕೂರ್ ಅವ್ರಿಗೆ. ಕೆಲವೊಂದು ಮಂತ್ರ ಹೇಳ್ತೀನಿ, ಆ ಮಂತ್ರ ನೀವು ಹೇಳಿ ವೇಷ ಪುಷ್ಪಾಂಜಲಿ ಅಂತ ಹೇಳ್ತೀವಿ, ಅವಾಗ ನೀವು ಪುಷ್ಪಾಂಜಲಿ ಮಾಡಿ ಅದನ್ನ ಅವರಿಗೆ ಚರಣದಲ್ಲಿ ಹಾಕ್ಬೇಕು. ಎರಡನೇದ್ದು ತುಳಸಿ ಕೊಡ್ತೀವಿ, ತುಳಸಿಯನ್ನ ತಂದು ನೀವು ಕೃಷ್ಣನ ಚರಣದಲ್ಲಿ ಅಥವಾ ನರಸಿಂಹ ಚರಣದಲ್ಲಿ ಹಾಕಿ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು. ಯಾವ ರೀತಿ ನಮಸ್ಕಾರ ಮಾಡ್ಬೇಕು ನೀವು ಹೇಳಿ ಬರ್ರಿ, ತೋರಿಸು. ಯಾಕಂದ್ರೆ ಏನಾಗ್ತದೆ, ಪ್ರತಿ ಸಲ ನಾವು ಬರ್ತೀವಿ, ಬಂದು ಆ ಕುತ್ಕೊಂಡು ಆಮೇಲೆ ಹೋಗ್ಬಿಡ್ತೀವಿ, ಕೇಳ್ತೀವಿ ಕಥಾ. ಆದ್ರೆ ಕೃಷ್ಣನ್ಗೆ ನಾವೇನ್ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು. ಮಾಡ್ರಿ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಯಾಕಂದ್ರ ಕೃಷ್ಣ ಅವರು ಪಂಚಾಂಗ ಈ ರೀತಿ ಹೇಳ್ರಿ, ತೋರ್ಸು. ಇದು ಪಂಚಾಂಗ ಪ್ರಣಾಮ, ಇದು ಹೆಣ್ಮಕ್ಳು ಈ ರೀತಿ ಮಾಡ್ಬೇಕು, ಗಂಡ್ಮಕ್ಳು ಯಾವ ರೀತಿ ಸಾಷ್ಟಾಂಗ ಪ್ರಣಾಮ ಮಾಡ್ಬೇಕು. ಹೇಳ್ತಾ ಈ ರೀತಿ ಯಾಕೆ ಮಾಡ್ಬೇಕು, ಯಾಕಂದ್ರೆ ಕೃಷ್ಣನೇ ಗೀತದಾಗ ಹೇಳ್ತಾನೆ, ಹೇಳ್ತಾರೆ ಮನ್ ಮನ ಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಿಷ್ಯ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ. ಈ ರೀತಿ ನನ್ನ ನಮಸ್ಕಾರ ಮಾಡ್ರಿಂದ ಕೃಷ್ಣ ಹೇಳ್ತಾನೆ, ನಾನು ಹೇಳ್ತಾ ಇಲ್ಲ. ತಿಳ್ತಾ, ಆದ್ದರಿಂದ ಕೃಷ್ಣನಿಗೆ ನಮಸ್ಕಾರ ಮಾಡೋದನ್ನ ನಾವು ಕಲಿಬೇಕು. ಕೃಷ್ಣನ ವಿಗ್ರಹ ಮತ್ತು ಕೃಷ್ಣನ ಚಿತ್ರ ಅದಕ್ಕೇನು ವ್ಯತ್ಯಾಸ ಇಲ್ಲ. ಹೇಳ್ತಾ, ಅದರಿಂದ ಈ ರೀತಿ ನಮಸ್ಕಾರ ಮಾಡಿ ಕೃಷ್ಣನಿಗೆ ತುಳಸಿ ಹಾಕ್ಬೇಕು. ಆಮೇಲೆ ಭಕ್ತಿ ವಿನೋದ್ ಠಾಕೂರ್ ಅವ್ರಿಗೆ ಏನ್ ಹಾಕ್ಬೇಕು, ಹೂ ಹಾಕ್ಬೇಕು. ಇವಾಗ ಎಲ್ಲರೂ ಏನ್ ನಿಲ್ರಿ, ಮೊದಲ ಪುಷ್ಪಾಂಜಲಿ ಆಗ್ತದೆ, ಆಮೇಲೆ ಆರತಿ, ಅನಂತರ ಕೃಷ್ಣನಿಗೆ ನೀವು ತುಳಸಿ ಹಾಕೋದು. ಆಯ್ತಾ, ಹರೇ ಕೃಷ್ಣ. ಹಾ, ಅಂದ್ರೆ ಹೂ ಕೊಡ್ತೇವೆ ನಿಮಗ, ಆ 3 ಸರಿ ಹಾಕ್ಬೇಕು ಅದನ್ನ. ತಿಳಿತಾ, ಸ್ವಲ್ಪ ಇದು ಸೈಡ್ ಇಟ್ಕೊಡ್ರಿ. ಯೇಷು ಪುಷ್ಪಾಂಜಲಿ ಅಂತ ಹೇಳಿದ್ಮೇಲೆ 1ನೇ ಸರಿ, 2ನೇ ಸರಿ ಯೇಷು ಪುಷ್ಪಾಂಜಲಿ, 3ನೇ ಸರಿ ಯೇಷು ಪುಷ್ಪಾಂಜಲಿ ಹೇಳಿದ್ಮೇಲೆ ಪೂರ ಹೂ ಹಾಕ್ಬೇಕು. ಆಯ್ತಾ, ಹರೇ ಕೃಷ್ಣ. ಎಲ್ಲರೂ ಸಿಕ್ತ ಹೂ ಮೂರು ಭಾಗದಲ್ಲಿ ಇಟ್ಕೊಳ್ರಿ, ಒಂದೊಂದು ಭಾಗ ಇಲ್ಲಿ ತಂದು ನೀವು ಅವ್ರಿಗೆ ಹಾಕ್ಬೇಕು, ಅಥವಾ ಅದ್ರೊಳಗೆ ಖಾಲಿ ಐತೆನ ಇದ್ರೊಳಗೆ ಹಾಕ್ರಿ. ಈಗ ಗಂಡು ಮಕ್ಕಳೆಲ್ಲ ಇದ್ರೊಳಗೆ ಹಾಕ್ರಿ, ಇಲ್ಲಿ 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 ನೀವು ಹಿಡ್ಕೊಡ್ರಿ ನಿಮ್ ಕೈಯೊಳಗೆ, ಎಲ್ಲರೂ ತಂದು ಇದ್ರೊಳಗೆ ಹಾಕ್ಬೇಕು. ಗಂಡು ಮಕ್ಕಳು ಇದ್ರೊಳಗೆ ಹಾಕ್ಬೇಕು, ಹೆಣ್ಮಕ್ಳು ಬೇಕಂದ್ರೆ ಅಲ್ಲಿ ಇನ್ನೊಂದವ್ರದ್ದು ಇದು ಇದ್ರ ಅಲ್ಲಿ ಅಲ್ಲಿ ತಂದು ಹಾಕ್ಬಿಟ್ರೆ ನಡೀತದೆ, ಡೈರೆಕ್ಟ್ ಆಗಿ ಅವ್ರ ಚರಣದೊಳಗೆ ಹಾಕ್ರಿ. ಅಥವಾ ನಾ ಮಂತ್ರ ಹೇಳ್ತೀನಿ, ನೀವು ಅದನ್ನು ರಿಪೀಟ್ ಮಾಡ್ಬೇಕು. ನಮೋ ಭಕ್ತಿಹೀನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗ ವರಾಯತೆ ಏಷ ಪುಷ್ಪಾಂಜಲಿ. ನೀವೆಲ್ಲ ಅಲ್ಲೇ ಹಾಕ್ರಿ, ಹೋಯ್ತು ಹೆಣ್ಮಕ್ಳೆಲ್ಲ ಅಲ್ಲೇ ಹೋಗಿ ಹಾಕ್ರಿ. ಇಲ್ಲಿ ಇಲ್ಲೇ ಈಗಲ್ಲ ಈಗಲ್ಲ ಹೇಳ ದಂಡತ್ ಆಮೇಲೆ ಹಾಕೊಂತ್ರಿ, ಆಮೇಲೆ ಹಾಕೊಂತ್ರಿ. ಹಾ ಎರಡನೇ ಸಾರಿ ಮಂತ್ರ ಹೇಳೋಣ, ಎಲ್ಲರೂ ಸಿಕ್ತ ಹೂ ಅದಾವಲ್ಲ. ಹಾ ಹೂ ಹಾಕ್ರಿ ಈ ಕಡೆಗೆ ತಂದು, ಒಂದು ಡಬ್ರಿ ತಗೊಂಬರ್ರಿ ಹೋಗಿ ಒಳಗೆ ಹೋಗಿ ಅದು ಅದನ್ನ ಹಾಕ್ಬಿಡ್ರಿ. ಇಲ್ಲಿ ನಡೀತದೆ ಆಯ್ತಾ. ನಮೋ ಭಕ್ತಿ ವಿನೋದಾಯ ಚಿದಾನಂದ ನಾಮಿನೆ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ ಏಷ ಪುಷ್ಪಾಂಜಲಿ. ಅದು ಹಾಕ್ರಿ ಡಬ್ರಿಯೊಳಗೆ ಹಾಕ್ರಿ. ಏ ಯು ಟೇಕ್ ಕೇರ್ ಆಫ್ ದಿಸ್, ಯು ಟೇಕ್ ಕೇರ್ ಆಫ್ ದಿಸ್. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ ಏಷ ಪುಷ್ಪಾಂಜಲಿ. ಶ್ರೀ ಭಕ್ತಿವಿನೋದ್ ಠಾಕೂರ್ ಜಿ ಕಿ, ಶ್ರೀ ಪ್ರಭುಪಾದ ಕಿ ಜೈ. ಗೌರ ಪ್ರೇಮಾನಂದಿ. ಈಗ ಆರತಿ ಆಗ್ತದೆ ಜಲ್ದಿ ಜಲ್ದಿ, ಆಮೇಲೆ ತುಳಸಿ ಕೊಡ್ತೇವೆ. ಆ ತುಳಸಿಯನ್ನು ನೀವು ಕೃಷ್ಣ ಅಥವಾ ನರಸಿಂಹ ಚರಣದಲ್ಲಿ ಹಾಕ್ಬೇಕು. ಹರೇ ಕೃಷ್ಣ ಧ್ಯಾನ ಯಹಿ ಪರ್ ಹೋಗ ಬಸ್.
ಹರೇ ಕೃಷ್ಣ ಆದ್ರೆ ಆ ಸ್ಕೀಮ್ ಹೇಳ್ಬೋದು ಬೇರೆ ಪ್ರಾಪರ್ಟಿ ನೋಡ್ರಿ. ಹರೇ ಕೃಷ್ಣ ಹರೇ ಕೃಷ್ಣ
ಅವ್ರಿಗೆ ಕರೀರಿ ಬರ್ರಿ, ನೀವು ಇಲ್ಲಿ ಬರ್ಬೇಕು ಯಾಕಂದ್ರೆ ಅವ್ರು ಡಾನ್ಸ್ ಮಾಡ್ಲಿಕ್ಕೆ
ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೆ, ಹರೇ ರಾಮ ಹರೆ ರಾಮ 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 ಹರೆ ಹರೆ. ಕೃಷ್ಣ ಕೃಷ್ಣ ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ 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 ಕೃಷ್ಣ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ 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 ಕೃಷ್ಣ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಹರೇ Krishna Krishna Hare 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 Rama Hare Rama 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 Hare Hare
Krishna Krishna Hare 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 Rama Hare Rama 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 Hare Hare
Hare Krishna Hare Krishna 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 Hare 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 Rama Hare Rama 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 Hare Hare
Hare Krishna, Krishna Krishna, Hare Hare, Hare Rama, Hare Rama,
Hare Hare Krishna, Hare Krishna, Krishna Krishna, Hare Hare, Hare Rama, Hare Rama. Rama Rama Hare 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 Krishna Hare Krishna 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 Hare 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 Rama Hare Rama 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 Hare Hare
Hare Hare Hare Rama Hare Rama 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 Hare Hare
ಠಾಕೂರ್ ಅವರು ಹೇಳಿದಂತ ಫೇಮಸ್ ಮಂತ್ರ ಅಲಿಯಾದ